हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवात्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराट्टिकानन्तलीला गोपालपारितान् विद्यापयोनिधीन् वन्दे ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वाजराजपदद्वन्द्ववारिजासक्तमानसान् विश्वप्रिय गुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्पदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्तियं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। भगवन्तन ಅತ್ಯಂತ ಉಪಕಾರವನ್ನು ತಿಳಿಸಿಕೊಟ್ಟು ಅವನಲ್ಲೇ ಮನಸ್ಸಿಟ್ಟು ಅವನ ಸನ್ನಿಧಾನ ಪಡೆಯುವ ಮಾರ್ಗವೇ ಭಾಗವತ. ಮೊದಲು ನಮಗೆ ಬೇಕಾಗಿದ್ದೇ ಅವನು ನಮಗೆ ಮಾಡಿದ ಮಾಡುತ್ತಾ ಇರುವ ಮಾಡುವಂಥ ಉಪಕಾರದ ಪರಿಚಯ. ಆ ಉಪಕಾರ ಎರಡು ರೀತಿ ಮಾಡುತ್ತಾನೆ. ಒಂದು ನಮ್ಮ ಒಳಗೆ ಬಿಂಬಮೂರ್ತಿಯಾಗಿ ಅನಾದಿಯಿಂದ ಇದ್ದು ಜೀವರನ್ನು ಎಡಬಿಡದೇ ಇದ್ದು ನಮ್ಮೊಳಗೆ ನಿಂತುಕೊಂಡು ನಮ್ಮ ಸಕಲ ಕಾರ್ಯಗಳನ್ನು ಕಣ್ಣು ರೆಪ್ಪೆ ಹಾಕೋದು ಮೊದಲುಕೊಂಡು ಉಸಿರಾಟ ಎಲ್ಲವನ್ನ ಮಾಡಿಸೋದು ಅವನೇ. ನಮಗೆ 100 ವರ್ಷ ಆಯುಷ್ಯ ಅಂತಾದರೆ ಪ್ರತಿಯೊಂದು ಕ್ಷಣ ನಮ್ಮ ಸಕಲ ಇಂದ್ರಿಯಗಳ ವ್ಯಾಪಾರಗಳನ್ನು ಮಾಡಿ ಮಾಡಿಸುವುದು ಅವನೇ. ಆ ರೂಪವೇ ಬಿಂಬಮೂರ್ತಿ. ಬಿಂಬನಾಗಿ ಒಂದಲ್ಲ ಎರಡಲ್ಲ ಅನಂತ ಜನ್ಮಗಳಿಂದ ಕೋಟಿ ಕೋಟಿ ಜನ್ಮಗಳು, ಒಂದೊಂದಕ್ಕೂ ಎಷ್ಟು ಆಯುಷ್ಯವೋ ಅಷ್ಟು ಆಯುಷ್ಯ ಇರುವ ಪ್ರತಿಯೊಂದು ಜನ್ಮದಲ್ಲೂ ಆಯಾ ಶರೀರಗಳನ್ನು ಹೊತ್ತು 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 ನಮ್ಮ ಜೊತೆಗೇನೇ ಬರ್ತಾ ಪ್ರತಿಯೊಂದು ಕಾರ್ಯವನ್ನು ನಮ್ಮಿಂದ ಮಾಡಿಸಿದ ಬಿಂಬಮೂರ್ತಿಯ ಉಪಕಾರ ನೆನೆಯೋದೇ ಭಾಗವತ. ಒಳಗಿರತಕ್ಕ ಭಗವದ್ ರೂಪ ಮಾಡುವ ಉಪಕಾರ ನಮ್ಮಿಂದ ಸಕಲ ಕಾರ್ಯಗಳನ್ನು ಮಾಡಿಸುವುದಾದರೆ ಅದಕ್ಕೆ ಬೇಕಾದ ಸಲಕರಣೆಗಳನ್ನು ಒದಗಿಸೋದೇ ಇನ್ನೊಂದು ರೂಪ, ಕಾಲರೂಪ, ಹೊರಗಿನ ರೂಪ. ಅದಕ್ಕೆ ನಮ್ಮ ಹೃದಯದಲ್ಲಿರುವ ರೂಪದ ಹೆಸರು ಪುರುಷ ರೂಪ, ಹೊರಗಿರುವ ರೂಪದ ಹೆಸರು ಕಾಲರೂಪ. ಪುರುಷ ಕಾಲರೂಪೈ. ಈ ಕಾಲರೂಪ ಏನು ಮಾಡುತ್ತೆ ಅಂದರೆ ಕಾಲ ಕಾಲಕ್ಕೆ ನಮಗೆ ನಮ್ಮ ಕರ್ಮಾನುಸಾರ ಏನೇನು ಒದಗಬೇಕೋ ಪದಾರ್ಥಗಳನ್ನು, ಸುಖವನ್ನು, ಕಷ್ಟವನ್ನು ಎಲ್ಲವನ್ನು ತಂದುಕೊಡತಕ್ಕ ರೂಪವೇ ಕಾಲರೂಪ. ಆದ್ದರಿಂದ ಈ ಎರಡೂ ರೂಪಗಳ ಉಪಕಾರ ನಾವು ವಿಶೇಷವಾಗಿ ಮಾಡಬೇಕು. ಅದನ್ನು ಚೆನ್ನಾಗಿ ತಿಳಿಸಿಕೊಡತಕ್ಕಂಥ ಗ್ರಂಥವೇ ಭಾಗವತ. ಭಾಗವತ ಪ್ರವಚನ ಕೇಳಿದ್ದೀರಾ? ಕೇಳಿದ್ದೇವೆ. ಏನು ಕೇಳಿದ್ದೀರಿ? ಹತ್ತವತಾರಗಳ ಧಾರಣೆ ಮಾಡಿಕೊಂಡು ಬಂದ, ವಿಶೇಷ ಕಾರ್ಯಗಳನ್ನು ಮಾಡಿದ, ತಂದ, ತಿಂದ, ಬಡದ, ಹೋದ. ಮಿಕ್ಕವರೆಲ್ಲ ಭಕ್ತರು ಬಂದರು, ಅವರು ಮಾಡಿದ್ರು, ಅವರು ನಾನಾ ಕಾರ್ಯಗಳು ಮಾಡಿದ್ರು, ಹೋದರು ಅಂತ. ಇದು ಭಾಗವತ ಅಲ್ಲ ಅಂದರು. ಇನ್ನೇನು ಅಂದರೆ, ಭಕ್ತರೆಲ್ಲ ಯಾರು ಯಾರು ವಿಚಿತ್ರ ಕಾರ್ಯಗಳನ್ನು ಮಾಡಿದ್ದಾರೆ, ವಿಶೇಷವಾದ ಭಕ್ತಿಯನ್ನು ತೋರಿದ್ದಾರೆ, ಮಹಿಮೆಯನ್ನು ತೋರಿದ್ದಾರೆ, ಅವರೆಲ್ಲ ಪರಮ ಅಸ್ವತಂತ್ರರು. ಅವರ ಉಸಿರಾಟವನ್ನು, ಅವರ ಆಡಲಿಕ್ಕೆ ಶಕ್ತಿ ಅವರಿಗಿಲ್ಲ. ಅಂಥ ಕಾಲಕ್ಕೆ ಭಕ್ತರ ಚರಿತ್ರ ಅಂದರೆ, ಭಕ್ತರೊಳಗೆ ಅವರ ಹೆಸರಲ್ಲೇ ತಾನಿದ್ದುಕೊಂಡು ಅವರ ಮೂಲಕ ಉಸಿರಾಟ ಮೊದಲುಕೊಂಡು ಪ್ರತಿಯೊಂದು ವ್ಯಾಪಾರ ಮಾಡಿಸಿದ ಭಗವಂತನ ಚರಿತ್ರೆಯೇ ಭಾಗವತ. ಭಗವಂತನ ಎರಡು ರೀತಿಯಾದ ಚರಿತ್ರೆ, ಒಂದು ಅವತಾರಗಳ ರೂಪ ಧಾರಣೆ ಮಾಡಿಕೊಂಡ ಚರಿತ್ರೆ, ಒಂದು ಭಕ್ತರೊಳಗೆ ನಿಂತು ತೋರಿದ ಬಿಂಬಮೂರ್ತಿಯ ವ್ಯಾಪಾರ. ಅದು ಹೆಸರು ಏನು? ಒಂದೇ ಬಿಂಬಮೂರ್ತಿ ವ್ಯಾಪಾರ ಅಂತ ಹೆಸರಿಲ್ಲ. ಧ್ರುವರಾಜರ ಚರಿತ್ರೆ, ಪ್ರಹ್ಲಾದರಾಜರ ಚರಿತ್ರೆ, ಅಂಬರೀಷರಾಜರ ಚರಿತ್ರೆ ಎಂಬ ಹೆಸರಿಂದ ಬರುತ್ತೆ. ಅಂಬರೀಷರಾಜನ ಒಳಗಿರತಕ್ಕಂಥ ಭಗವಂತನ ಹೆಸರು ಅಂಬರೀಷ, ಧ್ರುವರಾಜರ ಒಳಗಿರುವ ಭಗವಂತನ ಹೆಸರು ಧ್ರುವರಾಜ. ಹೇಗೆ ರಾಘವೇಂದ್ರರೆಂಬ ರೂಪವೇ ತಾನಾಗಿ ರಾಘವೇಂದ್ರರೆಂಬ ನಾಮ ವಿಧಿಸಿಕೊಂಡು ರಾಘವೇಂದ್ರರಿನ್ನು ಮಾಡಿದಂಥ ಪುಣ್ಯ ಭೋಗವರಿತು ತನ್ನ ಭಾಗವತರಿಗೀವ, ರಾಘವೇಂದ್ರ ರೂಪಿ ಗೋಪಾಲ ವಿಠಲ ಅಂತ ಹೇಳ್ತಾರೆ. ಅದೇ ಥರ ಇಡೀ ಭಾಗವತದಲ್ಲಿ ಬ್ರಹ್ಮದೇವರು ಮೊದಲುಕೊಂಡು ಪಿಪೀಲಿಕ ಇರುವೆ ಪರ್ಯಂತ ಪ್ರತಿಯೊಂದರೊಳಗೂ ಅದರದರ ಆಕಾರ, ಅದರದರ ಹೆಸರಿಂದ ಭಗವಂತ ನಿಂತು ತಾನು ಮಾಡಿ ಅವರಿಂದ ಮಾಡಿಸಿದ್ದು. ಎರಡಾಯ್ತಲ್ಲಿ ಅವನು ಮಾಡಿದ್ದು ಆ ಹೆಸರಿನ ಅವನ ಚರಿತ್ರೆ, ಮಾಡಿಸಿದ್ದು ಇವರ ಚರಿತ್ರೆ. ಈ ಚಿಂತನೆಯಿಂದ ನಾವು ಭಾಗವತ ನೋಡುತ್ತೀವ, ನಾವು ಸರಿಯಾಗಿ ಭಾಗವತ ನೋಡುತ್ತಾ ಇದ್ದೇವೆ ಅಂತರ್ಥ. ಇಲ್ಲ, ದೇವರು ಅವನೇನೋ ಮಾಡಿಕೊಂಡು ಹೋದ, ಇವರೇನೋ ಮಾಡಿಕೊಂಡು ಹೋದರು ಅಂದರೆ ತತ್ವಕ್ಕೆ ವಿರುದ್ಧವಾಗಿ ತಿಳಿದಂತಾಗುತ್ತೆ, ಇವರಲ್ಲಿ ಸ್ವಾತಂತ್ರ್ಯ ಕಲ್ಪನೆ ಮಾಡಿದಂತಾಗುತ್ತೆ, ಕೊನೆಗೇನು ಇವರೆಲ್ಲ ದೇವರು ಅಂತ ಹೇಳಿದಂತಾಗುತ್ತೆ. ಆದ ಕಾರಣ ಭಗವಂತ ಸ್ವತಂತ್ರ, ಪರಮ ಸ್ವತಂತ್ರ, ಜೀವರೆಲ್ಲರೂ ಪರಮ ಅಸ್ವತಂತ್ರರು ಎಂಬ ಏನು ಶ್ವಾಸಕ್ರಿಯ ಲಬಡಬ್ ಅಂತ ನಡೀತಾ ಇರುತ್ತೆ, ಆ ಥರ ಎರಡು ತತ್ವ ಉಸಿರಾಟವಾಗಿ ನಮ್ಮಲ್ಲಿ ಬರಲಿಕ್ಕೆ ಯಾವ ಗ್ರಂಥ ಪ್ರಧಾನವಾಗಿ ವೇದವ್ಯಾಸರು ಕೊಟ್ಟಿದ್ದಾರೋ ಆ ಗ್ರಂಥದ ಹೆಸರೇ ಭಾಗವತ. ಇದು ಹೇಳಿದಾಗ ಆಶ್ಚರ್ಯ ಆಗುತ್ತೆ, ಅಯ್ಯೋ ಕೇವಲ ಕಥಾಭಾಗ ಅಂದುಕೊಂಡಿದ್ದೇವೆ. ಆದರೆ ಪ್ರಮೇಯ ಭಾಗ ಅತ್ಯದ್ಭುತವಾದ್ದು. ಮಹಾಜ್ಞಾನಿಗಳೆಲ್ಲ ಇದನ್ನು ಅನುಷ್ಠಾನಕ್ಕಿಟ್ಟು ತುಂಬ ಲಾಭ ಪಡೆದಿದ್ದಾರೆ. ಆ ರೀತಿಯಲ್ಲಿ ಮೊದಲನೆಯ ಸ್ಕಂಧ ತೆಗೆದು ನೋಡಿದಾಗ ಧೀಮಹಿ ಅಂತ ಶುರುವಾಗುತ್ತೆ. ಧೀಮಹಿ ಎಂದರೆ ವೈದಿಕ ಶಬ್ದ ಪ್ರಯೋಗ. ಧ್ಯಾನ ಮಾಡುತ್ತೇವೆ, ಯಾರನ್ನು ಧ್ಯಾನ ಮಾಡೋದು ಕೇಳ್ತಾರೆ. ಇಡೀ ಜಗತ್ತಿಗೆ ಹುಟ್ಟನ್ನು ಕೊಟ್ಟವನನ್ನು ಚಿಂತನೆ ಮಾಡೋಣ. ಒಬ್ಬರಿಗಲ್ಲ, ಇಬ್ಬರಿಗಲ್ಲ, ಇಡೀ ಜಗತ್ತಿನಲ್ಲಿರುವ ಸಕಲ ಜೀವರಾಶಿಗಳಿಗೆ ಆಯಾ ಕಾಲಕ್ಕೆ ತಕ್ಕಂತೆ ಶರೀರಗಳನ್ನು ಒದಗಿಸ್ತಾನೆ, ಆಯಾ ಯೋನಿಗಳಲ್ಲಿ ಕರ್ಕೊಂಡು ಬರ್ತಾನೆ. ಆಯಾ ಶರೀರಗಳು ಹೇಗೇಗಿರಬೇಕು, ಯಾವ ವ್ಯವಸ್ಥೆ ಇರಬೇಕು, ಹಿಂದಿನ ಕರ್ಮಾನುಸಾರ ಅವಯವಗಳು ಯಾವುದಿರಬೇಕು, ಯಾವುದಿರಬಾರದು, ಏನು ಲೋಪಗಳಿರಬೇಕು, ನಂತರ ಎಲ್ಲ ವ್ಯವಸ್ಥೆ ಮತ್ತು ಅದರಲ್ಲಿ ಹಾಗೆ ಹೀಗೆ ಆಲೋಚನೆ ಇಲ್ಲವೇ ಇಲ್ಲ, ತಾನಾಗಿ ಬಂದುಬಿಡುತ್ತಾ ಇದೆ, ಅದ್ಭುತವಾಗಿ ಎಲ್ಲ ಬರ್ತಾ ಇದೆ. ಅಂಥದ್ದು ಭಗವಂತನ ಸೃಷ್ಟಿ. ಅದಕ್ಕೆ ಅವನ ವಿಚಿತ್ರವಾದ ಶಕ್ತಿಯ ಪರಿಚಯ ಆಗಬೇಕಾ? ಜಗತ್ತನ್ನು ನಾವು ನೋಡಬೇಕಂತೆ. ಆಚಾರ್ಯರು ಹೇಳುತ್ತಾರೆ, ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಈ ಜಗತ್ತನ್ನು ನಾವು ಚೆನ್ನಾಗಿ ನೋಡಿದಾಗಲೇ ದೇವರ ಶಕ್ತಿಯ ಪರಿಚಯ ಆಗುತ್ತೆ. ಆ ರೀತಿಯಲ್ಲಿ ಈ ಜಗತ್ತಿಗೆ ಎಲ್ಲವನ್ನ ಕೊಡತಕ್ಕಂಥ ಸ್ವಾಮಿಯನ್ನು ನಾವು ಧ್ಯಾನ ಮಾಡುತ್ತೇವೆ ಅಂದರು. ಅವ ಎಲ್ಲಿದ್ದಾನೆ? ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ನಮ್ಮ ಹೃದಯ ಗುಹೆಯಲ್ಲಿದ್ದಾನೆ. ಇದೇ ಸೂತ್ರ, ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಎಂಬ ಸೂತ್ರವನ್ನೇ ಭಾಗವತದಲ್ಲಿ ಬಂದಿರತಕ್ಕ ಪ್ರತಿಯೊಬ್ಬರೂ ಹೇಳಿದ್ದಲ್ಲ, ಅನುಷ್ಠಾನಕ್ಕಿಟ್ಟದ್ದು. ಎಲ್ಲರೂ ತಮ್ಮ ಹೃದಯದಲ್ಲಿರುವ ಸ್ವಾಮಿಯನ್ನೇ ಸರ್ವತ್ರ ನೋಡಿದರು, ಎಲ್ಲ ಕಡೆ ಇರುವವನನ್ನ ತಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ನೋಡಿದರು. ಅವರವರ ಎಲ್ಲ ವಾಗೀಂದ್ರಿಯ ಬಾಯಿ ಮುಚ್ಚಿ ಹೋಗಿತ್ತು, ಎಲ್ಲ ಇಂದ್ರಿಯಗಳು ಮುಚ್ಚಿದರು, ಮನಸ್ಸನ್ನ ದೇವರ ಪಾದದಲ್ಲಿ ಕಟ್ಟಿ ಹಾಕಿದರು. ಇನ್ನೆಲ್ಲೂ ಮನಸ್ಸು ಹೋಗಲಿಲ್ಲ ಅವರದ್ದು. ಅವರಿಗೆ ಇನ್ಯಾವುದು ಬೇಕಾಗಿದ್ದಿಲ್ಲ, ಅವನೊಂದೇ ಬೇಕಾಗಿತ್ತು. ಅವನೇ ಬೇಕು, ಅವನೇ ಸಾಕು ಅನ್ನುವ ಸ್ಥಿತಿಗೆ ತಲುಪಿ ಕಾಡಲ್ಲಿ ಎಲ್ಲೆಲ್ಲೋ ಯಾರೂ ಇಲ್ಲದೆ ಒಬ್ಬರೇ ಮಳಿ ಚಳಿ ಗಾಳಿಗೆ ಎಲ್ಲ ಅವಸ್ಥೆಗಳನ್ನು ಪಡತಾ ಅವನನ್ನೇ ಹೃದಯದಲ್ಲಿ ಹುಡುಕ್ತಾ ಕೂಡಬೇಕಾದರೆ ಅವನ ಹುಚ್ಚು ಎಷ್ಟಿರಬೇಕವರಿಗೆ? ಅವನ ಮೇಲೆ ಎಷ್ಟು ಇಷ್ಟ ಇದ್ದಿದ್ರೆ ಏನು ನಮ್ಮಂತೆ ಅವರಿಗೆ ಮನೆಗಳಿದ್ದಿಲ್ವಾ? ಇಡೀ ಬ್ರಹ್ಮ ಭೂಮಂಡಲವೇ ಅವರದ್ದಿತ್ತು, ರಾಜ್ಯವೇ ಇತ್ತು, ಎಲ್ಲವನ್ನ ಹೆಣದಂತೆ ಹೇಳ್ತಾರೆ. ಅದೇ ಶಬ್ದ ಪ್ರಯೋಗ ಮಾಡುತ್ತಾರೆ, ಕುಣಪ ಅಂದರೆ ವಿಶೇಷವಾದ ಹೆಣ. ಯಾರೇ ಇರಲಿ, ಎಷ್ಟೇ ಪ್ರೀತಿ ಇರಲಿ, ಅವರ ಹೆಣ ಸತ್ತು ಹೋದ ಮೇಲೆ ಹೆಣವನ್ನ ಮನೆಯಲ್ಲಿ ಭದ್ರವಾಗಿಟ್ಟುಕೊಂಡವರು ಯಾರಾದರೂ ಇದ್ದಾರಾ? ಹೆಣವನ್ನ ಬಿಸಾಡೇ ಬಿಡುತ್ತಾರೆ. ಹೌದಾನೆ? ಆ ಥರ ರಾಜ್ಯಾದಿಗಳನ್ನ ಬಿಸಾಡಿ ಹೋಗಿ ಇವನಿಗಾಗಿ ಎಲ್ಲ ಬಿಟ್ಟವರವರೆಲ್ಲ ಅಂದರೆ ನಾವೆಲ್ಲ ಬಿಡುತ್ತಾ ಇಲ್ಲ, ಅವರು ಬಿಟ್ಟರೆ ಯಾಕೆ ಅಂದರೆ ಅವನಲ್ಲಿ ಅದೇನೋ ಕೂತಿದೆ, ಅದೇನೋ ರಹಸ್ಯ ಕೂತಿದೆ, ಅದೇನೋ ಸುಖ ಕೂತಿದೆ ಅವನ ಚಿಂತನೆಯಲ್ಲಿ, ಅದನ್ನು ಹುಡುಕ್ಲಿಕ್ಕೆ ಶುರು ಮಾಡಿದರು. ಆ ಭಗವಂತನ ಚಿಂತನೆಯಲ್ಲಿ ಬರುವಂಥ ಸುಖದ ರಸ, ಆ ರಸ ಭಾಗವತದಲ್ಲಿ ಬರ್ತಾ ಇದೆ. ಆ ರಸವನ್ನು ನೀವು ಕುಡಿಯಿರಿ. ಎಷ್ಟರ ಪರ್ಯಂತ ಅಂದರೆ ರುಚಿ ಹತ್ತೋವರೆಗೂ ನೀವು ಕುಡಿಯಲಿಕ್ಕೆ ಪ್ರಯತ್ನ ಪಡಿ. ರುಚಿ ಹತ್ತಿದ ಮೇಲೆ ನೀವೇ ಬಿಡೋದಿಲ್ಲ. ಎಷ್ಟರ ಪರ್ಯಂತ ಕುಡಿಯಬೇಕು ಅಂದರೆ ನೀವೇ ಹೇಳುತ್ತೀರಾ, ಲಿಂಗ ದೇಹ ಭಂಗ ಆಗೋ ಪರ್ಯಂತ ಕೇಳಬೇಕು ಅಂತ ಸಾಮಾನ್ಯ ಎಲ್ಲ ಕಡೆ ಬರೋದು. ಹೌದಾನೆ? ಅಂದರೆ ಭಾಗವತ ಲಿಂಗ ದೇಹ ಭಂಗ ಪರ್ಯಂತ ಕೇಳಿದ ಮೇಲೆ ಮುಗಿದೋಯ್ತಾ ಅಂದರೆ ಅದಕ್ಕೆ ಹೇಳುತ್ತಾರೆ, ಲಿಂಗ ದೇಹ ಭಂಗ ಆದ ಮೇಲೆ ಮೋಕ್ಷದಲ್ಲೂ ಭಾಗವತ ಶ್ರವಣ ಇದೆ, ಪುರಾಣ ಪ್ರವಚನಗಳಿವೆ. ಹೇಳ್ತಾರೆ ಇಜ್ಜತೆ ಯಜ್ಞಶೀಲೈಹಿ ಅಂತ. ಅಲ್ಲಿ ಇವರೆಲ್ಲರೂ ಹೋಗಿರ್ತಾರಲ್ಲ ಆ ಮೋಕ್ಷದಲ್ಲಿ, ಕೂತ್ಕೊಂಡು ಏನು ಮಾಡ್ತಾರೆ? ಅಲ್ಲಿರುವ ಸುಖ ಭೋಗ ಪಡಲಿಕ್ಕೆ ಅವ್ರಿಗೆ ಇಷ್ಟವೇ ಇರಲ್ಲ. ಆ ಮೋಕ್ಷದಲ್ಲಿ ಸಿಗುವ ಭೋಗವೂ ಅವರಿಗೆ ಬೇಡ. ಅಲ್ಲೇನು ಮಾಡುತ್ತಾರೆ, ಇಲ್ಲೆಲ್ಲ ಪುರಾಣ ಹೇಳಿದವರೆಲ್ಲ ಅಲ್ಲಿ ಹೋಗಿ ಪುರಾಣ ಹೆಣತಾ ಕೊಡ್ತಾರಂತೆ, ಅಲ್ಲೂ ಕೇಳುತ್ತಾರಂತೆ. ಹೌದು, ಸತ್ಯ ಹೇಳಿದೆ, ಯಜ್ಞಗಳು ಮಾಡುತ್ತಾರಂತೆ. ಮೋಕ್ಷದಲ್ಲೂ ಯಜ್ಞಗಳುಂಟು, ಮೋಕ್ಷದಲ್ಲೂ ಪ್ರವಚನಗಳಿದೆ, ಮೋಕ್ಷದಲ್ಲೂ ಭಗವಂತನ ಕಥಾಶ್ರವಣವಿದೆ. ಅಲ್ಲಿ ಯಾರು ಸಾಮಾನ್ಯ ಆಚಾರ ಕೂತ್ಕೊಂಬಲ್ಲ, ಮುಕ್ತ ಬ್ರಹ್ಮರೇ ಕೂತ್ಕೊಂತಾರೆ. ಅವರು ವಿಶೇಷವಾಗಿ ಪ್ರವಚನ ಮಾಡುತ್ತಾ ಇದ್ರೆ ದೇವತೆಗಳೆಲ್ಲ ಕೂತು ಬಿಡುತ್ತಾರೆ. ಒಬ್ಬ ಬ್ರಹ್ಮದೇವರಲ್ಲ, ಕೋಟಿ ಕೋಟಿ ಮುಕ್ತ ಬ್ರಹ್ಮರು ಕೂತಿರ್ತಾರೆ. ಅಂಥದ್ದು ಮೋಕ್ಷ ಸಾಮ್ರಾಜ್ಯ, ಅಲ್ಲಿಯೂ ಭಾಗವತ ಬಿಡಲ್ಲ ಅಂದರು. ಅವಾಗ ಹೇಳಿದ್ರು, ಈ ಭಾಗವತ ಎಲ್ಲಿದು ಅಂದರೆ ಜೀವರ ಸ್ವರೂಪ ದೇಹದೊಳಗೇ ಇದೆ ಈ ಭಾಗವತ. ಜೀವನ ಸ್ವರೂಪ ದೇಹದೊಳಗೆ ಅಡಗಿದೆ. ಆ ಒಳಗಿದ್ದದ್ದನ್ನ ಹೊರಗೆ ತೋರಿದ್ರು. ಎಷ್ಟರವರೆಗೆ ಈ ಹೊರಗಿನ ಪುಸ್ತಕದ ಅವಶ್ಯಕತೆ? ಜೀವನ ಸ್ವರೂಪದಲ್ಲಿರುವ ಭಾಗವತ ಅವನ ತಲೆಗೆ ಸ್ಫೂರ್ತಿಯಾಗುವ ಪರ್ಯಂತ ಇದು ಬೇಕು. ಅದಾದ ಮೇಲೆ ಈ ಪುಸ್ತಕ ಪಕ್ಕಕ್ಕೆ ಸರಿಯುತ್ತೆ. ಇಂಥದ್ದು ಭಾಗವತದ ಆಳವಾದ ಚಿಂತನ. ನಂತರ ನೈಮಿಷಾರಣ್ಯದಲ್ಲಿ ಸುತಾಚಾರ್ಯರನ್ನ ಪ್ರಶ್ನೆ ಮಾಡಿದರು. ಕಲಿಯುಗದಲ್ಲಿ ಎಲ್ಲರೂ ಉದ್ಧಾರ ಆಗಬೇಕಾದರೆ ಒಂದು ರಾಜಮಾರ್ಗ ಹೇಳಿ, ಸುಲಭ ಮಾರ್ಗ ರಾಜಮಾರ್ಗ ತಿಳಿಸಿಕೊಡಿ ಎಂದರೆ ಹೇಳುತ್ತಾರೆ, ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದಹೈತುಕಂ. ಶ್ರೀಹರಿ ವಾಸುದೇವ ನಾಮಕ ಭಗವಂತ. ಈ ವಾಸುದೇವ ಶಬ್ದ ಸರ್ವತ್ರ ಪ್ರಯೋಗ ಮಾಡುತ್ತಾ ಬರ್ತಾರೆ. ವಾಸುದೇವ ಅಂದರೆ ಯಾರು? ಜೀವರ ಸ್ಥೂಲ ದೇಹದಲ್ಲಿರತಕ್ಕ ಸ್ಥೂಲ ಬಿಂಬನ ಹೆಸರು ವಾಸುದೇವ. ಜೀವರ ಸ್ಥೂಲ ದೇಹದಲ್ಲಿರತಕ್ಕಂಥ ಸ್ಥೂಲ ಬಿಂಬನ ಹೆಸರು ವಾಸುದೇವ. ನಂತರ ವಿಶೇಷವಾಗಿರತಕ್ಕಂಥ ಅನಿರುದ್ಧ ದೇಹ, ಲಿಂಗದೇಹ, ಸ್ವರೂಪ ದೇಹಗಳಲ್ಲಿರುವಂಥ ಭಗವದ್ ರೂಪಗಳ ಹೆಸರೇ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣಾದಿಗಳು. ಅದಕ್ಕೆ ಸ್ಥೂಲ ಬಿಂಬನ ಚಿಂತನೆಯನ್ನ ಅನೇಕ ಕಡೆ ಬರ್ತಾ ಬರ್ತಾರೆ. ಅಂಥ ವಾಸುದೇವ ನಾಮಕ ಭಗವಂತ ಏನಿದ್ದಾನೆ ಅವನಲ್ಲೇ ಮನಸ್ಸು ಭಕ್ತಿಯಿಂದ ಇಡೋದೇ ಪ್ರಧಾನವಾದ ಧರ್ಮ ಅಂತ ಚೆನ್ನಾಗಿ ತಿಳಿಸಿಕೊಟ್ರು. ಆವಾಗ ಹೇಳುತ್ತಾರೆ, ಭಗವಂತನಲ್ಲಿ ಭಕ್ತಿಯೋಗ ಪ್ರಯೋಗ ಮಾಡಿದರೆ ಅದು ಮೋಕ್ಷದ ಪರ್ಯಂತ ಹೇಗೆ ಕರ್ಕೊಂಡು ಹೋಗುತ್ತೆ ಎಂಬುದನ್ನು ಹೇಳ್ತಾ ಬರ್ತಾರೆ. ಭಗವಂತನಲ್ಲಿ ಭಕ್ತಿಯೋಗ ಪ್ರಯೋಗ ಮಾಡಬೇಕು, ಭಕ್ತಿ ಎಂಬ ಉಪಾಯ. ಅದು ಪ್ರಯೋಗ ಮಾಡಬೇಕಾದರೆ ವಿಶೇಷವಾಗಿ ಗುರುಗಳ ಉಪಸತ್ತಿ ಬೇಕು, ಗುರುಗಳ ಕಾರುಣ್ಯ ಬೇಕು. ಗುರುಗಳ ಕಾರುಣ್ಯವಿಲ್ಲದಿದ್ದರೆ ಚೂರೂ ಬರಲ್ಲ ಅಂತ ತೋರಿದ್ದೇ ಭಾಗವತ. ಆ ರೀತಿಯಲ್ಲಿ ಹೇಳುತ್ತಾರೆ, ಒಂದು ಕಡೆ ಭಾಗವತ ಶ್ರವಣ, ಇನ್ನೊಂದು ಕಡೆ ಮಹತ್ ಸೇವಾ ಅಂತ ಶಬ್ದ ಹಾಕ್ತಾರೆ. ಮಹತ್ ಸೇವೆಯನ್ನ ಮಾಡುತ್ತಾ ಬಂದಾಗ ಆ ಕಥಾ ಮೂಲಕ ಭಗವಂತ ನಮ್ಮ ಹೃದಯ ಗೋಳವನ್ನ ಸೇರಿ ಕಿವಿಯ ಮೂಲಕ ಹೃದಯವನ್ನ ಪ್ರವೇಶ ಮಾಡಿ ಅಲ್ಲಿರತಕ್ಕಂಥ ನಾನಾ ಪಾಪಗಳನ್ನ ಅಭದ್ರಾಣಿ ವಿಧುನೋತಿ ಸುಹೃತ್ಸತಾಂ, ನಮ್ಮ ಅಭದ್ರಗಳನ್ನೆಲ್ಲ ಧ್ವಂಸ ಮಾಡುತ್ತಾನೆ. ಮನಸ್ಸು ಪ್ರಶಾಂತ ಆಗುತ್ತೆ. ಆ ಪ್ರಶಾಂತವಾದ ಮನಸ್ಸಿನಲ್ಲಿ ಪುನಃ ಭಾಗವತ ಕೇಳುತ್ತಾ ಬಂದಾಗ ಭಕ್ತಿರ್ಭವತಿ ನೈಷ್ಠಿಕಿ, ನಿಷ್ಠಾಪೂರ್ವಕವಾದ ಭಕ್ತಿ ಬರುತ್ತೆ. ಅದರಿಂದ ಮತ್ತೂ ಭಗವಂತನಲ್ಲಿ ಚಿಂತನೆ ಮಾಡುತ್ತಾ ಬಂದರೆ ರಜಸ್ತಮೋಭಾವಾಹ ಕಾಮ ಲೋಭಾದಯಶ್ಚಯೇ, ರಜೋಗುಣ ತಮೋಗುಣದಿಂದ ಬಂದಿರತಕ್ಕಂತಹ ಕಾಮಕ್ರೋಧಾದಿಗಳೆಲ್ಲ ದಹನ ಆಗಿಬಿಡುತ್ತೆ. ನಂತರ ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿಯೋಗ ಅದನ್ನೇ ಪ್ರಯೋಗ ಮಾಡಿದಾಗ ವಿಶೇಷವಾಗಿ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಹ ಅಂತ, ಹೃದಯ ಗ್ರಂಥಿ ಏನು ವಿಶೇಷವಾದ ಲಿಂಗ ದೇಹ ಸುಟ್ಟ ಬೀಜದಂತೆ ಆಗಿಬಿಡುತ್ತೆ, ಭಗವಂತನ ದರ್ಶನ ಆಗಿಬಿಡುತ್ತೆ ಅಂತ ಸಾಧನೆಯ ಕ್ರಮವನ್ನೆಲ್ಲ ಹೇಳುತ್ತಾ ಬಂದು ಈ ಅದ್ಭುತವಾಗಿರತಕ್ಕಂಥ ಸಾಧನಾ ಕ್ರಮ ಎಲ್ಲಿ ಸಿಕ್ಕಿತು ಅಂದರೆ ಹೇಳುತ್ತಾರೆ ಅದೇ ಭಾಗವತ. ಶುಕಾಚಾರ್ಯರು ಇದನ್ನು ಪರೀಕ್ಷನ್ ಮಹಾರಾಜನಿಗೆ ಸಾಯರಿಕೆ ಸಿದ್ಧನಾದವನಿಗೆ ಹೇಳಿದರಯ್ಯ ನಾನು ಕೇಳಿದೆ. ಹೌದಾ? ಅದು ಹೇಗೆ ರಚನೆ ಆಯಿತು? ಸರಸ್ವತಿ ನದಿ ತೀರದಲ್ಲಿ ವೇದವ್ಯಾಸರ ಸನ್ನಿಧಾನದಲ್ಲಿ ನಾರದರು ಬಂದು ಪ್ರಾರ್ಥನೆ ಮಾಡಿದಾಗ 12 ಸ್ಕಂಧಾತ್ಮಕವಾಗಿರತಕ್ಕಂಥ ಭಾಗವತವನ್ನು ರಚನೆ ಮಾಡಿ ಶುಕಾಚಾರ್ಯರ ಮೂಲಕ ಜಗತ್ತಿಗೆ ಕೊಟ್ಟಂಥ ವೇದವ್ಯಾಸರ ಚರಿತ್ರೆ ಪರಿಚಯ ಮಾಡಿಕೊಟ್ರು. ತಮಗೆ ದಾಸಿ ಪುತ್ರನಾಗಿದ್ದು ದೊಡ್ಡವರಾದ ಜ್ಞಾನಿಗಳ ಸೇವಾ ಮಾಡಿದ್ದಕ್ಕೆ ಸಿಕ್ಕಂಥ ಅದ್ಭುತ ತತ್ವಜ್ಞಾನವನ್ನು ವೇದವ್ಯಾಸರ ಮುಂದಿಟ್ರು. ಇದರಿಂದ ನನಗೆ ದೇವರು ಸಿಕ್ಕಿದ್ದಾರೆ, ಕರೆದರೆ ಬರ್ತಾರೆ, ದೇವರು ದರ್ಶನ ಕೊಡ್ತಾನೆ ಅಂತ ಜ್ಞಾನ ಅವರು ನನಗೆ ಕೊಟ್ಟರು. ನೀವು ಆ ಜ್ಞಾನವನ್ನೇ ಗ್ರಂಥದಲ್ಲಿ ವಿಸ್ತಾರ ಮಾಡಿ ಎಂದಾಗ, ಯಾವ ಜ್ಞಾನವಾದರೆ ನಾರದರಿಗೆ ಭಗವದ್ ದರ್ಶನಕ್ಕೆ ಕಾರಣ ಆಯಿತೋ ಆ ಜ್ಞಾನವನ್ನೇ ಭಾಗವತದಲ್ಲಿ ವಿಸ್ತಾರವಾಗಿ ಇಲ್ಲೂ ಚೂರು ಕಥೆಗಳಲ್ಲಿ ಬಚ್ಚಿಟ್ಟು ಹೇಳಿದರು. ಭಾರತದಲ್ಲಿ ಕಥೆಗಳಲ್ಲೇ ಹೇಳಿದರು, ಅಲ್ಲಿ ಕಥಾ ಜಾಸ್ತಿ ಇತ್ತು, ಇಲ್ಲಿ ಕಥಾ ಚೂರು ಕಡಿಮೆ ಮಾಡಿ ಒಳಗೆ ಬಚ್ಚಿಟ್ಟು ತತ್ವಜ್ಞಾನ ಕೊಟ್ಟರು. ಯಾಕೆ ಕಥಾ ತೆಗೆದು ಬಿಟ್ಟರೆ ಸರಿ ಹೋಗುತ್ತಲ್ಲ, ಭಾರತದಲ್ಲಿ ಕಥಾದೊಳಗೆ ಬಚ್ಚಿಟ್ಟು ಹೇಳಿದ್ದಕ್ಕೆ ಅದನ್ನು ಬಿಚ್ಚಿಡಲಿಕ್ಕೆ ಯಾರಿಗೂ ಆಗಲಿಲ್ಲ. ಅದಕ್ಕೆ ಬಿಚ್ಚಿಟ್ಟು ಹೇಳಿ ಅಂದರೆ ಮತ್ತೂ ಬಚ್ಚಿಟ್ಟಿದ್ದೀರಿ ಯಾಕೆ? ನೀವು ಹೀಗೆ ಬಚ್ಚಿಟ್ಟಿದ್ದಕ್ಕೆ ನಾವು ಹುಡುಗರಿದ್ದಾಗಲಿಂದ ಸಾಯೋಪರ್ಯಂತ ಭಾಗವತ ಕೇಳಿದರು, ಬರೇ ಕಥೆಯಲ್ಲೇ ತಲೆ ಕೂಡುತ್ತಾ ಇದೆ ಅಷ್ಟೇ ಹೊರತು ತತ್ವಜ್ಞಾನದ ಕಡೆಗೆ ಹೋಗ್ತಾ ಇಲ್ಲ ಮನಸ್ಸು ಅಂತ ನಾವು ಹೇಳಿದರೆ, ಅದಕ್ಕೆ ವೇದವ್ಯಾಸರು ಉತ್ತರ ಕೊಡ್ತಾರೆ, ಆದಿಯಲ್ಲಿ ಚಿಕ್ಕ ಮಕ್ಕಳಿಗೆ ಔಷಧ ಅಂದರೆ ಬಾಯಿ ತೆಗೆಯಲ್ಲ, ಅವರು ಅವರಿಗೆ ಬೆಲ್ಲ ಸಹಿತ ಔಷಧವನ್ನು ಹೇಗೆ ನಾಲಿಗೆ ಇಡುತ್ತಾರೋ ಹಾಗೆ ಕಥೆ ಎಂಬ ಬೆಲ್ಲದ ಜೊತೆಗೆ ತತ್ವಜ್ಞಾನದ ಔಷಧ ವೇದವ್ಯಾಸರು ಬಾಯಿಗೆ ಹಾಕ್ತಾ ಇದ್ದಾರೆ. ಆದರೆ ನಾವು ಬರೀ ಬೆಲ್ಲ ಮಾತ್ರ ಬಾಯಲ್ಲಿ ತಗೊಂಡು ಔಷಧ ಹೊರಗೆ ಉಗುಳ್ತಾ ಇದ್ದೇವೆ, ನಮ್ಮ ರೋಗ ಯಾವಾಗ ಕಡಿಮೆ ಆಗಬೇಕು ಅಂತ ವೇದವ್ಯಾಸರು ಹೇಳ್ತಾ ಇದ್ದಾರೆ. ನಮ್ಮ ಬುದ್ಧಿವಂತಿಕೆಯೆಲ್ಲ ಔಷಧ ಹೊರಗೆ ಉಗುಳೋದರಲ್ಲೇ ತೋರ್ತಾ ಇದ್ದೇವೆ, ಔಷಧ ಒಳಗೆ ಬರಬೇಕು. ಆದ್ದರಿಂದ ವಿಶೇಷವಾಗಿ ಭಾಗವತವನ್ನು ಹೇಳುವ ಕಾಲಕ್ಕೆ ಅಲ್ಲಿ ಪ್ರಶ್ನೆ ಮಾಡುತ್ತಾರೆ, ಪರೀಕ್ಷಿನ್ ಮಹಾರಾಜ ಯಾಕೆ ಪ್ರಾಯೋಪವೇಶಕ್ಕೆ ಕೂತ ಅಂದಾಗ ಅಲ್ಲಿ ಶುರು ಮಾಡುತ್ತಾರೆ. ಪಾಂಡವರ ಮಕ್ಕಳನ್ನ ಶಿಬಿರದಲ್ಲಿ ಮಲಗಿರುವವರ ತಲೆ ಕತ್ತರಿಸಿದ ಅಶ್ವತ್ಥಾಮ ಆಚಾರ್ಯರನ್ನ ಕರಕೊಂಡು ಬಂದು ಮಣಿಯನ್ನ ತೆಗೆದು ಅಪಮಾನ ಮಾಡಿದ ನೆಪದಲ್ಲಿ ಅವರನ್ನ ಅವರಿಗೆ ಶಿಕ್ಷೆಯನ್ನ ಕೃಷ್ಣ ಹೇಳಿದ್ದನ್ನ ಕೊಟ್ಟು ಕಳಿಸಿಕೊಟ್ಟರೆ, ಆ ಕರಕೊಂಡು ಬರುವಾಗ ಬ್ರಹ್ಮಾಸ್ತ್ರ ಪ್ರಯೋಗ ಆಯಿತು ಅಶ್ವತ್ಥಾಮ ಆಚಾರ್ಯರಿಂದ, ಬಿಟ್ಟ ಮೇಲೆ ಮತ್ತೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಪಾಂಡವರನ್ನ ನಿಷ್ಪಾಂಡವನ್ನಾಗಿ ಮಾಡಬೇಕು ಭೂಮಿಯನ್ನ ಅಂತ ಸಂಕಲ್ಪ ಮಾಡಿದಂಥ ಆ ಅಸ್ತ್ರದ ಪೆಟ್ಟಿಗೆ ಉತ್ತರಾದೇವಿಯ ಗರ್ಭದಲ್ಲಿರುವ ಶಿಶು ಮೃತವಾದರೆ ಸ್ವಾಮಿ ಪ್ರವೇಶ ಮಾಡಿ ಆ ಸತ್ತ ಮಗುವನ್ನು ಬದುಕಿಸಿದ, ಆತನೇ ವಿಷ್ಣುರಾತ ಅಂದರು. ನಂತರ ವಿಶೇಷವಾಗಿರತಕ್ಕಂಥ ಕೃಷ್ಣ ಪಾಂಡವರಿಗೆ ಪೂರ್ಣಾನುಗ್ರಹ ಮಾಡಿ ಭೀಷ್ಮಾಚಾರ್ಯರಿಗೆ ಬೇಕಾದಂಥ ಒಳ್ಳೆ ಶಿಷ್ಯನನ್ನು ಕರಕೊಂಡು ಹೋಗಿ ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಬೇಕು, ಒಳ್ಳೆ ತತ್ವಜ್ಞಾನದ ಸುರಿಮಳಿಯೇ ಭಾಗವತ. ನಮಗೆ ಬೇಕಾಗಿದ್ದೇನೋ ಇದೆ, ಯಾರನ್ನ ಕೇಳಿದರೂ ಸಿಗಲ್ಲ ಅಂಥ ಕಾಲಕ್ಕೆ ಏನು ಮಾಡಬೇಕು? ಅವಾಗ ಹೇಳ್ತಾರೆ, ಒಂದೇ ಮಾರ್ಗ, ಮುಖ ಹೊರಗಿಟ್ಟು ಚೀರಿದರೂ ಏನು ಉಪಯೋಗವಿಲ್ಲ, ಅಂತರ್ಮುಖಿಯಾಗಿ ಅಂದರೆ ಮುಖ ಒಳಗೆ ಮಾಡಿ ಒಳಗಿದ್ದ ಸ್ವಾಮಿಯನ್ನು ಕೂಗಿ ಕರೆಯೋದೊಂದೇ ಮಾರ್ಗ, ಅದು ಬಿಟ್ಟು ನಾವು ಯುಗ ಪರ್ಯಂತ ಹತ್ತರೂ ನಮ್ಮ ನಮ್ಮ ಕಾರ್ಯಗಳು ಆಗಲ್ಲ. ಅತ್ತದ್ದಕ್ಕೆ ಬಿ ಪಿ ಟ್ಯಾಬ್ಲೆಟ್ ಜಾಸ್ತಿ ಆಗುತ್ತಷ್ಟೇ ಹೊರತು ಕಾರ್ಯಸಿದ್ಧಿ ಆಗಲ್ಲ. ನೋಡಿ, ಸುತ್ತು ಹೆಣಗಳ ರಾಶಿ ಎಷ್ಟು, ನಾಲ್ಕೈದು ಅಡಿ ಎತ್ತರದಷ್ಟು ಇಡೀ ಕುರುಕ್ಷೇತ್ರ ಭೂಮಿಯಲ್ಲಿ ಹೆಣಗಳ ರಾಶಿ. ಅದರಲ್ಲಿ ಸತ್ತವರು, ಅರ್ಧ ಸತ್ತವರು, ಕಾಲು ಸತ್ತವರು, ಇನ್ನ ಪ್ರಾಣ ಹೊಡ್ಕೊಳ್ತಾ ಇದ್ದವರು, ಮುಖದಲ್ಲಿ ಅಯ್ಯೋ ಅಂತ ಒದ್ದಾಡುವವರು, ಚೀರುವವರು, ಎಲ್ಲರ ತಲೆಗಳೆಲ್ಲ ಆ ರಕ್ತ ಪ್ರವಾಹದಲ್ಲಿ, ಏನು ಚೆನ್ನಾಗಿ ವರ್ಣನೆ ಮಾಡುತ್ತಾರೆ, ರಕ್ತ ಪ್ರವಾಹ ನದಿಯಾಗಿತ್ತು, ಅದರಲ್ಲಿ ಹೂವಿನಂತೆ ಎಲ್ಲ ತಲೆಗಳು ಬರ್ತಾ ಇತ್ತು ಅಂತ ಹೇಳ್ತಾರೆ. ಅಂಥ ಅದರ ಮಧ್ಯೆ ಒಬ್ಬ ವ್ಯಕ್ತಿ ಮಲಗಿದ್ದಾರೆ, ತನ್ನ ದೇಹದಲ್ಲಿ ಏನು ಬಾಣಗಳೆಲ್ಲ ಕ್ಷಣೇ ಕ್ಷಣೇ ಕತ್ತರಿಸಿ ಕತ್ತರಿಸಿ ಒಳಗೆ ಹೋಗ್ತಾ ಇದೆ, ಅದರ ಮೇಲೆ ಮಲಗಿದ್ದಾರೆ. ನಮ್ಗೆ ಅರ್ಥ ಆಗ್ಬೇಕಾದ್ರೆ ಚೂರಿ ಕೆಳಗಿಟ್ಕೊಂಡು ಅದ್ರ ಮೇಲೆ ಕೂಡ್ಬೇಕು. ಚೂರಿ ಸರಿಯಾಗಿ ಸೆಟಪ್ ಮಾಡಿಕೊಂಡು ಅದರ ಮೇಲೆ ಚೂರು ಕೂತರೆ ಗೊತ್ತಾಗುತ್ತೆ ಭೀಷ್ಮಾಚಾರ್ಯ ಎಷ್ಟು ನೋವು ಕೊಟ್ಟರು ಅಂಬುದು ಚೂರು ಗೊತ್ತಾಗುತ್ತೆ. ಆ ಚೂರಿ ನಮ್ಮ ಭಾರಕ್ಕೆ ಒಳಗೆ ಕತ್ತರಿಸಿ ಕತ್ತರಿಸಿ ಒಳಗೆ ಹೋಗ್ತಾ ಇದ್ದರೆ ಏನು ಅದ್ಭುತ ಆನಂದ ಆಗುತ್ತೆ. ಅಂಥದ್ದು ಮೈಯೆಲ್ಲ ಆಗ್ತಿತ್ತವರಿಗೆ, ಅವರನ್ನು ನೋಡುವ ಒಂದು ಪ್ರಾಣಿ ಇದ್ದಿಲ್ಲ. ಎಲ್ಲ ಹೆಣಗಳ ರಾಶಿ, ಯುದ್ಧ ಮಾಡಿ ಉಳಿದವರೆಲ್ಲ ಮನೆಗಳಿಗೆ ಹೋಗಿದ್ದಾರೆ, ಒಬ್ಬರೇ ಯುದ್ಧ ಭೂಮಿಯಲ್ಲಿದ್ದಾರೆ. ಆಗ ಅವರಿಗೆ ಮನಸ್ಸಿನಲ್ಲಿ ಆಸೆ, ಯಾರಿಗೆ ಹೇಳಬೇಕು, ಹೆಣಗಳ ರಾಶಿಗೆ ಹೇಳಬೇಕಷ್ಟೆ. ತಲೆಗೆ ಬಂದಿದೆ ಇಷ್ಟರ ಪರ್ಯಂತ ಅಧ್ಯಯನ ಮಾಡಿದೆ ಹರಿಯೇ, ಎಂಥ ಅಧ್ಯಯನ, ಎಲ್ಲ ಅಧ್ಯಯನ ಮಾಡಿದ್ದಾರೆ, ಒಬ್ಬರಿಗೆ ಹೇಳಿಲ್ಲ ಪಾಠ, ಒಬ್ಬರಿಗೂ ಪಾಠ ಹೇಳಿಲ್ಲ. ಬೇಡ, ಅದಕ್ಕೇನು ಅಂದರೆ ಹೇಳ್ತಾರೆ, ಕಲಿಯಬೇಕು ಹೇಳಬೇಕು. ಇದು ನಾಣ್ಯದ ಎರಡು ಮುಖ. ನಾಣ್ಯಕ್ಕೆ ಒಂದು ಮುಖ ಇಲ್ಲದಿದ್ದರೆ ಅದು ಚಲಾವಣೆ ಹೇಗಾಗಲ್ಲವೋ, ನಾವು ಕಲಿತದ್ದನ್ನು ಆಚಾರ ಆಗಿರಬಹುದು, ಪಂಡಿತರಾಗಿರಬಹುದು, ಆಗದೇ ಇರಬಹುದು, ಸಾಮಾನ್ಯರೇ ಆಗಿರಬಹುದು, ನಾವೆಷ್ಟು ಕಲಿತಿರ್ತೇವೋ ಅದನ್ನು ನಮ್ಮಂಥವರಿಗೆ ಇನ್ನೊಬ್ಬರಿಗೆ ಚೂರು ಹೇಳಿಕೊಟ್ಟರೆ ನಮ್ಮ ವಿದ್ಯಾ ಸಾರ್ಥಕ. ಇಲ್ಲದಿದ್ದರೆ ದೇವರು ಪ್ರಶ್ನೆ ಮಾಡುತ್ತಾನೆ, ನಿನಗಿಷ್ಟು ಕೊಟ್ಟೆ, ಇನ್ನೊಬ್ಬರಿಗೆ ಅದರಲ್ಲಿ ಚೂರು ಮುರಿದು ಹಾಕಿ ಕೊಟ್ಟಿಲ್ಲ. ಆ ರೀತಿಯಾಗಿ ಆ ಕಾಲದಲ್ಲಿ, ಮರಣ ಕಾಲದಲ್ಲಿ ಯಾರಿಗೆ ಹೇಳಬೇಕು? ಆವಾಗ ವಿದ್ಯಾರ್ಥಿ ಬೇಕು ಪಾಠ ಪ್ರವಚನ ಅಂದರೆ. ಯಾರು ಬರ್ತಾರೆ ಆ ಹೆಣಗಳ ಸಾಗರಕ್ಕೆ? ಅವರು ಬಿಂಬನಲ್ಲಿ ಪ್ರಾರ್ಥನೆ ಮಾಡಿದರು, ಸ್ವಾಮಿ ಅಘಟನ ಘಟನಾ ಸಮರ್ಥ, ಏನು ಬೇಕಾದರೂ ಮಾಡುತ್ತೀಯ, ಎಲ್ಲರೂ ಇದ್ದದ್ದನ್ನು ಹೆಣದ ರಂಗವಾಗಿ ಮಾಡುತ್ತೀಯ, ಹೆಣಗಳಿದ್ದ ರಂಗವನ್ನು ವಿದ್ಯಾರಂಗವನ್ನಾಗಿ ಮಾಡುವ ಸಾಮರ್ಥ್ಯ ನಿನಗಿದೆ ಅಂತ ದೇವರಲ್ಲಿ ಮೊರೆ ಇಟ್ಟರು. ಭಗವಂತನಲ್ಲಿ ಮೊರೆ ಇಟ್ಟರೆ ಸ್ವಾಮಿ ನೋಡಿದ, ಹಾಗೂ ಹೀಗೂ ಅಲ್ಲ, ಅದ್ಭುತವಾದ ವಿದ್ಯಾರ್ಥಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ವಿದ್ಯಾರ್ಥಿಯ ಲಕ್ಷಣವೇ ಸಂಶಯ, ಸಂಶಯ ಇದ್ದರೇನೇ ಅವ ವಿದ್ಯಾರ್ಥಿ. ಹೌದಾನೆ, ತುಂಬ ಸಂಶಯ ಬಂದಿತ್ತು. ಯಾರಿಗೆ? ಧರ್ಮರಾಜನಿಗೆ. ಕೃಷ್ಣ ಉಪದೇಶ ಕೊಟ್ಟರು, ವೇದವ್ಯಾಸರು ಉಪದೇಶ ಕೊಟ್ಟರು, ನಾ ಮಾಡಿದ್ದು ತಪ್ಪೇ ಅಂತ ತಲೆಯಲ್ಲಿ ಕೂತಿತ್ತು. ನನ್ನವರನ್ನು ಕೊಲ್ಲಬಾರದಾಗಿತ್ತು ಅಂತಿತ್ತು. ಅದಕ್ಕೆ ಕೃಷ್ಣ ಹೇಳಿದ, ಧರ್ಮ ಮಾಡಿದ್ದೀಯಯ್ಯ, ಸರಿಯಾದ್ದು ಅಂದರೆ ಅರ್ಥ ಆಗಲಿಲ್ಲ ನೋಡಿ ಧರ್ಮರಾಜನಿಗೆ. ಇಷ್ಟು ನಾವು ಸಾಮಾನ್ಯ ಭಾಗವತ ಕೇಳುವ ಪ್ರವೃತ್ತಿ ಎಷ್ಟಿರುತ್ತೆ, ಅಯ್ಯೋ ಕೃಷ್ಣ ಹೇಳಿದ, ವೇದವ್ಯಾಸರು ಹೇಳಿದ್ರು, ಧರ್ಮರಾಜನಿಗೆ ಅರ್ಥವೇ ಆಗಿಲ್ಲ ನೋಡಿ ಪಾಪ, ಏನೂ ಅರ್ಥ ಆಗಿಲ್ಲ. ಮತ್ತೆ ಭೀಷ್ಮಾಚಾರ್ಯರ ಹತ್ರ ಹೋದರೆ ಸೀದಾ ತಲೆಯಲ್ಲಿ ಹೋಯಿತು, ಅದು ಯಾಕೋ ಅಂತ ಕ್ವಶ್ಚನ್ ಮಾರ್ಕ್ ಹಾಕ್ತೀವಿ. ಹೌದಾನೆ, ನಾವು ಕೇಳುವ ಹಂತ ಅಲ್ಲೇ ಇರುತ್ತೆ. ಅರಣ್ಯಕಾಚಾರ್ಯ ಅಂತಾರೆ, ಅಯ್ಯ ಹೊರಗಿರುವ ಕೃಷ್ಣ ಉಪದೇಶ ಕೊಟ್ಟ, ಒಳಗೊಬ್ಬ ಕೃಷ್ಣ ಕೂತಿದ್ದಾನೆ ಬಿಂಬಮೂರ್ತಿ, ಅವನು ಬಹಳ ಖಿಲಾಡಿ, ಅವನೇನ್ ಮಾಡುತ್ತಾನೆ, ತಾನೇ ಉಪದೇಶ ಕೊಟ್ಟರು ತಾನೇ ಅದು ಅರ್ಥ ಆಗದೆ ಮಾಡಿದ್ದಾನೆ ಒಳಗೆ ಕೂತ್ಕೊಂಡು. ಯಾಕೆ? ಗುರುಗಳು ಬೇರೊಬ್ಬರು ಇದ್ದಾರೆ, ಅವರ ಹತ್ರ ಇವರನ್ನ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ತಾನು ಕೊಟ್ಟ ಉಪದೇಶವನ್ನೇ ತಾನು ಅರ್ಥ ಆಗದಂತೆ ಮಾಡಿದ, ಒಳಗಿದ್ದು ಕರ್ಕೊಂಡು ಹೋದ. ಯುದ್ಧರಂಗಕ್ಕೆ ಧರ್ಮರಾಜನನ್ನ ಕರಕೊಂಡು, ಪಾಂಡವರನ್ನ ಕರಕೊಂಡು ಕೃಷ್ಣ ಹೋದಾಗ ಎಷ್ಟು ಜನ ಇರಬೇಕು ವಿದ್ಯಾರ್ಥಿಗಳು? 5 ಜನ. ಕೃಷ್ಣ ಒಬ್ಬನು ಕೇಳುವವ ಸುಮ್ಮನೆ ಅಲ್ಲ, ಇಡೀ ರಣರಂಗವೆಲ್ಲ ವಿದ್ಯಾಮಂದಿರ ಆಯಿತು. ಯಾಕೆ? ಭೀಷ್ಮಾಚಾರ್ಯರು ಕೃಷ್ಣನ ಸನ್ನಿಧಾನದಲ್ಲಿ ಅಪರೂಪದ ಉಪದೇಶ ಕೊಡತಾರಂತೆ ಅಂತ ಗೊತ್ತಾಯಿತು ಎಲ್ಲರಿಗೂ. ಋಷಿ ಮುನಿಗಳು ಎಷ್ಟು ಜನ ಅಂದರೆ ಲಕ್ಷಾಂತರ ಜನ ಸೇರಿಬಿಟ್ರು. ಎಲ್ಲಿ? ಹೆಣಗಳ ಮಧ್ಯೆ, ಹೆಣಗಳ ರಾಶಿಯ ಮಧ್ಯೆ ಎಲ್ಲರೂ ಬಂದು ಸೇರುತ್ತಾ ಬಂದಿದ್ದಾರೆ. ಅದಕ್ಕೆ ಹೇಳ್ತಾರೆ, ಭಗವಂತ ಅಘಟನ ಘಟನ ಸಮರ್ಥ, ಏನು ಬೇಕಾದರೂ ಮಾಡಬಲ್ಲ. ಇದು ಹೇಳಲಿಕ್ಕೆ ಹೊರಟದ್ದೇ ಭಾಗವತ. ಅದು ನೋಡದೆ ಏನೋ ತಿಂದ್ರು, ಏನೋ ಬಂದ್ರು, ಏನೋ ಹೋದ್ರು ಅಂದ್ರೆ ಈ ಭಾಗವತ ಏನು ಬೇಬಿ ಸಿಟ್ಟಿಂಗ್ ಲೆವೆಲ್ ಅಲ್ಲಿ ಭಾಗವತ ಎಷ್ಟು ಕಾಲ ಕೇಳಬೇಕು ನಾವು? ಆ ರೀತಿಯಲ್ಲಿ ಬಿಂಬನ ಶರಣಾಗತಿ, ಅದೇ ಅರಣ್ಯಕಾಚಾರ್ಯ ಹೇಳ್ತಾರೆ, ಭಾಗವತ ಹೇಳಿಕೊಡೋದೇ ಬಿಂಬನ ಶರಣಾಗತಿ, ಅದೇ ನಿನಗೆ ಅರ್ಥ ಆಗಿಲ್ಲ, ನಿನಗೆ ಭಾಗವತ ಯಾಕೆ, ವೇದಗಳು ಯಾಕೆ, ಎಲ್ಲವೂ ಅದನ್ನೇ ಹೇಳಲಿಕ್ಕೆ ಹೊರಟಿವೆ ಅಂತ ಅರಣ್ಯಕಾಚಾರ್ಯರು ಸಾರೋದ್ಧಾರದಲ್ಲಿ ಉದ್ಗಾರ ತೆಗೆದು ಬಿಡ್ತಾರೆ. ಸರಿ, ಭೀಷ್ಮಾಚಾರ್ಯರಿಗೆ ಕೊನೇ ಕಾಲದಲ್ಲಿ ತನ್ನ ದರ್ಶನ ಕೊಟ್ಟು ಅವರು ವಿಶೇಷವಾಗಿ ಪ್ರಾಣತ್ಯಾಗ ಮಾಡಿದ ಮೇಲೆ ಕೃಷ್ಣ ಕುಂತಿಯಿಂದ ಸ್ತೋತ್ರಕ್ಕೆ ಪಾತ್ರನಾದ, ಹೊರಡತಾ ಇದ್ದಾನೆ ಅರ್ಜುನನನ್ನು ಕರ್ಕೊಂಡು. ಇನ್ನೊಬ್ಬರಿಗೆ ಸದ್ಗತಿ ಆಗಬೇಕಾಗಿತ್ತು, ವೈರಾಗ್ಯವೇ ಬರಲಿಲ್ಲ. ವೈರಾಗ್ಯ ಬರಬೇಕಾದ ಕಾಲದಲ್ಲಿ ವೈರಾಗ್ಯ ಬರಲಿಲ್ಲ. ನಾವೆಲ್ಲ ನೋಡಿ ನಗುವಂಥ ವ್ಯಕ್ತಿ ಯಾರು? ಧೃತರಾಷ್ಟ್ರ. ಧೃತರಾಷ್ಟ್ರ ಅಂದ ಕೂಡಲೇ ಚೂರು ನಗು ಮೂಡುತ್ತೆ, ಹೌದಾನೆ? ಯಾರ್ಯಾರಿಗೆ ಅಂದರೆ, ಅಯ್ಯೋ ಮಗನಿಗಾಗಿ ಮಾಡಬಾರದ ರೀತಿಯಲ್ಲಿ ಮಗನ ಹಿಂದೆ ಹಾಕ್ಕೊಂಡು ಬಂದ, ಪಾಂಡವರಿಗೆ ಅನ್ಯಾಯ ಮಾಡಿದ ವ್ಯಕ್ತಿ, ಅಪ್ಪ ಯಾರಾದರೂ ಮಗನ ಮೇಲೆ ಕೆಟ್ಟ ಅಭಿಮಾನ ತೋರಿದರೆ ಅವರನ್ನು ಕರೆಯೋದೆ ಧೃತರಾಷ್ಟ್ರ. ಆದರೆ ಎಚ್ಚರ ಇರಲಿ ಅಂತಾರೆ, ಅವರು ನಮ್ಮಿಂದ ಹೀಯಾಳಿಸಿಕೊಳ್ಳುವಂಥ ಸ್ಥಿತಿಯಲ್ಲಿರುವ ಸಾಮಾನ್ಯ ಮನುಷ್ಯರಲ್ಲ, ದೊಡ್ಡ ಜ್ಞಾನಿಗಳವರು ಹೇಳ್ತಾರೆ. ಇಲ್ಲದಿದ್ದರೆ ಧೃತರಾಷ್ಟ್ರರಿಗೆ ಸಭಾಮಧ್ಯದಲ್ಲಿ ಕೃಷ್ಣ ದೌತ್ಯಕ್ಕೆ ಬಂದಾಗ, ದೂತನಾಗಿ ಬಂದಾಗ ಕಟ್ಟಿ ಹಾಕ್ಲಿಕ್ಕೆ ದುರ್ಯೋಧನ ಬಂದರೆ ವಿಶ್ವರೂಪ ದರ್ಶನ ಯಾರು ಧೃತರಾಷ್ಟ್ರರಿಗೆ ಕೊಡಬೇಕಾದರೆ ಯೋಗ್ಯತೆ ಇಲ್ಲದಿದೆ ಕೊಡ್ತಾನ? ಆದರೆ ಜೀವಿ ಯೋಗ್ಯನಾಗಿದ್ದರೂ ಪ್ರಾರಬ್ಧ ಕರ್ಮ ಬಿಡಲ್ಲ ಎಂಬುದಕ್ಕೆ ಅವರೇ ದೃಷ್ಟಾಂತ. ಹಿಂದಿನ ಕರ್ಮಾನುಸಾರ ಪ್ರಬಲ ಪ್ರಾರಬ್ಧ, ಅದರಿಂದ ಮಗನ ಮೇಲೆ ದುರಭಿಮಾನ, ಮಗನ ಪ್ರಭಾವ ಇಷ್ಟಕ್ಕೆ ಸಿಕ್ಕಾಕ್ಕೊಂಡ ಒಬ್ಬ ವ್ಯಕ್ತಿ ಎಂದರೆ ಧೃತರಾಷ್ಟ್ರ. ಅದು ಯಾರೂ ಅಲ್ಲ, ನಾವೇ. ನಮ್ಮ ಜಿರಾಕ್ಸ್ ಕಾಪಿಯೇ ಅವರದ್ದೇ, ನಾವು ಇಲ್ಲಿದ್ದೇವೆ. ನಮ್ಮದೇ ಹೇಳ್ತಾ ಇದ್ದಾರೆ, ನಾವು ಧೃತರಾಷ್ಟ್ರಕ್ಕಿಂತ ಹೀನಾಯವಾದ, ಎಲ್ಲೋ ಪಾತಾಳದಲ್ಲಿರುವ ನಾವು ಪುರಾಣದಲ್ಲಿ ಧೃತರಾಷ್ಟ್ರ ಅಂದಾಗ ಅವರು ನೋಡಿ ನಗ್ತಾ ಇರ್ತೀವಿ, ನಮ್ಮನ್ನು ನೋಡಿ ದೇವತೆಗಳು ನಗ್ತಾರೆ. ನಿಮ್ಮ ಹಣೆ ಬರ ನೋಡಿಕೊಳ್ಳಿ, ನೀವು ಅವರನ್ನು ನೋಡಿ ನಗ್ತಾ ಇದ್ದೀರಿ ಯಾಕೆ ಅಂತ ಅವರು ನಮ್ಮನ್ನು ನೋಡಿ ನಗ್ತಾರೆ, ಹೌದಾನೆ? ಹೇಗೆ ಅಷ್ಟಾವಕ್ರರು ಎಂಟು ಕಡೆ ಡೊಂಕಿತ್ತು ಶರೀರದಲ್ಲಿ, ಅವರೊಬ್ಬ ರಾಜನ ಸಭೆಗೆ ಬರ್ತಾರೆ, ಬಂದಾಗ ಅಲ್ಲಿರುವವರೆಲ್ಲರೂ ಅವರನ್ನು ನೋಡಿ ನಗುತ್ತಾರೆ, ಶರೀರವನ್ನ ಅಲ್ಲಿರುವ ಪಂಡಿತರು ನೋಡಿ ನಗುತ್ತಾರೆ. ನಕ್ಕಾಗ ಏನಾಗುತ್ತೆ, ಆ ಅಷ್ಟಾವಕ್ರರು ಅವರೆಲ್ಲರನ್ನು ನೋಡಿ ಗಟ್ಟಿಯಾಗಿ ನಗುತ್ತಾರೆ. ಅವ್ರಿಗೆ ಅರ್ಥ ಆಗಿಲ್ಲ. ರಾಜ ಎಲ್ಲ ನಗು ಮುಗಿದ ಮೇಲೆ ಕೇಳುತ್ತಾನೆ, ನಾವು ನಿಮ್ಮನ್ನು ನೋಡಿ ನಗಲಿಕ್ಕೆ ಕಾರಣವಿದೆ, ನಿಮ್ಮ ಶರೀರ ಎಂಟು ಡೊಂಕಿದೆ, ನೀವು ನಗಲಿಕ್ಕೆ ಕಾರಣ ಏನು? ಅವರಂದ್ರು, ನಂದು ಶರೀರ ಮಾತ್ರ ಡೊಂಕು, ನಿಮ್ಮ ಬುದ್ಧಿಯೇ ಡೊಂಕಿದೆ, ಅದಕ್ಕೆ ನೋಡಿ ನಕ್ಕೆ. ನಿಮ್ಮಲ್ಲಿ ಯಾರೊಬ್ಬರೂ ಜ್ಞಾನಿಗಳಿಲ್ಲ, ಒಳಗಿರುವ ಚೇತನ ಬೇರೆ ಶರೀರ ಬೇರೆ ಎಂಬ ಎಚ್ಚರವೇ ಇಲ್ಲದೆ ನಗುವ ಪಶುಗಳು ನೀವು, ನಿಮ್ಮ ಮಧ್ಯೆ ನಾನು ಬಂದನಲ್ಲ ಅಂತ ನಕ್ಕೆ ಅಂದ್ರು. ಇಂಥ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಉಪದೇಶವನ್ನು ವಿದುರ ಕೊಡ್ತಾ ಇದ್ದಾನೆ. ಸಾಕಯ್ಯ ಊಟ ಮಾಡಿದ್ದು, ಇನ್ನಾದರೂ ಹೊರಡು ಭಗವಂತನ ಸನ್ನಿಧಾನಕ್ಕೆ ಅಂದಾಗ ಕಾಡಿಗೆ ಹೊರಟು ಸದ್ಗತಿಯನ್ನು ಪಡೀತಾ ಇದ್ದಾನೆ. ಯಾರು ವಿಶೇಷವಾಗಿರತಕ್ಕಂಥ ದುರ್ಯೋಧನನ ತಂದೆ. ನಂತರ ಮತ್ತು ಅರ್ಜುನ ತಿರುಗಿ ಬರ್ತಾ ಇದ್ದಾನೆ. ಪರೀಕ್ಷಿತನ ಜನ್ಮ ಕರ್ಮಗಳೆಲ್ಲ ಆಯಿತು. ಅರ್ಜುನ ತಿರುಗಿ ಬಂದಾಗ ಹೇಳ್ತಾ ಇದ್ದಾನೆ, ಕೃಷ್ಣ ಪರಂಧಾಮಕ್ಕೆ ಹೊರಟ ಅಂದರೆ ಅವರು ಪ್ರಸ್ಥಾನಕ್ಕೆ ಹೊರಡ್ತಾ ಇದ್ದಾರೆ. ಹೊರಡುವಾಗ ಪರೀಕ್ಷಿತನನ್ನ ರಾಜ್ಯದಲ್ಲಿ ಕೂಡಿಸಿದರೆ, ರಾಜ್ಯ ಆಳಿ ಕಲಿಯನ್ನು ನಿಗ್ರಹ ಮಾಡಿ ಶಮೀಕರ ಕೊರಳಲ್ಲಿ ತನ್ನ ಕರ್ಮಾನುಸಾರವಾಗಿಯೇ ಹಾವನ್ನು ಹಾಕಿ, ತುಂಬ ನಾನಾ ರೀತಿಯಾಗಿ ಕಥೆಗಳು ಚಾಲ್ತಿಯಲ್ಲಿವೆ. ಈ ಕಥೆಗಳನ್ನು ಹುಟ್ಟಾಕೋರು ಹೇಗೆ ಹುಟ್ಟಾಕ್ತಾರೋ ಗೊತ್ತಿಲ್ಲ. ಅದೇನು ಜರಾಸಂಧನ ಕಿರೀಟ ತಲೆ ಮೇಲಿಟ್ಟುಕೊಂಡಿದ್ದ ಯಾರು ಪರಿಕಿನ್ ಮಹಾರಾಜ, ಅದಕ್ಕೆ ದುರ್ಬುದ್ಧಿ ಬಂತು ಅಂತ. ಇವರಿಗೂ ಜರಾಸಂಧನ ಕಿರೀಟಕ್ಕೂ ಏನು ಸಂಬಂಧವೋ? ಅದು ಭೀಮಸೇನ ಜರಾಸಂಧನ ಕೊಂದ ಮೇಲೆ ಆ ಕಿರೀಟ ತಂದರಂತೆ, ಅಲ್ಲ ಇವರಿಗೆ ಅವನು ಕಿರೀಟ ತಂದುಕೊಳ್ಳುವ ದೌರ್ಭಾಗ್ಯ ಯಾಕೆ? ಅದಲ್ಲದೆ ಆ ಕಿರೀಟ ತಂದು ಇವರು ತಲೆ ಮೇಲೆ ಇಟ್ಟುಕೊಂಡ್ರಂತ ಹೇಳ್ತಾರೆ. ಪರೀಕ್ಷನ್ ಮಹಾರಾಜನ ತಲೆಯ ಮೇಲೆ ಯಾವ ಕಿರೀಟ ಇತ್ತು ಅಂದರೆ ಆ ವಂಶಕ್ಕೆ ಬ್ರಹ್ಮದೇವರು ಕೊಟ್ಟ ಕಿರೀಟ ಅವರ ತಲೆ ಮೇಲಿತ್ತು. ಕಚಡ ಯಾರು ಜರಾಸಂಧನ ಕಿರೀಟ ಇಟ್ಟುಕೊಳ್ಳುವಂತಹ ದೌರ್ಭಾಗ್ಯ ಅವರಿಗಿದ್ದಿಲ್ಲ. ಇನ್ನ ಇಲ್ಲ ಅವ್ರ ತಲೆ ಮೇಲೆ ಬಂಗಾರ ಇತ್ತಲ್ಲ, ಕಲಿ ಬಂಗಾರದಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು, ಅದಕ್ಕೆ ಅವರೊಳಗೆ ಕಲಿ ಪ್ರವೇಶ ಮಾಡಿದ ಅಂದ್ರೆ ಕಲಿಯನ್ನ ನಿಗ್ರಹ ಮಾಡಿದವರ ಮೇಲೆ ಕಲಿ ಪ್ರವೇಶ ಆಗುತ್ತಾ? ಮತ್ತೆ ಹಾವು ಯಾಕೆ ಹಾಕಿದ್ರು? ಪ್ರಾರಬ್ಧ ಕೂತದ್ದಕ್ಕೆ ಹಾಕಿದ್ರು. ಇನ್ನ ಸರಿಯಾಗಿ ಹೇಳಬೇಕಾ? ದೇವರ ಪರಮಾನುಗ್ರಹ ಇದ್ದದ್ದಕ್ಕೆ ಹಾಕಿದ್ರು ಅಂದ್ರು. ಅದೇನ್ರಿ, ಒಬ್ಬ ಋಷಿಯ ಕೊರಳಲ್ಲಿ ಸತ್ತ ಹಾವು ಹಾಕುವುದು ದೇವರ ಪರಮಾನುಗ್ರಹದಿಂದ ಅಂದ್ರೆ? ಇಲ್ಲ, ದೊಡ್ಡವರ ನಿಂದ್ಯ ಕರ್ಮಗಳು ಸುಪುಣ್ಯ ಕರ್ಮಗಳೆನಿಸುವವು. ಆ ಮಹಾನುಭಾವ ಪ್ರಾರಬ್ಧ ಕರ್ಮಾನುಸಾರ ಸತ್ತ ಹಾವು ಹಾಕಿದ್ದಕ್ಕೆ, ಮಗ ಶಾಪ ಕೊಟ್ಟಿದ್ದಕ್ಕೆ, ಈತ ಭಾಗವತ ಕೇಳಿದ್ದಕ್ಕೆ, ಶುಕಾಚಾರ್ಯರು ಭಾಗವತ ಹೇಳಿದ್ದಕ್ಕೆ ಜಗತ್ತಿಗೆಲ್ಲ ಭಾಗವತ ಸಿಕ್ಕಿದೆ. ಹೌದಲ್ವೋ? ಶುಕಾಚಾರ್ಯರಿಂದ ಪರೀಕ್ಷನ್ ಮಹಾರಾಜರಿಂದ ಭಾಗವತ ಸಿಕ್ಕಿದ್ದೇ ಸತ್ತ ಹಾವು ಹಾಕಿದ್ದಕ್ಕೆ. ಒಂದು ವೇಳೆ ಆತನ ಪಾಡಿಗಾತ ಹೋಗಿದ್ರೆ ಆತನಿಗೆ ಭಾಗವತ ಸಿಕ್ತಿದ್ದಿಲ್ಲ. ಹೌದಲ್ಲವೇ? ಅದಕ್ಕೆ ಶಮೀಕರು ಕೂಡ ಮಗ ಶೃಂಗಿ ಕೊಟ್ಟ ಶಾಪವನ್ನ ಹಿಂತೆಗೆದಿಲ್ಲ. ರಾಜನಿಗೆ ಭಾಗವತ ಸಿಗೋ ಭಾಗ್ಯವಿದೆ, ಆಯುಷ್ಯವೇ ಇಲ್ಲ, ಆಯುಷ್ಯ ಶಾಪ ತೆಗೆದರೂ ಬದುಕಲ್ಲ. ಹೇಗೂ ಶಾಪ ಹಾಗೆ ಇದ್ದರೆ ರಾಜ್ಯ ಬಿಡಲಿಕ್ಕೆ ಕಾರಣ ಆಗುತ್ತೆ ಅಂತ ಕಳಿಸಿಕೊಟ್ರು. ಪ್ರಾಯೋಪವೇಶಕ್ಕೆ ಕೂತಿರತಕ್ಕಂಥ ಮಹಾರಾಜ ವಿಶೇಷವಾಗಿ ಅಲ್ಲಿ ನೋಡಬೇಕು. ತಪ್ಪು ಮಾಡಿದ, ಮಾಡಿದ್ದೇ ಸರಿ ಎಂದುಕೊಂಡನ ರಾಜ? ಇಲ್ಲ, ತಪ್ಪು ಮಾಡಿದ್ದಕ್ಕೆ ಕುದೀತಾ ಇದ್ದಾನೆ. ಶಾಪ ಬಂದದ್ದು ಕೇಳಿ ಸಂತೋಷ ಆಗ್ತಾ ಇದೆ. ಹಾ, ನನಗೆ ಶಿಕ್ಷೆ ಆಗಿದೆ ಅಂತ ಆನಂದ ಪಟ್ಟ. ನಂತರ ಪ್ರಾಯೋಪವೇಶಕ್ಕೆ ಕೂತಂಥ ಆತನ ಹತ್ರ ಯಾರಾದರೆ ಗರ್ಭದಲ್ಲಿ ಬಾಣ ಪ್ರಯೋಗ ಮಾಡಿ ಶರೀರವನ್ನು ಬಿಡುಗಡೆ ಮಾಡಿದ್ರೋ, ಸಂಹಾರ ಮಾಡಿದ್ರೋ, ಆ ರುದ್ರದೇವರೇ ಅಶ್ವತ್ಥಾಮಾಚಾರ್ಯರೇ ಶುಕಾಚಾರ್ಯರಾಗಿ ಬಂದು ವಿಶೇಷವಾಗಿ ಜ್ಞಾನ ಕೊಟ್ಟು ಬದುಕಿಸಿದರು. ಭಗವಂತವರಿಗೆ ಅವಕಾಶ ಕೊಟ್ಟ. ನೋಡಯ್ಯ, ಪರಮಭಕ್ತನ ಮೇಲೆ ಬಾಣ ಪ್ರಯೋಗ ಮಾಡುವುದು ಬಂದಿತ್ತು ನಿನ್ನ ಕರ್ಮಾನುಸಾರ, ಈಗ ನಾನು ಅವನನ್ನು ಜ್ಞಾನ ಕೊಟ್ಟು ಬದುಕಿಸುವ ಅವಕಾಶ ಕೊಟ್ಟಿದ್ದೇನೆ, ಹೋಗು ಅಂತ ಸ್ವಾಮಿಯೇ ಕಳಿಸಿಕೊಟ್ಟಿದ್ದು ನೋಡಿ. ಏನು ಶುಕಾಚಾರ್ಯರಿಗೆ ಸ್ವಾಮಿ ಬರಬೇಕು ಅಂತ ಇವರು ಹೋಗಿ ಕರ್ಕೊಂಡು ಬಂದು ಏನೂ ಇಲ್ಲ, ದೇವರೇ ಕರ್ಕೊಂಡು ಬಂದದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ಭಗವಂತನ ಶರಣಾಗತರಾದರೆ ನಮಗೆ ತಕ್ಕಂಥ ಗುರುಗಳನ್ನು ಸ್ವಾಮಿ ನಮ್ಮ ಹತ್ರನೇ ಕರೆಸಿಕೊಡ್ತಾನೆ ಎಂಬುದಕ್ಕೆ ಭಾಗವತ ಸಾಕ್ಷಿ. ನಂತರ ಕೇಳುತ್ತಾ ಇದ್ದಾನೆ, ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ, ಮಾಡಬೇಕಾಗಿದ್ದೇನು ಹೇಳಿ. ಅವಾಗ ಹೇಳುತ್ತಾರೆ, ಅಯ್ಯ ನಿನಗೆ ಸಾವು ಬರುತ್ತೆ ಅಂತ ನಿಶ್ಚಯ ಆಯಿತಲ್ಲ, ಯಾರ್ಯಾರಿಗೆ ಸಾವು ಮೊದಲೇ ಗೊತ್ತಾಗುತ್ತೆ? ಅಲ್ಲ, ನಮಗೆ ಹೇಗೆ ಗೊತ್ತಾಗಬೇಕು ಅಂತ ಪ್ರಶ್ನೆ. ಹೌದ್ ತಾನೆ, ಅವರಿಗೆಲ್ಲ ಗೊತ್ತಾಯಿತು, ನಮಗೆ ಹೇಗೆ ಗೊತ್ತಾಗಬೇಕು? ನಮ್ಮ ನಮ್ಮ ಸಾಧನೆಗಳು ಸರಿಯಾಗಿ ಮಾಡಿಕೊಂಡು ಹೋಗ್ತಾ ಇದ್ರೆ ಕೊನೆ ಕಾಲದಲ್ಲಿ ಸ್ವಾಮಿ ತಿಳಿಸಿಯೇ ತಿಳಿಸ್ತಾನೆ. ಪ್ರಿಯರ್ ಇಂಟಿಮೇಷನ್ ನಾರ್ಮಲ್ಲಿ ಕೊಟ್ಟೇ ಕೊಡ್ತಾನೆ, ಅಥವಾ ಮೊದಲಿಂದ ಸ್ವಲ್ಪ ಚೆಕ್ ಮಾಡುವಂಥ ಸಿಸ್ಟಮ್ ದೇವರು ಮೊದಲೇ ಇಟ್ಟಿದ್ದಾನೆ. ಪ್ರಾಣಘೋಷ, ಕಿವಿ ಎರಡನ್ನ ಮುಚ್ಚಿಕೊಂಡಾಗ ಒಳಗೆ ಶಬ್ದ ಕೇಳುತ್ತೆ, ಅದು ಯಾವತ್ತು ಕೇಳೋದು ನಿಲ್ಲುತ್ತೋ ಶೀಘ್ರವಾಗಿ ಪ್ರಾಣತ್ಯಾಗ ಆಗುತ್ತೆ. ಈ ಥರ ತುಂಬ ಇದೆ. ಕನ್ನಡಿಯಲ್ಲಿ ನೀವು ನೋಡುತ್ತಾ ಇರುವಾಗ ತಲೆಯೇ ಕಾಣದಿದ್ದರೆ ಹೆದರಬೇಡಿ, ಸಾವಿದೆ ಅಂತರ್ಥ ಅಷ್ಟೇ, ಇನ್ನೇನು ಹೆಚ್ಚಿಲ್ಲ. ಆ ರೀತಿಯಲ್ಲಿ ವಿಶೇಷವಾಗಿ ಸಾವು ಬರುತ್ತೆ ಅಂತ ಸಿದ್ಧನಾದವ ಭಯವನ್ನು ಬಿಟ್ಟು ಮನೆಯನ್ನು ಬಿಟ್ಟು ತೀರ್ಥ ಸ್ನಾನ ಮಾಡಿ ಏಕಾಂತದಲ್ಲಿ ಭಗವಂತನನ್ನ ಬ್ರಹ್ಮಾಕ್ಷರ ಓಂಕಾರವನ್ನ ಜಪ ಮಾಡುತ್ತಾ ಕೂಡಬೇಕಯ್ಯ. ಪ್ರಾಣಾಯಾಮದಿಂದ ಮನಸ್ಸಿನ ಮಲವನ್ನು ಕಳೆದು ದೇವರಲ್ಲೇ ಮನಸ್ಸಿಟ್ಟು ಧ್ಯಾನದಲ್ಲಿದ್ದರೆ ಸ್ವಾಮಿ ಅನುಗ್ರಹ ಮಾಡತಾನೆ ಅಂತ ಪ್ರಶ್ನೆಗೆ ಉತ್ತರ ಅಲ್ಲೇ ಮುಗಿಯಿತು. ಆಗ ಮತ್ತು ಪ್ರಶ್ನೆ, ಅಯ್ಯ ಮನಸ್ಸೇ ನಿಲ್ಲಲ್ಲ, ಅದಕ್ಕೇನು ಮಾಡೋದು? ಹೇಳ್ತಾರೆ, 14 ಲೋಕಗಳನ್ನ ತನ್ನ ಅವಯವಗಳಲ್ಲಿ ಧಾರಣೆ ಮಾಡಿದ ಭಗವಂತನ ರೂಪ ಏನಿದೆ, ವಿರಾಟ್ ರೂಪ, ಆ ರೂಪವನ್ನ ಧಾರಣೆ ಮಾಡಿ. ಧಾರಣ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು? ಹೇಳ್ತಾರೆ, ಖಂಡಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ. ದೇವರ ರೂಪವನ್ನ ಬಿಟ್ಟು ಬಿಟ್ಟು ನೆನೆಯೋದೇ ಧಾರಣ. ಆ ವಿರಾಟ್ ರೂಪವನ್ನ ಧಾರಣೆ ಯಾರು ಮಾಡುತ್ತಾ ಬರ್ತಾರೆ ಅವರಿಗೆ ವಿಶೇಷವಾಗಿ ಹೃದಯದಲ್ಲಿರುವ ಸೂಕ್ಷ್ಮ ಭಗವದ್ ರೂಪವನ್ನ ಚಿಂತನೆ ಮಾಡುವ ಸೌಭಾಗ್ಯ ಸಿಗುತ್ತೆ. ಅವನು ಯಾರೂ ಅಲ್ಲ ಅಂತ ನಾರದರಿಗೆ ಬ್ರಹ್ಮದೇವರ ಮೂಲಕ ಉಪದೇಶವನ್ನ ಕೊಡಿಸ್ತಾರೆ. ಇಡೀ ಜಗತ್ತನ್ನ ನಾನು ಸೃಷ್ಟಿ ಮಾಡಿದೆ ಅಂತ ಎಲ್ಲರೂ ತಿಳಿದಿದ್ದಾರೆ, ಆದರೆ ನನ್ನ ಮೂಲಕ ಸೃಷ್ಟಿ ಮಾಡಿದ್ದು ಶ್ರೀಹರಿಯೇ, ನನ್ನನ್ನು ಸೃಷ್ಟಿ ಮಾಡಿದ್ದವನೇ ಅಂತ ತಾವು ಭಗವಂತನ ನಾಭಿಕಮಲದಿಂದ ಹೊರಗೆ ಬಂದಾಗ ಹೇಗಿತ್ತು, ತಮಗೆ ಏನು ಉಪದೇಶ ಆಯಿತು, ತಪ ತಪ ಅಂತ, ನಂತರ ತಪಸ್ಸು ಮಾಡಿದ್ದು, ಭಗವಂತ ದರ್ಶನ ಕೊಟ್ಟಿದ್ದು, ತಾವು ಸೃಷ್ಟಿ ಮಾಡಿದ್ದು, ಎಲ್ಲ ವಿಸ್ತಾರವಾಗಿ ಹೇಳಿ ಇದೆಲ್ಲ ಅವನ ಭಿಕ್ಷಾ ಅಂತಾರೆ. ನಂತರ ದುರ್ಯೋಧನ ದುಷ್ಟ ಅವನ ಬೆನ್ನಿಗೆ ಹಾಕ್ಕೊಂಡು ಬಂದು ಇಡೀ ಕೌರವ ಕುಲವನ್ನ ನಾಶ ಮಾಡತಾ ಇದ್ದೀಯಾ, ಅವನನ್ನ ಬಿಟ್ಟು ಬಿಡು ಅಂತ ಧೃತರಾಷ್ಟ್ರರಿಗೆ ವಿದುರ ಉಪದೇಶ ಕೊಡುವಾಗ ಹಿಂದೆ ಇದ್ದು ಕೇಳಿದ ದುರ್ಯೋಧನ ಇವರನ್ನು ಹೊರಗೆ ಹಾಕಿ ಅಂದಾಗ ಸಂತೋಷದಿಂದ ಹೊರಟು ತೀರ್ಥಯಾತ್ರೆಗಳು ಮಾಡತಾ ಯಮುನಾ ತಟದಲ್ಲಿ ಉದ್ಧವನನ್ನ ನೋಡಿ ಕೃಷ್ಣ ಪರಂಧಾಮಕ್ಕೆ ಹೊರಟ. ತನಗೆ ಬೇಕಾದಂತಹ ತತ್ವಜ್ಞಾನವನ್ನು ಮೈತ್ರೇಯರತ್ರ ಕೊಟ್ಟಿದ್ದಾನೆ, ಅವರತ್ರ ತಿಳಿಯಬೇಕು ಅಂತ ಹೊರಟಂಥ ವಿದುರ ಹರಿದ್ವಾರದಲ್ಲಿ ಮೈತ್ರೇಯರಿಂದ ತತ್ವಜ್ಞಾನವನ್ನು ಪಡೀತಾ ಇದ್ದಾನೆ. ಅದರಲ್ಲಿ ಬ್ರಹ್ಮದೇವರು ವಿಶೇಷವಾಗಿ ಭಗವಂತ ವಿಶೇಷವಾಗಿ ಬ್ರಹ್ಮಾಂಡದ ಹೊರಗೆ ತತ್ವಗಳನ್ನು ತತ್ವಾಭಿಮಾನಿಗಳನ್ನು ಹೊರಗೆ ತೆಗೆದು ಅವರೊಳಗೆ ತಾನೇ ಪ್ರವೇಶ ಮಾಡಿ ಅವರ ಮೂಲಕ ಬ್ರಹ್ಮಾಂಡ ಕಟ್ಟಿಸಿ ಬ್ರಹ್ಮಾಂಡದೊಳಗೆ ಬ್ರಹ್ಮದೇವರ ಮೂಲಕ 14 ಲೋಕಗಳ ಸೃಷ್ಟಿ ಮಾಡಿಸಿ ಬ್ರಹ್ಮದೇವರ ಮೂಲಕ ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡಿಸುವಾಗ ಅಲ್ಲಿ ವಿಶೇಷವಾದ ಪ್ರಜಾಪತಿಗಳು ಸನಕಸನಂದನಾದಿಗಳು ರುದ್ರದೇವರು ಎಲ್ಲರೂ ಬಂದ ಮೇಲೆ ಸ್ವಯಂಭುವ ಮನುಗಳು ಶತರೂಪಾದೇವಿ ಅವರಿಗೆ ಸ್ಥಾನವಿಲ್ಲದೇ ಇದ್ದಾಗ ಭೂಮಿ ರಸಾತಳಕ್ಕೆ ಹೋದರೆ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಅವರ ನಾಸಾಪುಟದಿಂದ ವರಾಹದ ಚಿಕ್ಕ ಕೂಸು ಬಂದು ದೊಡ್ಡದಾಗಿ ಭೂಮಿಯನ್ನ ಮೇಲಕ್ಕೆ ತಂದು ಹಿರಣ್ಯಾಕ್ಷನ ಸಂಹಾರ ಮಾಡಿತ್ತಯ್ಯ ಅಂದರು. ಆ ಹಿರಣ್ಯಾಕ್ಷ ಯಾರು ಅಂದಾಗ ಕಾಲವಲ್ಲದ ಕಾಲದಲ್ಲಿ ಪತಿಯನ್ನ ಬಲವಂತ ಮಾಡಿ ಗರ್ಭ ಪಡೆದಂಥ ದಿತೀದೇವಿ ವಿಶೇಷವಾಗಿ ದುಃಖಪಟ್ಟಳು. ಗಂಡನ ಮಾತನ್ನ ತಿರಸ್ಕಾರ ಮಾಡಿ ಗರ್ಭ ಪಡೆದೆ ಲೋಕ ಕಂಟಕರಾಗಿರ್ತಕ್ಕಂಥ ಇಬ್ಬರು ಬಂದಿದ್ದಾರೆ ಅಂತ ಪಶ್ಚಾತ್ತಾಪ ಪಟ್ಟದ್ದಕ್ಕೆ ಒಬ್ಬ ಒಳ್ಳೆ ಮೊಮ್ಮಗ ಬಂದ. ಆ ರೀತಿಯಲ್ಲಿ ಆ ಇಬ್ಬರು ಬಂದರಯ್ಯ ಅಂತ ತಿಳಿಸಿಕೊಡುತ್ತಾ ಬರುತ್ತಾರೆ. ನಂತರ ದೇವರು ತಂದಿಟ್ಟ ಭೂಮಿಯ ಮೇಲೆ ಸಂತಾನ ವೃದ್ಧಿ ಮಾಡಿದ ಸ್ವಯಂಭುವ ಮನುಗಳ ಮಗಳಾಗಿರತಕ್ಕಂಥ ದೇವಹೂತಿಯನ್ನ ಕರ್ದಮ ಪ್ರಜಾಪತಿಗಳು ತಪಸ್ಸು ಮಾಡಿ ದೇವರನ್ನ ಒಲಿಸಿಕೊಂಡು ಸ್ವಾಮಿಯೇ ಮಗನಾಗಿ ಬರಬೇಕು ಅಂತ ಬರಪಡಕೊಂಡು ಬಂದ ಅವರಿಗೆ ಕೊಟ್ಟು ಮದುವೆ ಮಾಡಿದರೆ ಕಪಿಲನಾಮಕ ಭಗವಂತ ಅವರ ಗರ್ಭದಲ್ಲಿ ಪ್ರಾದುರ್ಭೂತನಾಗಿ ಬ್ರಹ್ಮದೇವರಿಂದ ಸ್ತೋತ್ರ ಮಾಡಿಸಿಕೊಂಡು ಪ್ರಾದುರ್ಭೂತನಾಗಿ ಅಪರೂಪದ ತತ್ವಜ್ಞಾನ ಸಾಂಖ್ಯ ಯೋಗವನ್ನ ಉಪದೇಶ ಕೊಟ್ಟ ಕ್ರಮವನ್ನೆಲ್ಲ ತಿಳಿಸಿಕೊಟ್ರು. ಒಬ್ಬ ಭಗವಂತನ ಅಪರೋಕ್ಷ ಆಗಬೇಕಾದರೆ ಸಾಮಾನ್ಯವಾಗಿ ಎಲ್ಲಾ ತತ್ವಾಭಿಮಾನಿಗಳ ಪರೋಕ್ಷ ಆಗಬೇಕು, ಪ್ರತಿಯೊಬ್ಬರನ್ನೂ ಉಪಾಸನೆ ಮಾಡಬೇಕು. ಅಷ್ಟು ಜನರ ಉಪಾಸನೆ ಮಾಡಬೇಕಾದರೆ ನಮ್ಮಂಥ ನಿರಂಶರಾದ ಜೀವರಾಶಿಗಳಿಗೆ ಬಹಳ ಕಷ್ಟ ಸಾಧ್ಯ. ಅಂಥದ್ದನ್ನ ಅತ್ಯಂತ ಸುಲಭ ಮಾಡಿಕೊಟ್ಟ ಸೂತ್ರವೇ ಅತ್ರಿ ಮಹರ್ಷಿಗಳ ಚರಿತ್ರ. ಒಬ್ಬ ಸ್ವಾಮಿಯನ್ನ ನೀನೇ ಬ್ರಹ್ಮನೊಳಗೆ ಬ್ರಹ್ಮನಾಮಕ, ರುದ್ರನೊಳಗೆ ರುದ್ರನಾಮಕ ಅಂತ ಚಿಂತನೆ ಮಾಡಿದ್ದಕ್ಕೆ, ಬ್ರಹ್ಮ ರುದ್ರರನ್ನು ಚಿಂತನೆ ಮಾಡದಿದ್ರು ಅವರಿಗೆ ಸಂತೋಷ ಆಗಿ ಅವರು ತಾವಾಗಿ ಬರುವಂತೆ ಮಾಡಿದ ಸೂತ್ರ ನಮಗೆ ಅರಣ್ಯಕಾಚಾರ್ಯರು ಕೊಡುತ್ತಾರೆ. ನೋಡಿ, ನಮ್ಮೊಳಗಿರತಕ್ಕ ಎಲ್ಲಾ ತತ್ವಾಭಿಮಾನಿಗಳಲ್ಲಿರುವ ಭಗವಂತನೇ ನಮ್ಮ ಹೃದಯದಲ್ಲಿದ್ದಾನೆ ಅಂತ ತಿಳಿದು ಅವನನ್ನ ಸಂತೋಷಗೊಳಿಸಿದರೆ ಎಲ್ಲರ ಸಂತೋಷ ಆಗುತ್ತೆ. ಈ ಸೂತ್ರದಿಂದಲೇ ನಾವು ಭಗವಂತನ ಅಪರೋಕ್ಷ ಪಡೆಯಲಿಕ್ಕೆ ಸಾಧ್ಯ ಎಂಬುದನ್ನು ಹೇಳ್ತಾರೆ. ಅವರ ಮಕ್ಕಳಾಗಿ ಬಂದವರೇ ದತ್ತ, ದೂರ್ವಾಸ, ಸೋಮ ಅಂತ ಬಂದರು. ಒಂದು ತಲೆ ಇರತಕ್ಕ ದತ್ತ, ನಾಯಿ ಇಲ್ಲದ ದತ್ತ. ಹೌದಾ? ನಾಯಿ ಮೊದಲಾದ್ದು ಯಾವುದೂ ಇಲ್ಲದ ವಿಶೇಷವಾಗಿ ವೇದವ್ಯಾಸರ ಆಕಾರದಲ್ಲಿರತಕ್ಕಂಥ ದತ್ತ ನಾಮಕ ಭಗವಂತ ಸನತ್ಕುಮಾರಾದಿಗಳಿಗೆ ಅದ್ಭುತವಾದ ತತ್ವಜ್ಞಾನವನ್ನು ಕೊಟ್ಟು ಜಗತ್ತನ್ನು ಉದ್ಧಾರ ಮಾಡಿದ ರೂಪ ಅಂದರು. ನಂತರ ವಿಶೇಷವಾಗಿ ಹೇಳುತ್ತಾರೆ, ರುದ್ರದೇವರಿಗೆ ಅವಮಾನ ಮಾಡಿದರು ಯಾರು? ದಕ್ಷ ಪ್ರಜಾಪತಿಗಳು. ದಕ್ಷ ಪ್ರಜಾಪತಿಗಳು ರುದ್ರದೇವರಿಗೆ ಸಭೆಯಲ್ಲೇ ಅವಮಾನ ಮಾಡಿದರು, ತುಂಬಾ ಮಾತಾಡಿದರು, ಏನು ಮಾಡಿದರು ಚಕಾರ ಎತ್ತಿಲ್ಲ ರುದ್ರದೇವರಲ್ಲಿ ಬರ್ತಾ ಇದೆ. ಒಂದು ಮಾತು ಮಾತಾಡಿಲ್ಲ. ತಮಕ್ಕಿಂತ ಚಿಕ್ಕವರಾದ ಯಾರು, ವಿಶೇಷವಾಗಿ ದಕ್ಷ ಪ್ರಜಾಪತಿಗಳು ಎಂಥೆಂಥ ಮಾತುಗಳಾಡುತ್ತಾರೆ, ಏನು ಮಾತಾಡಲ್ಲ, ಸುಮ್ಮನೆ ಎದ್ದು ಹೋಗ್ತಾರೆ. ಅದು ತೋರುತ್ತಾರೆ ನಮಗೆ, ಬಾಯಿ ಬಿಡದೇನೆ ಕಾರ್ಯ ಮಾಡುವುದು ಹೇಗೆ, ಬಾಯಿ ಬಿಟ್ಟು ಹಾಳಾಗೋದು ಹೇಗೆ, ಬಾಯಿ ಬಿಡದೆ ಕಾರ್ಯ ಮಾಡುವುದು ಹೇಗೆ ಎಂಬುದು ರುದ್ರದೇವರಿಂದ ತೋರುತ್ತಾರೆ. ನಾವು ಚಿಕ್ಕ ಕಾರ್ಯ ಮಾಡಲಿಕ್ಕೆ ಬ್ರಹ್ಮಾಂಡದಷ್ಟು ಮಾತಾಡ್ತಾ ಇರುತ್ತೇವೆ. ಅದಕ್ಕೆ ಭಾರತ ಭಾಗವತದಲ್ಲಿ ಹೇಳ್ತಾರೆ, ಬದುಕಿನಲ್ಲಿ ದೇವರು ಕೊಟ್ಟ ಸಂಪತ್ತು, ದೇವರದ್ದೇ ಆದ ಸಂಪತ್ತು ಮಾತು. ನಾವಿನ್ನೇನು ನೇರ ಘೋರಗಳು ಮಾಡದೆ ಹೋದರೂ ಬದುಕಿನಲ್ಲಿ ತುಂಬಾ ಮಾತಾಡಿ ಪ್ರಾಣ ಬಿಟ್ಟರೆ ಅದಕ್ಕೆ ಸಪರೇಟ್ ಸೆಕ್ಷನ್ ಮೇಲೆ ಕೂತಿರುತ್ತಂತೆ. ಯಾಕೆ? ದೇವರು ಕೊಟ್ಟ ಸ್ವತ್ತು ದುರುಪಯೋಗ ಮಾಡಿ ಮೇಲಕ್ಕೆ ಬಂದಿದ್ದೀಯ, ನಿನಗೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಳ್ಳಯ್ಯಾ ಅಂತ ಹೇಳ್ತಾರೆ. ಅಲ್ಲ, ನನ್ನ ಮಾತಲ್ಲ ಇದು, ವಿಶೇಷವಾಗಿ ಬರ್ತಾ ಇದೆ. ಕರ್ದಮ ಪ್ರಜಾಪತಿಗಳು ಹೇಳುತ್ತಾರೆ, ಸ್ವಯಂಭೂ ಮನುಗಳು ಬಂದರು ಕರ್ದಮ ಪ್ರಜಾಪತಿಗಳ ಮದುವೆ ವಿಚಾರ ಮಾತಾಡಬೇಕು. ಅವರು ದೇವರನ್ನ ಪ್ರಾರ್ಥನೆ ಮಾಡಿ ಮದುವೆ ವಿಚಾರ ಶುರು ಮಾಡಿದ್ರು ಅಂತ ಹೇಳುತ್ತಾರೆ. ಅಲ್ಲಿ ಯಾದವಾರ್ಯರು ಬರೆಯುತ್ತಾರೆ, ಅಲ್ಲ ಮದುವೆ ವಿಚಾರ ಮಾಡಿ ಮಾತಾಡೋ ಕಾಲಕ್ಕೆ ದೇವರನ್ನ ಏನು ಚಿಂತನೆ ಮಾಡಿದರು? ಅವರು ಹೇಳುತ್ತಾರೆ, ಸ್ವಾಮಿ ಮಾತು ನಿನ್ನ ಸ್ವತ್ತು, ಮಾತು ನಿನ್ನ ಸ್ವತ್ತು, ಆ ಮಾತನ್ನ ಕೇವಲ ನಿನಗಾಗಿ ಬಳಸಲಿಕ್ಕೆ ನೀ ಕೊಟ್ಟದ್ದು, ನನ್ನ ಜೀವನಕ್ಕೆ ಬಳಸಬೇಕಯ್ಯ, ಅತೀ ಸ್ವಲ್ಪ ಬಳಸಬೇಕಂತೆ. ಎಷ್ಟು ಸ್ವಲ್ಪ ಬಳಸಿ ನಮ್ಮ ಬದುಕನ್ನ ನಿರ್ವಾಹ ಮಾಡಲಿಕ್ಕಾಗುತ್ತೋ ಅಷ್ಟೇ ಸ್ವಲ್ಪ ಬಳಸಿದರೆ ಅದನ್ನ ಮೌನ ಅಂತ ಕರೀತಾರೆ. ಆ ರೀತಿ ದೇವರನ್ನ ಕೇಳಿಕೊಳ್ತಾರೆ, ನನ್ನ ವೈಯಕ್ತಿಕ ಮದುವೆ ವಿಚಾರಕ್ಕೆ ಮಾತನ್ನ ಬಳಸಬೇಕಾಗಿ ಬರ್ತಾ ಇದೆ, ಕ್ಷಮಾ ಮಾಡು ಹರಿಯೇ ಅಂತ ಹೇಳಿ ಚೂರೇ ಮಾತಾಡಿ ಸುಮ್ಮನಾದರು ಅಂತ. ಹಾಗಾದ್ರೆ ನಾವು ಸ್ವಲ್ಪ ಜಾಸ್ತಿ ಮಾತಾಡೋದಿದ್ರೆ ಮಾತು ಕಡಿಮೆ ಮಾಡಿದರೆ ಬಹಳ ಉತ್ತಮ. ಯಾಕೆ? ನಮಗೆ ಮಾತು ಬರೋದೇ ಊಟದ ಕಾಲಕ್ಕೆ, ಪೂಜಾ ಕಾಲಕ್ಕೆ, ಹೋಮದ ಕಾಲಕ್ಕೆ, ಅವಾಗೇ ಬರುತ್ತೆ. ಆದ್ದರಿಂದ ಮಾತನ್ನು ನಾವು ನಿಗ್ರಹ ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಟ್ರು. ನಂತರ ರುದ್ರದೇವರ ಕಥೆಯಲ್ಲದೇ ಬರ್ತಾ ಇದೆ, ಮಾತಾಡದೆ ಹೊರಡತಾ ಇದ್ದಾರೆ. ನಂತರ ರುದ್ರದೇವರನ್ನ ಅವಮಾನ ಮಾಡಲಿಕ್ಕೆ ಯಜ್ಞ ಮಾಡಿದರೆ ಸತೀದೇವಿ ಹೋದರೆ ಅವಮಾನ ಆದರೆ ಶರೀರ ತ್ಯಾಗ ಮಾಡಿದಾಗ ರುದ್ರದೇವರು ಧ್ವಂಸ ಮಾಡಲಿಕ್ಕೆ ವೀರಭದ್ರನನ್ನ ಕಳಿಸಿ ತಾವೇ ನಿಂತು ತಲೆ ಕತ್ತರಿಸಿ ಬ್ರಹ್ಮದೇವರು ಬಂದು ರುದ್ರಾಂತರ್ಗತ ನಾರಸಿಂಹನ ಸ್ತೋತ್ರ ಮಾಡಿದಾಗ ಯಜ್ಞ ಉದ್ಧಾರ ಮಾಡಿದಂಥ ಘಟ್ಟವನ್ನು ಹೇಳಿದರು. ಅಂದರೆ ಯಾರ ಜೀವನದಲ್ಲಿ ರುದ್ರದೇವರಿಗೆ ಭಾಗವಿಲ್ಲ ಅವರ ವಿಶೇಷವಾಗಿರತಕ್ಕಂಥ ಜೀವನ ಧ್ವಂಸ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ಚರಿತ್ರ ಭಾಗ ಯಾರದ್ದು ಅಂದರೆ ಯಾರ ಸ್ಮರಣೆ ಮಾಡಿದರೆ ಮೃಷ್ಟಾನ್ನ ಲಾಭ ಆಗುತ್ತೋ ಅಂಥ ಧ್ರುವರಾಜರದ್ದು. ಸುನೀತಿಯ ಮಗನಾಗಿ ಬಂದು ಮಲತಾಯಿಯ ಮಾತಿಗೆ ನೊಂದು ಕಾಡಿಗೆ ಹೋಗಿ ನಾರದರಿಂದ ಅದ್ಭುತವಾದ ದ್ವಾದಶಾಕ್ಷರ ವಿದ್ಯೆಯನ್ನು ಪಡೆದು, ಪ್ರಾಯಶಃ ನೀವು ಪೂರ್ಣ ಕೇಳಿದ್ದೀರೋ ಇಲ್ಲವೋ, ಅಲ್ಲಿ ತುಂಬ ಕೂತಿದೆ. ಎಷ್ಟು ಅಂದರೆ ಭಾಗವತದಲ್ಲಿ ದ್ವಾದಶಾಕ್ಷರ ವಿದ್ಯೆಯಿಂದ ಉಪಾಸನ ಮಾಡುವ ರೀತಿ ಅಲ್ಲೆಲ್ಲ, ವಿಶೇಷವಾಗಿ ಚಕ್ರಾಬ್ಜ ಮಂಡಲದಲ್ಲಿ ವಿಜಯದಾಸರು ಹೇಳಿದ್ದೆಲ್ಲ ಅಲ್ಲಿ ಕೂತಿದೆ, ವಿಸ್ತಾರವಾಗಿ ಹೇಳಿದ್ದಾರೆ. ಮಂತ್ರಮೂರ್ತಿ, ಆ ಮಂತ್ರಮೂರ್ತಿಯನ್ನು ವಿಶೇಷವಾಗಿ ಜಪ ಮಾಡುವ ಕ್ರಮ ಎಲ್ಲವನ್ನೂ ಹೇಳುತ್ತಾರೆ. ಸರಿ, ಯಮುನಾ ತಟಕ್ಕೆ ಹೋಗಯ್ಯ ಮಧುವನಕ್ಕೆ ಅಂದಾಗ ಅಲ್ಲಿಗೆ ಬಂದು ಅದ್ಭುತವಾದ ವಿಶೇಷವಾದ ತಪಸ್ಸನ್ನು ಮಾಡಿ ದೇವರನ್ನು ಕಂಡು ಪದವಿಯನ್ನು ಪಡೆದು ತಮ್ಮನನ್ನ ಯಕ್ಷ ಕೊಂದರೆ ತಾವು ಯಕ್ಷರನ್ನ ಕೊಲ್ಲಲಿಕ್ಕೆ ಹೋಗಿ ಅಲ್ಲಿ ತತ್ವಜ್ಞಾನ ಪಡೆಯುತ್ತಾರೆ. ನೋಡಿ, ಅಲ್ಲಿ ಕುಬೇರ ದೇವರು ದರ್ಶನ ಕೊಡ್ತಾರೆ. ಕೊಟ್ಟಾಗ ಇವರು ಹೇಳುತ್ತಾರೆ, ನಿಮ್ಮ ಯಕ್ಷ ನನ್ನ ತಮ್ಮನ ಕೊಂದದ್ದು, ನಾನು ನಿಮ್ಮ ಯಕ್ಷರನ್ನ ಕೊಂದೆ, ಕ್ಷಮ ಮಾಡಿ ಅಂದಾಗ ನಕ್ಕು ಹೇಳುತ್ತಾರೆ, ನಮ್ಮ ಯಕ್ಷ ನಿನ್ನ ತಮ್ಮನ್ನ ಕೊಂದಿಲ್ಲ, ನೀನು ನಮ್ಮ ಯಕ್ಷನನ್ನ ಕೊಂದಿಲ್ಲ, ಅಯ್ಯೋ ನನ್ನ ಕೈಯಿಂದಲೇ ಕೊಂದೆ ಅಂದರೆ ಅವ್ರು ಹೇಳ್ತಾರೆ, ಹುಚ್ಚಪ್ಪ ನೋಡು, ಸ್ವಾಮಿ ಒಬ್ಬನಿದ್ದಾನಲ್ಲ ಅವನೇ ಎಲ್ಲ ಮಾಡಿದ್ದು, ಅವನನ್ನ ಬಿಟ್ಟು ನಾ ಕೊಂದೆ ನೀ ಕೊಂದೆ ಅಂತ ಹೇಳ್ತೀಯಲ್ಲೋ, ಅದು ಸರಿಯಲ್ಲ ಅಂತ ಹೇಳಿಬಿಡ್ತಾರೆ. ಯಾರು? ಕುಬೇರ ದೇವರು. ಅವಾಗ ಹೇಳಿ, ದೇವರನ್ನ ಹೊರಗೆ ಕಂಡಿದ್ದೀಯ, ಒಳಗೆ ಕಂಡಿಲ್ಲ, ಒಳಗೆ ಕಂಡರೆ ಎಲ್ಲವೂ ಹೋಗುತ್ತಯ್ಯ ಅಂದಾಗ ತಿರುಗಾ ಬಂದು ದೇವರ ಚಿಂತನೆ ಮಾಡಿ ಹೃದಯದಲ್ಲಿ ಬಿಂಬಮೂರ್ತಿಯ ದರ್ಶನವನ್ನು ಮತ್ತು ಪಡೆದರು. ಅಲ್ಲಿವರೆಗೂ ಇದೆ ಧ್ರುವರಾಜರ ಚರಿತ್ರ. ಕೇವಲ ಪದವಿಯನ್ನು ಮಾತ್ರ ಪಡ್ಕೊಂಡು ಹೋದದ್ದು ಅಂತಲ್ಲ. ನೋಡಿ, ಒಂದು ವೇಳೆ ಧ್ರುವರಾಜರ ಚರಿತ್ರ ತಪಸ್ಸು ಮಾಡಿ ಪದವಿಯನ್ನು ಮಾತ್ರ ಪಡೆದದ್ದು ಅಷ್ಟೇ ದೊಡ್ಡಸ್ತಿಗೆ ಅಂದರೆ ಅವಮಾನ ಮಾಡಿದಂತಾಗುತ್ತೆ ಧ್ರುವರಾಜರಿಗೆ. ಯಾಕೆ? ನಾವು ಪೋಸ್ಟ್ಗಾಗಿ, ಯಾವುದೋ ಪ್ರಮೋಷನ್ಗಾಗಿ ರಾಯರ ಸೇವಾ ದೇವರ ಸೇವಾ ಮಾಡ್ತೀವಿ, ಅವರು ಇನ್ನೊಂದು ದೊಡ್ಡ ಪೋಸ್ಟ್ಗಾಗಿ ಸೇವಾ ಮಾಡಿದ್ರಪ್ಪ, ಅವರು ಮಾಡಿದ್ದೇನು, ಕಾಮ್ಯಕರ್ಮವೇ, ಅಂಥವರಿಗೆ ಭಾಗವತದಲ್ಲಿ ಸ್ಥಾನ ಹೇಗೆ ಕೊಟ್ರಿ ಅಂತ ಪ್ರಶ್ನೆ ಬಂದರೆ ಹೌದಲ್ಲವೇ? ಅದಕ್ಕಂದ್ರು ಅದಕ್ಕೆ ಕೊಟ್ಟಿಲ್ಲ, ದೇವರತ್ರ ಆ ಸ್ಥಾನದ ವರ ಪಡ್ಕೊಂಡ ಮೇಲೆ ಮನೆಗೆ ಬರ್ತಾ ದುಃಖ ಪಡ್ತಾ ಇದ್ದಾರೆ. ಎಲ್ಲ ಕಾಮಧೇನು ಬಂದು ನಿಂತಾಗ ಬೇಡಬೇಕಾಗಿದ್ದು ಬೇಡಯ್ಯ ಅಂದ್ರೆ ಸೆಗಣಿ ಬೇಡಿದೆ ದೇವರಲ್ಲಿ, ಜುಜುಬಿ ಪದವಿ ಬೇಡಿದನಲ್ಲ, ಎಂಥ ದೊಡ್ಡತನ ಅಂತ ದುಃಖದಿಂದ ಬಂದವರಿಗೆ ಸ್ವಾಮಿ ಕುಬೇರ ದೇವರ ಮೂಲಕ ಅವರ ಬಿಂಬ ದರ್ಶನ ಆಗುವಂತೆ ಮಾಡಿದ್ದು, ಎಲ್ಲ ಬಿಟ್ಟು ವಿರಕ್ತರಾದ್ದರಿಂದ ಅವರಿಗೆ ಭಾಗವತದಲ್ಲಿ ಅಪರೂಪದ ಸ್ಥಾನವನ್ನು ಕೊಟ್ಟಿದ್ದಾರೆ ಎಂದರು. ಅವರ ವಂಶದಲ್ಲಿ ಬಂದವರೇ ವಿಶೇಷವಾಗಿರತಕ್ಕಂಥ ಅಂಗರಾಜ, ಅಂಗನ ಮಗನೇ ವೇನ. ವೇನ ಬ್ರಾಹ್ಮಣರಿಂದ ಶಾಪಕ್ಕೆ ತುತ್ತಾಗಿ ಸತ್ತಾಗ ಅವರ ಕೈಯನ್ನು ಮಥನ ಮಾಡಿದರೆ ಬಂದವರೇ ವಿಶೇಷವಾಗಿ ಪೃಥುಚಕ್ರವರ್ತಿ. ಆ ವಂಶದಲ್ಲಿ ಬಂದವರೇ ವಿಶೇಷವಾಗಿರತಕ್ಕಂಥ ಬರ್ಹಿಷ್ಮಾನ್ ಪ್ರಾಚೀರ ಮರ್ಹಿ. ಆತನ ಮಕ್ಕಳು, ಆತನಿಗೆ ನಾರದರು ಪುರಂಜನೋಪಾಖ್ಯಾನದಿಂದ ಉದ್ಧಾರ ಮಾಡಿದರು. ಅವರ ಮಕ್ಕಳೇ ವಿಶೇಷವಾಗಿರತಕ್ಕಂಥ 10 ಜನ ಪ್ರಚೇತಸರು. ಆ ಪ್ರಚೇತಸರ ಮಗನಾಗಿ ಬಂದವರೇ ದಕ್ಷ ಪ್ರಜಾಪತಿಗಳು. ನಂತರ ನಾರದರ ಅದ್ಭುತವಾದ ಚರಣ ಸೇವೆಯಿಂದ ನೋಡಿ, ಎಲ್ಲಿ ನೋಡಿದ್ರು ಗುರುಗಳನ್ನು ಹಿಡಿದು ಅವರ ಪಾದ ಗಟ್ಟಿಯಾಗಿ ಸೇವಾ ಮಾಡಿದವರ ಪಟ್ಟಿಯೇ ಭಾಗವತ. ನಾರದಸ್ಯ ಚರಣ ಉಪಸೇವಯ ಅಂಜಸ ಅವಗತ ಪರಮಾರ್ಥ ಸುತತ್ವ ಹೇಳ್ತಾರೆ. ನಾರದರು ಹೇಳಿದ್ದಲ್ಲ, ಕೇಳಿದ್ದಕ್ಕೆ ತಲೆಗೆ ಬಂತು ಪ್ರಿಯವ್ರತರಾಜರಿಗೆ ಅಂತ ಹೇಳಿಲ್ಲ, ಅವರ ಚರಣ ಸೇವಾ ಮಾಡಿದ್ದಕ್ಕೆ ಬಂತು ಅಂದರು. ಚರಣ ಸೇವಾ ಮಾಡಿದ್ದಕ್ಕೆ ತತ್ವಜ್ಞಾನ ಬಂತು. ಅದ್ಭುತವಾಗಿ ಹೃದಯದಲ್ಲಿ ಬಿಂಬನನ್ನು ಚಿಂತನೆ ಮಾಡ್ತಾ ಕೂತಿದ್ದಾರೆ. ಸನ್ಯಾಸಕ್ಕೆ ಸಿದ್ಧರಾದಂಥ ಒಬ್ಬ ವ್ಯಕ್ತಿ ಗಂಧಮಾದನ ಪರ್ವತದಲ್ಲಿ, ದೊಡ್ಡ ಪರ್ವತ ಅದು, ಚಿಕ್ಕ ಆಶ್ರಮ ಕಾಡಿನ ಮಧ್ಯೆ, ಅದರಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾರೆ ಎಲ್ಲೋ ಕಾಡಲ್ಲಿ, ಯಾರೂ ಹಿಡಿಸಿಕೊಳ್ಳಲ್ಲ. ಅಂಥ ವ್ಯಕ್ತಿ ಹತ್ತಿರ ಸತ್ಯಲೋಕದಿಂದ ಬ್ರಹ್ಮದೇವರು ಸೀದಾ ಇಳಿದು ಬರ್ತಾ ಇದ್ದಾರೆ. ಇಡೀ ಪುರಾಣ ಚರಿತ್ರೆಯಲ್ಲಿ ರೆಕಾರ್ಡ್ ಬ್ರೇಕ್ ಅಂತೀರಾ ನೀವು, ಅದು ಫಸ್ಟ್. ತುಂಬಾ ಜನ ತಪಸ್ಸು ಮಾಡಿದ್ದಕ್ಕೆ ಬ್ರಹ್ಮದೇವರು ಬಂದದ್ದುಂಟು, ಆದರೆ ತಾವಾಗಿ ಬಂದದ್ದು ಪ್ರಿಯವ್ರತರಾದರ ಹತ್ರ. ಅವರು ಬರ್ತಾ ಇದ್ದಾರೆ, ಎಲ್ಲಾ ದೇವತೆಗಳು ಓಡಿ ಓಡಿ ಬರ್ತಾ ಇದ್ದಾರೆ, ಬ್ರಹ್ಮದೇವರು ಬರ್ತಾ ಇದ್ದಾರೆ ಅಂತ. ಇಡೀ ಆಕಾಶವೆಲ್ಲ ತುಂಬಿ ಹೋಯಿತು ಎಲ್ಲರಿಂದ. ಬಂದು ಹೇಳಿದ್ದಿಷ್ಟೇ, ಮದುವೆ ಆಗಯ್ಯ. ಅಲ್ಲಿ ಬರೇ ಮದುವೆ ಆಗು ಅಂತ ಹೇಳಿದ್ದೆ ಭಾಗವತ ಅಲ್ಲ, ಅಲ್ಲಿ ಹೇಳ್ತಾ ಇದ್ದಾರೆ ದೇವರು ಹೇಳಿದ್ದು ನಿನಗೆ ಕ್ಷತ್ರಿಯನನ್ನಾಗಿ ಹುಟ್ಟಿಸಿ ರಾಜ್ಯ ಆಳು ಮದುವೆ ಆಗಬೇಕು ಅಂತ ಹೇಳಿದರೆ ನೀನು ಆ ಕೆಲಸ ಮಾಡದೆ ಸನ್ಯಾಸ ಸ್ವೀಕಾರ ಮಾಡಬೇಕು, ಬ್ರಾಹ್ಮಣರಂತೆ ತಪಸ್ಸು ಮಾಡಬೇಕು ಅಂತ ಹೊರಟಿದ್ದೀಯ. ಮಾಡೋ ಕೆಲಸ ಒಳ್ಳೆದೇ, ದೇವರಿಗಿಷ್ಟ ಇಲ್ಲ ಅಂದ್ರು. ಅಲ್ರಿ, ದೇವರನ್ನ ಧ್ಯಾನ ಮಾಡೋದೇ ಜೀವನದ ಗುರಿ, ಅವನನ್ನೇ ಧ್ಯಾನ ಮಾಡ್ತೀನಿ ಅಂದ್ರೆ ಮತ್ತೂ ರಾಜ್ಯಕ್ಕೆ ಹೋಗುವಂತೀರಾ? ಎಷ್ಟು ಚಿಕ್ಕ ಪಾಯಿಂಟ್ ನೋಡಲಿ, ಸೂಕ್ಷ್ಮವಾದ್ದು. ದೇವರು ಹೇಳಿದ್ದು ಮಾಡು, ನಿನಗೆ ಯಾವುದು ಒಳ್ಳೆಯದೋ ದೇವರದನ್ನ ಹೇಳುತ್ತಾರೆ, ಅದನ್ನ ಮಾಡೋದೇ ಸಾಧನ. ಅದು ಬಿಟ್ಟು ಸಾವಿರ ಸರ್ಕಸ್ ಮಾಡಿದ್ರು ದೇವರು ಅದನ್ನ ಮೆಚ್ಚಲ್ಲ. ಈ ಸೂತ್ರ ಅಲ್ಲಿ ಹೇಳಿಕೊಡುತ್ತಾರೆ, ನಾನು ಆ ಸಾಧನೆ ಮಾಡಿದೆ, ಈ ಸಾಧನೆ ಮಾಡಿದೆ, ದೇವರು ಮುಖ ನೋಡಲ್ಲಂತೆ. ನಮಗೆ ಯಾವುದು ಹೇಳಿದ್ದಾನೋ ಅದು ಮಾಡಬೇಕು ಅಂದ್ರು. ಆ ರೀತಿಯಲ್ಲಿ ತಲೆ ಬಾಗ್ತಾ ಇದ್ದಾನೆ ಮಹಾನುಭಾವ. ಮದುವೆ ಆದ, ಮಕ್ಕಳನ್ನ ಪಡೆದ ಮಹಾನುಭಾವ. ಎಂಥ ಇದು, ಇಡೀ ಸೂರ್ಯದೇವರ ಹಿಂದೆ ತಾನೂ ಏಕಚಕ್ರ ರಥದಲ್ಲಿ ತಿರುಗಿ, ಏಳು ಸಲ ತಿರುಗಿ ಸಪ್ತ ದ್ವೀಪಗಳ ನಿರ್ಮಾಣ, ಸಪ್ತ ಸಮುದ್ರಗಳ ನಿರ್ಮಾಣ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ತಾನು ಹೊರಟು ಹೋಗ್ತಾ ಇದ್ದಾನೆ. ಅವರ ಮಗನಾಗಿ ಬಂದ, ಆಗ್ನೇಂದ್ರನ ಮಗನಾಗಿ ಬಂದ, ನಾಭಿಯ ಮಗನಾಗಿ ಬಂದ, ಋಷಭನಾಮಕ ಮಗನಾಗಿ ಬಂದ ಭರತರಾಜನ ಚರಿತ್ರೆ ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಅದ್ಭುತವಾಗಿ ರಾಜ್ಯವನ್ನ ಬಿಟ್ಟ, ಹೆಂಡತಿ ಮಕ್ಕಳನ್ನ ಬಿಟ್ಟ, ಶರೀರ ಮೇಲೆ ಅಭಿಮಾನ ಬಿಟ್ಟ, ಆ ವೈರಾಗ್ಯದ ಪರಮಮೂರ್ತಿಯಾಗಿ ಚಕ್ರನದಿ ಗಂಡಕಿ ಪ್ರಾಂತದಲ್ಲಿ, ಮುಕ್ತಿನಾಥದಲ್ಲಿ, ಪುಲಹರ ಆಶ್ರಮದಲ್ಲಿ ತಪಸ್ಸಿಗೆ ಕೂತು ದೇವರ ಚಿಂತನೆ ಮಾಡುತ್ತಾ ಹೇಳುತ್ತಾರೆ. ಅದ್ಭುತವಾಗಿ ಮೈ ಮರೆತು ಹೋಗ್ತಾ ಇದ್ದಾನೆ, ಲೋಕದ ಪರಿವೇ ಇಲ್ಲ, ಒಬ್ಬನೇ ಇದ್ದಾನೆ. ಅಂಥ ವ್ಯಕ್ತಿಗೂ ಪ್ರಾರಬ್ಧ ಬಿಟ್ಟಿಲ್ಲ, ಜಿಂಕೆಯ ಅಂಟು ಬಂದು ಜಿಂಕೆಯನ್ನೇ ನೆನೆದು ಪ್ರಾಣ ಬಿಟ್ಟು ಜಿಂಕೆಯಾಗಿ ಅಲ್ಲಿ ದೇವರ ಚಿಂತನೆ ಮಾಡಿ ಪ್ರಾಣತ್ಯಾಗ ಮಾಡಿ ಬ್ರಾಹ್ಮಣನಾಗಿ ಅಲ್ಲಿ ಎಲ್ಲವನ್ನೂ ಬಿಟ್ಟು, ವಿಶೇಷವಾಗಿ ತನ್ನನ್ನು ಬಲಿ ಕೊಡಲಿಕ್ಕೆ ಬಂದಂಥ ಪಾಳೆಗಾರರನ್ನ ಕಾಳಿಕಾದೇವಿ ಬಲಿ ಕೊಟ್ಟರೆ ಹರಿಚಿತ್ತ ಅಂತ ಹೊರಟಂಥ ಮಹಾತ್ಮ ರಹುಗಣ ಮಹಾರಾಜನಿಗೆ ತತ್ವಜ್ಞಾನದ ಸುರುಮಳಿಯನ್ನು ಕೊಟ್ಟಂಥ ಅಪರೂಪದ ವ್ಯಕ್ತಿಗತ ಭಗವದ್ ರೂಪಗಳ ಪರಿಚಯ, ಜಡ ಪದಾರ್ಥಗಳಲ್ಲಿ ಭಗವದ್ ರೂಪದ ಚಿಂತನ, ಈ ಎರಡನ್ನೂ ವಿಶೇಷವಾಗಿ ಪಂಚಮಸ್ಕಂದ ಭಾಗವತ ಹೇಳ್ತಾ ಇದೆ. ನಾವೆಷ್ಟರವರೆಗೂ ಈ ರಾಜರೂ ಇದು ಅಂತ ಹೋಗ್ತೀವಿ. ಅಲ್ಲಿ ಹೇಳುತ್ತಾರೆ ಚೇತನರೆಲ್ಲ ಭಗವಂತನ ಪ್ರತಿಮಾ, ಅಲ್ಲಿ ಭಗವಂತನ ಚಿಂತನೆ ಮಾಡುವುದು ಹೇಳಿಕೊಟ್ರು. ಮುಂದೆ ಭೂಗೋಳ, ಭೂಮಿ, ಅಲ್ಲಿ ಸಪ್ತ ದ್ವೀಪಗಳು, ಅಲ್ಲಿ ವರ್ಷಗಳು ಎಲ್ಲ ಹೇಳ್ತಾ ಬಂದರು. ನಮಗೇನು ಲಿಸ್ಟು, ಈ ಭೂಮಿಯಲ್ಲಿ ಎಷ್ಟು ದ್ವೀಪಗಳಿವೆ, ಎಷ್ಟಿವೆ ಅಷ್ಟಿವೆ ಎಲ್ಲ ಬಾಯ್ಪಾಠ ಮಾಡಿ ಕ್ವಶನ್ ಹಾಕಿದ್ರೆ ಥಟ್ಟನೆ ಆನ್ಸರ್ ಕೊಡ್ತೀವಿ, ಹೌದು ಆ ಥರ ಪ್ರಿಪೇರ್ ಆಗಿಬಿಡ್ತೀವಿ. ಅರಣ್ಯಕಾಚಾರ ಅಂದ್ರೂ ಸ್ವಲ್ಪ ನಿಲ್ಲಯ್ಯ, ನಿನಗೆ ಪಟ್ಟಿ ಲಿಸ್ಟ್ ಮಾಡ್ಕೊಂಡು ತಲೆಯಲ್ಲಿ ಕೂಡೋದು ಮಾತ್ರ ಅಲ್ಲ, ಒಳಗೊಂದು ಕೂತಿದೆ ಏನು, ಇಡೀ ಭೂಮಿಯ ಆಕಾರದಲ್ಲಿ ಸ್ವಾಮಿ, ಜೀವ ಜಡಗಳ ಆಕಾರದಲ್ಲಿ ಭಗವಂತ, ಸಮುದ್ರದ ಆಕಾರದಲ್ಲಿ ಭಗವಂತ, ಅದರಲ್ಲಿರುವ ಪ್ರಾಣಿಗಳ ಆಕಾರದಲ್ಲಿ ಅವ, ಅಲ್ಲಿರುವ ಏನು ವಿಶೇಷವಾದ ಎಲ್ಲ ಜೀವರಾಶಿಗಳು ಉಪಾಸನೆ ಮಾಡುವ ವಿಚಿತ್ರ ಮಂತ್ರಗಳ ಆಕಾರದಲ್ಲಿ ದೇವ ಅವನೇ, ಮೇಲೆ ನಕ್ಷತ್ರ ಗ್ರಹಗಳು ಎಲ್ಲ ಶಿಂಶುಮಾರ ರೂಪಿಯಾಗಿ ಎಲ್ಲರನ್ನ ಪಾರಣೆ ಮಾಡುತ್ತಾ ಇದ್ದಾನೆ ಅಂತ ಪಂಚಮಸ್ಕಂದ ಭಾಗವತದ ಹೃದಯ ಏನು, ನಮಗೆ ಎರಡು ಪ್ರತಿಮೆಗಳಲ್ಲಿ ಭಗವಂತನ ಉಪಾಸನ, ಜಡ ಒಂದು ಪ್ರತಿಮಾ, ಚೇತನ ಒಂದು ಪ್ರತಿಮಾ, ಜಡದಲ್ಲೂ ಬಿಂಬನಾಗಿದ್ದಾನೆ, ಚೇತನದಲ್ಲೂ ಬಿಂಬನಾಗಿದ್ದಾನೆ, ಜಡಚೇತನದಲ್ಲಿರುವ ಬಿಂಬನ ಉಪಾಸನ ಹೇಳಿಕೊಟ್ರು. ಏನು ಹೇಳಿದ್ರು ಭಾಗವತದಲ್ಲಿ ಅದನ್ನು ತೆಗೆದು ಹೇಳುತ್ತಾರೆ, ಜಡದಲ್ಲಿರುವ ಬಿಂಬನಾಧೀನ ಜಡ, ಚೇತನದಲ್ಲಿರುವ ಬಿಂಬನಾಧೀನ ಚೇತನ, ಇಲ್ಲೇ ಆ ವಿಶೇಷವಾಗಿರತಕ್ಕಂಥ ಜಡಚೇತನಗಳ ಪೂಜಾ. ಸ್ವಲ್ಪ ಬಿಡಿಸ್ತೇನೆ, ನಿಮಗೆ ದೇವರು ಪೆಟ್ಟಿ ಕೊಟ್ಟಿದ್ದಾರಪ್ಪ, ಪೂಜಾ ಮಾಡಬೇಕೋ ಇಲ್ಲೋ, ಸ್ವಾಮಿಳೇ ಕೊಟ್ಟಿದ್ದಾರೆ ಕರೆದು ಮಾಡ್ತೀರಾ ಇಲ್ಲ? ಹಾಂ, ದೇವರಂದ್ರು ನಾನು ಒಂದು ದೇವ್ರ ಪೆಟ್ಟಿಗೆ ಕೊಟ್ಟಿದ್ದೇನೆ ಅಂದ್ರು, ನಾವೊಂದು ನೀವೆಲ್ಲಿ ಕೊಟ್ಟಿ ಸ್ವಾಮಿ ಅಂದ್ರು, ಬ್ರಹ್ಮಾಂಡವೇ ದೇವ್ರ ಪೆಟ್ಟಿಗೆ ಅಂದ್ರು. ಇದೇನು ಹೊಸ ದೇವ್ರ ಪೆಟ್ಟಿಗೆ, ಈ ದೇವ್ರ ಪೆಟ್ಟಿಗೆ ಯಾರು ಕದಿಯಲ್ಲ, ಈ ದೇವ್ರ ಪೆಟ್ಟಿಗೆ ಯಾರು ಕದಿಯಲ್ಲ, ಮೂರ್ತಿಗಳೆಲ್ಲ ಸ್ಟ್ಯಾಂಡ್ ಸ್ಟಿಲ್, ಏನು ಜಡಗಳೇ ಪ್ರತಿಮಾ, ಚೇತನರು ಪ್ರತಿಮಾ, ಅಲ್ಲ ಹೇಗೆ ಪೂಜಾ ಮಾಡಬೇಕು, ಎಲ್ಲರ ಹತ್ರ ಹೋಗಿ ಧೂಪಾರತಿ ಮಾಡೋದಾ? ಅದಕ್ಕೆ ಹೇಳಿದರು, ಜಡಗಳಲ್ಲಿ ಸ್ವಾಮಿ ಬಿಂಬನಾಗಿದ್ದಾನೆ, ಚೇತನರಲ್ಲಿ ಬಿಂಬನಾಗಿದ್ದಾನೆ, ಅವರವರು ಅಲ್ಲಿರುವ ದೇವರ ಅಧೀನ ಅಂತ ಚಿಂತನೆ ಮಾಡುವುದೇ ಸಕಲ ಜಡಚೇತನಗಳ ಪೂಜಾ. ಇದು ಪಂಚಮಸ್ಕಂದ ಹೇಳಿಕೊಡುತ್ತಾ ಇದೆ. ಅದರ ಕಡೆ ಗಮನವೇ ಇರಲ್ಲ, ಅವರು ಬಂದರು, ಇವರು ತಿಂದರು, ಅವ್ರು ಹೋದರು ಅಂತಲೇ ನಾವು ಹೊರಟೋಗ್ತಾ ಇರ್ತೀವಿ. ಅದನ್ನು ಅರಣ್ಯಕಾಚಾರ್ಯರು ತೆಗೆದುಕೊಡ್ತಾರೆ. ನಂತರ ವಿಶೇಷವಾಗಿ ನಾವು ಹೋಗಲೇಬೇಕಾದಂಥ ಪ್ರದೇಶ ಯಾವುದು, ದಕ್ಷಿಣ ನೈಋತ್ಯಕ್ಕೆ ಮಧ್ಯೆ ಇರತಕ್ಕಂಥ ಯಮಧರ್ಮರಾಜರ ಪಟ್ಟಣ. ಅಲ್ಲಿ 84 ಲಕ್ಷ ನರಕಗಳು, ಅದರಲ್ಲಿ ವಿಶೇಷವಾದ ಪಾಪಗಳು, ಆ ಪಾಪಗಳಿಗೆ ಅಲ್ಲಿ ಕೊಡತಕ್ಕಂಥ ವಿಶೇಷ ಉಪಚಾರಗಳು ಎಲ್ಲವನ್ನ ಕುರಿತು ಪರಿಚಯ ಮಾಡಿಕೊಟ್ಟರೆ ಸಾಕು ನಮಗೆ, ಅಲ್ಲಿ ಹೋಗಬಾರದು. ಹೋಗಬಾರದಾದರೆ ಏನಾದರೂ ಇದೆಯಾ ಅದಕ್ಕೊಂದು ಮಾರ್ಗ ಅಂದಾಗ ಹೇಳುತ್ತಾರೆ, ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ. ಅಯ್ಯ, ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಈಗ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ, ಹಿಂದೆ ಮಾಡಿದ ಕರ್ಮಾನುಸಾರ ಈಗ ಬುದ್ಧಿ ಬರ್ತಾ ಇದೆ, ಮುಂದಿನ ಬುದ್ಧಿ ಬರುವುದಿಲ್ಲ ಹಿಂದಿನ ಕರ್ಮಾನುಸಾರ. ಹಾಗಾದರೆ ಹಿಂದಿನ ಕರ್ಮಾನುಸಾರ ಪಾಪಕರ್ಮ ಖಚಿತವಾಗಿ ಮಾಡೇ ಮಾಡುತ್ತಾನೆ ಜೀವ, ಮತ್ತೆ ಇದಕ್ಕೆ ಹೇಗೆ, ಆನೆ ಸ್ನಾನ ಮಾಡಿದಂತಾಯಿತಲ್ಲ. ಅದಕ್ಕೆ ಹೇಳುತ್ತಾರೆ, ಇಂದಿನ ಕರ್ಮ, ಹಿಂದಿನ ಕರ್ಮ, ಸಕಲ ಕರ್ಮ ಧ್ವಂಸ ಆಗಿ ಬಿಡಬೇಕಾದರೆ ಒಂದೇ ರಾಜಮಾರ್ಗ, ಸತತ ದೇವರ ನಾಮಸ್ಮರಣೆ. ನಾಮ ವ್ಯಾಹರಣಂ ವಿಷ್ಣೋ ಯತಸ್ತದ್ವಿಷಯಾಮತಿ. ದೇವರ ನೆನಪಿನಿಂದ ಕೂಡಿದ ದೇವರ ಸ್ಮರಣೆ ಏನಿದೆ ಅದು ಕೋಟಿ ಕೋಟಿ ಜನ್ಮಗಳ ಪಾಪವನ್ನ ಧ್ವಂಸ ಮಾಡುತ್ತೆ ಅಂತ ಹೇಳಿ, ಒಳ್ಳೆ ಬ್ರಾಹ್ಮಣ ಸದಾಚಾರಿ ಎಷ್ಟು ಯಮಧರ್ಮರಾಜರ ಭಟ್ಟರೇ ವರ್ಣನೆ ಮಾಡುತ್ತಾರೆ, ಅದ್ಭುತ ವ್ಯಕ್ತಿ ಅಜಾಮಿಲ. ಅಂಥವ ಬೇಡದ ಹೆಂಗಸಿನ ತಂಟೆಗೆ ಹೋಗಿ ಕರ್ಮಾನುಸಾರ ವಿಶೇಷವಾಗಿ 10 ಜನ ಮಕ್ಕಳನ್ನು ಪಡೆದ, 80 ವರ್ಷ ಆಯುಷ್ಯ ಕಳೆದ, ಮಾಡಬಾರದ್ದನ್ನೆಲ್ಲ ಮಾಡಿ ಹೊಟ್ಟೆ ಹೊರದ, ಕೊನೇ ಕಾಲಕ್ಕೆ ಯಮಹೊಟರು ಬಂದರೆ ದೂರದಲ್ಲಿರುವ ತನ್ನ ಮಗನನ್ನೇ ನಾರಾಯಣ ಅಂತ ಕರೆದ. ಆ ಕರೆದಾಗ ದೇವರ ನೆನಪು ತಾನಾಗಿ ಬಂತು. ಅಷ್ಟಕ್ಕೆ ವಿಷ್ಣು ದೂತರು ಬಂದು ಬಿಡಿಸಿ ಹೋದರೆ ಹರಿದ್ವಾರಕ್ಕೆ ಹೋಗಿ ದೇವರ ಚಿಂತನೆ ಮಾಡಿ ಸದ್ಗತಿ ಪಡೆದಂಥ ಅಜಾಮಿಲ ಉಪಾಖ್ಯಾನ ತಿಳಿಸಿಕೊಟ್ರು. ನಂತರ ವಿಶೇಷವಾಗಿ ಬರತಕ್ಕಂಥ ಕಥಾಭಾಗವನ್ನು ಹೇಳುತ್ತಾರೆ. ಯಾರಾದರೆ ಪ್ರಚೇತಸರ ಮಕ್ಕಳಾಗಿ ದಕ್ಷ ಪ್ರಜಾಪತಿಗಳು ಬಂದರೋ, ಅವರು ತಪಸ್ಸು ಮಾಡಿ ದೇವರ ಅನುಗ್ರಹ ಪಡೆದು, ದೇವರ ಅನುಗ್ರಹದಿಂದ 10,000 ಮಕ್ಕಳು ಶಬಲಾಶ್ವರು, ಒಂದು ಸಾವಿರ ಜನ ಮಕ್ಕಳು, ಹರ್ಯಶ್ವರು ಶಬಲಾಶ್ವ, ಹರ್ಯಶ್ವರು 10,000 ಜನ, ಶಬಲಾಶ್ವರು 1,000 ಜನ, ಎಲ್ಲರನ್ನ ನಾರದರು ವಿಶೇಷವಾಗಿ ಸನ್ಯಾಸಿಗಳನ್ನಾಗಿ ಮಾಡಿಬಿಟ್ರು. ಅದಕ್ಕೆ 60 ಜನ ಹೆಣ್ಣು ಮಕ್ಕಳನ್ನು ಪಡೆದು ಆ 60 ಜನ ಹೆಣ್ಣು ಮಕ್ಕಳಲ್ಲಿ 10 ಜನ ಧರ್ಮ ಪ್ರಜಾಪತಿಗಳಿಗೆ, 13 ಜನ ಕಶ್ಯಪರಿಗೆ, 27 ಜನ ಚಂದ್ರನಿಗೆ, ವಿಶೇಷವಾಗಿ ಕೃಷಾಶ್ವ ಆಂಗೀರಸರಿಗೆ ಇಬ್ಬರಿಬ್ಬರನ್ನ, ಉಳಿದವರನ್ನ ತಾರ್ಕ್ಷರಿಗೆ ಕೊಟ್ಟು ಮದುವೆ ಮಾಡಿದರೆ ಕಶ್ಯಪರ ಸಂತಾನವೇ ಜಗತ್ತಲ್ಲಿ ಬಂತಯ್ಯ. ಅಲ್ಲಿ ಬಂದದ್ದೇ ತ್ವಷ್ಟು ಪ್ರಜಾಪತಿಗಳ ಮಗನಾಗಿರತಕ್ಕಂಥ ವಿಶ್ವರೂಪಾಚಾರ್ಯ. ಆತನೇ ಇಂದ್ರದೇವರಿಗೆ ಪುರೋಹಿತನಾಗಿ ನಾರಾಯಣ ವರ್ಮದ ಉಪದೇಶ ಕೊಟ್ಟು ದೈತ್ಯರನ್ನ ಗೆಲ್ಲುವಂತೆ ಮಾಡಿ ದೈತ್ಯರಿಗೆ ಬಚ್ಚಿಟ್ಟು ಯಜ್ಞ ಭಾಗಗಳು ಕೊಡತಾ ಇದ್ದರೆ ತಲೆ ಕತ್ತರಿಸಿದ್ದಕ್ಕೆ ಅವರಪ್ಪ ಯಜ್ಞ ಮಾಡಿ ಇಂದ್ರನನ್ನ ಕೊಲ್ಲುವ ಮಗ ಬರಲಿ ಅಂದರೆ ಚೂರು ಸ್ವರ ವ್ಯತ್ಯಾಸ ಆದದ್ದಕ್ಕೆ ಇಂದ್ರನಿಂದ ಸಾಯುವ ಮಗ ಬಂದು ವೃತ್ರಾಸುರ ಯುದ್ಧ ಭೂಮಿಯಲ್ಲಿ ಸತ್ತು ಹೋಗುವಾಗ ದೇವರನ್ನ ನೆನೆದು ಸತ್ತ. ಹೌದು, ಅಜಾತ ಪಕ್ಷಾಹ ಇವ ಮಾತರಂ ಖಗಾಹ ಅಂತ ಅದ್ಭುತವಾಗಿ ಭಗವಂತನನ್ನ ನೆನೆದು ಪ್ರಾಣ ಬಿಟ್ಟ. ಅಂತ ಅವನು ಯಾರು ಅಂತ ಕೇಳಿದಾಗ ಆಂಗೀರಸರ ನಾರದರ ಅದ್ಭುತವಾದ ಪರಮಾನುಗ್ರಹ ಪಡೆದು ಸಂಕರ್ಷಣವಂತರ ಸಿದ್ಧಿ ಪಡೆದಂತ ಚಿತ್ರಕೇತು ನಾಮಕ ಗಂಧರ್ವನೇ ಪಾರ್ವತೀದೇವಿಯ ಶಾಪಕ್ಕೆ ತುತ್ತಾದ ಅಂತ ಹೇಗೆ ಹೇಳುತ್ತಾರೆ, ಆ ರೀತಿಯಾಗಿರತಕ್ಕಂಥ ಇಂದ್ರದೇವರನ್ನ ಕೊಲ್ಲುವ ಮಗ ಬರಲಿ ಅಂತ ಇನ್ನೊಬ್ಬ ಆಕೆ ಪ್ರಯತ್ನ ಪಟ್ಲು, ಗರ್ಭಧಾರಣೆ ಮಾಡಿ ವ್ರತವನ್ನ ಮಾಡಿ ಕೊನೆಗೆ ಇಂದ್ರದೇವರ ತಮ್ಮಂದರಾದ 49 ಜನ ಮರುತ್ತರನ್ನ ಪಡೆದ ದಿತಿದೇವಿಯ ಚರಿತ್ರೆಯನ್ನು ಹೇಳುತ್ತಾರೆ. ಕೊನೆಗೆ ಹೇಳುತ್ತಾಳೆ, ಹೇ ಇಂದ್ರ, ನಿನ್ನ ತಮ್ಮಂದರಾಗುವ ಮಕ್ಕಳನ್ನು ಪಡೆದನಲ್ಲ, ಗರ್ಭ ಸಾರ್ಥಕ ಆಯಿತು ಅಂತ ಹೇಳುತ್ತಾಳೆ. ಆ ರೀತಿಯಲ್ಲಿ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ ಎಂಬುದಿಲ್ಲಿ ಕಾಣುತ್ತೆ. ಏನದು, ಇಂದ್ರದೇವರನ್ನ ಕೊಲ್ಲಬೇಕು ಅಂತ ಯಾರ್ಯಾರೆಲ್ಲ ಪ್ರಯತ್ನ ಮಾಡಿದರು ಅವರೆಲ್ಲರ ಪ್ರಯತ್ನ ಇಂದ್ರದೇವರಿಗೆ ರಕ್ಷಕವಾಗಿಯೇ ಆಯಿತು. ಯಾಕೆ ಅಂದರೆ ನಾರಸಿಂಹ ಕೂತದ್ದಕ್ಕೆ, ಪುರುಹೂತ ವೈರಿ ಬಲವನ್ನು ಹೇಳ್ತಿರಲ್ವಾ, ಏನು ನರಸಿಂಹ ಇರೋದೇ ಪುರುಹೂತನ ಶತ್ರುಗಳನ್ನ ಸದೆಬಡಿಯಲಿಕ್ಕೆ, ಇಂದ್ರದೇವರ ಶತ್ರುಗಳನ್ನ ಸದೆಬಡಿಯಲಿಕ್ಕೆ ಅಂತ. ಅಂಥ ಇಂದ್ರದೇವರ ಕಥ ಅಲ್ಲಿ ಬಂದಿದೆ. ಇಂದ್ರದೇವರ ಪರಿಚಯ ಮಾಡಿಕೊಡುವ ಸಪ್ತಮ ಸ್ಕಂಧ ಬರ್ತಾ ಇದೆ ಅಲ್ರಿ. ಸಪ್ತಮ ಸ್ಕಂಧ ಪ್ರಹ್ಲಾದರಾಜರ ಚರಿತ್ರೆಯ ಯಾರದ್ದು ಅಂದ್ರೆ ಇಂದ್ರದೇವರ ಮಹಿಮೆಯೂ ಬರ್ತಾ ಇದೆ ಅಲ್ಲಿ. ನಂತರ ದೈತ್ಯರನ್ನ ಇಂದ್ರನಿಗಾಗಿ ದೇವರು ಕೊಲ್ಲೋದು ಸರಿಯಾ? ಅವಾಗ ಹೇಳ್ತಾರೆ, ತಾನು ಸೃಷ್ಟಿ ಮಾಡಿದ ಜಗತ್ತಿಗೆ ಯಾರು ಉಪಕಾರ ಮಾಡುತ್ತಾರೋ ಅವರನ್ನ ರಕ್ಷಣೆ ಮಾಡುತ್ತಾನೆ, ಯಾರು ಅಪಕಾರ ಮಾಡುತ್ತಾರೋ ಅವರನ್ನ ಶಿಕ್ಷಾ ಮಾಡುತ್ತಾನೆ. ಉಪಕಾರ ಮಾಡುವವರ ಪಕ್ಷಪಾತ ವಹಿಸೋದು ದೇವರಿಗೆ ಅದು ಶೋಭೆಯೇ ಅಂತ ಹೇಳಿದರು. ಅಷ್ಟೇ ಅಲ್ಲ, ಆಯಾ ಗುಣಗಳಿಗೆ ತಕ್ಕಂತೆ ಇರುವ ವ್ಯಕ್ತಿಗಳನ್ನ ಆ ಗುಣಕ್ ಮೇಲೆ ಬಂದಾಗ ಅವರನ್ನ ಮೇಲಕ್ಕೆ ತರ್ತಾನೆ. ಇವನಿಗೆ ಇವರೇ ಬೇಕು, ಅವರು ಬೇಡ ಅಂತಿಲ್ಲವಿಲ್ಲ. ಅದಕ್ಕೆ ಒಂದು ಇತಿಹಾಸವನ್ನ ಹೇಳುತ್ತಾರೆ. ರಾಜಸೂಯ ಯಾಗದಲ್ಲಿ ಅಗ್ರ ಪೂಜಾ ಕಾಡಕ್ಕೆ ಕೃಷ್ಣನನ್ನ ನಿಂದಾ ಮಾಡಿದ ಶಿಶುಪಾಲನ ಶಿರ ಚಕ್ರದಿಂದ ದೇವರು ಕತ್ತರಿಸಿದರೆ ಅವನಿಗೆ ಸಾಯುಜ್ಯ ಮೋಕ್ಷ ಆದಾಗ ಅಯ್ಯ ದೇವರನ್ನ ನಿಂದಾ ಮಾಡಿದ್ದಕ್ಕೆ ಸಾಯುಜ್ಯ ಮೋಕ್ಷ ಆಗುತ್ತಾ ಅಂತ ಪ್ರಶ್ನೆ ಮಾಡಿದರೆ ಉತ್ತರವಾಗಿ ನಾರದರು ಧರ್ಮರಾಜನಿಗೆ ಹೇಳುತ್ತಾರೆ, ಇವರಿಬ್ಬರು ಯಾರೂ ಅಲ್ಲ, ವಿಷ್ಣು ಪಾರ್ಷದರು ಬಂದಿದ್ದಾರೆ. ದೇವರ ನಿಂದಾದಿಂದ ದೈತ್ಯರಿಗೆ ತಮಸ್ಸೆ ಆಗಿದೆ, ಇವರಿಗೆ ಸದ್ಗತಿಯಾಗಿದೆ, ಜೀವದ್ವಯಾವೇಶ ಅಂತ ತಿಳಿಸಿಕೊಡುತ್ತಾರೆ. ಹರಿಯ ಭಕ್ತರಯ್ಯ ವೈಕುಂಠದಿಂದ ಬಿದ್ದರು ಶಾಪದಿಂದ. ಅಲ್ಲಿ ಒಳ್ಳೆ ಪ್ರಶ್ನೆಗಳಿವೆ ಧರ್ಮರಾಜನಂದು. ವೈಕುಂಠದಲ್ಲಿರುವವರಿಗೆ ಜನ್ಮ ಹೇಗೆ ಬಂತು ಅಂತ ಕೇಳುತ್ತಾರೆ. ಯಾಕ್ರಿ ಬರಬಾರದು ಅಂತ ನಾವು ಅದಕ್ಕಂತಾರೆ, ಅಲ್ಲಿಗೆ ಹೋದವರಿಗೆ ಲಿಂಗ ದೇಹವೇ ಇರಲ್ಲ, ದೇಹ ಸಂಬಂಧ ಸಂಬಂಧಂ ಅಂತ ಹೇಳ್ತಾರೆ. ಲಿಂಗ ದೇಹವೇ ಇರಲ್ಲ, ಲಿಂಗ ದೇಹವೇ ದೇಹಗಳ ಸಂಬಂಧಕ್ಕೆ ಕಾರಣ, ದೇಹ ಸಂಬಂಧದ ಸಂಬಂಧ ಯಾವುದು ಲಿಂಗ ದೇಹ ಅದೇ ಇರಲ್ಲಲ್ಲ ಅಂದರೆ ಅಲ್ಲಿ ಅರ್ಧವಿದೆ ಅಮುಕ್ತ ಸ್ಥಾನದಲ್ಲಿ ಲಿಂಗದೇಹ ಇರುತ್ತೆ, ಮುಕ್ತ ಸ್ಥಾನದಲ್ಲಿ ಮಾತ್ರ ಲಿಂಗದೇಹ ಇರಲ್ಲಯ್ಯ, ಇವರು ಅಮುಕ್ತ ಸ್ಥಾನದವರು ಅಂತ ಹೇಳಿ ಇವರಿಗೆ ಪ್ರಾರಬ್ಧ ಕರ್ಮ ಇದ್ದದ್ದಕ್ಕೆ, ಪ್ರಾರಬ್ಧ ಕರ್ಮದಿಂದ ದೇವತೆಗಳಿಗೇನಾಗುತ್ತೆ, ಅಸುರಾವೇಶ ಬಂದರೆ ಆ ಅಸುರಾವೇಶದಿಂದಾಗಿ ಯಾವಾಗಲೂ ತಲೆಬಾಗಿ ಬಿಡುವಂಥ, ಬಂದಾಗ ದೊಡ್ಡವರಾದವರು ಬಂದರೆ ತಲೆಬಾಗಿ ಬಿಡುವಂಥ ಜಯವಿಜಯರೇ, ತಮಕ್ಕಿಂತ ಹಿರಿಯರು ಜ್ಞಾನಿಗಳಾದಂಥ ಸನಕಸನಂದನಾದಿಗಳನ್ನು ಚಿಕ್ಕ ಮಕ್ಕಳು ಅಂತ ತಿಳಿದದ್ದು ಯಾಕೆ? ಅಸುರಾವೇಶದಿಂದ. ಅವಾಗ ನೋಡಿದ್ರು ಅಸುರಾವೇಶಕ್ಕೆ ಕಾರಣ ಯಾವುದು? ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮ ಹೋಗಬೇಕಾದರೆ ಒಂದೇ ಒಂದು ಮದ್ದು, ದೇವರ ಎಡಬಿಡದ ಚಿಂತನೆ. ದೇವರಲ್ಲಿ ಎಡಬಿಡದೆ ಮನಸ್ಸಿಡೋದೇ ಇದಕ್ಕೆ ಮದ್ದು. ದೇವರಲ್ಲಿ ಎಡಬಿಡದೆ ಮನಸ್ಸಿಡಬೇಕಾದರೆ ಯಾವ ರೀತಿಯಲ್ಲಿ ಸಾಧ್ಯ ಅಂತ ಸೂತ್ರ ನೋಡುತ್ತಾರೆ. ಸಪ್ತಮ ಸ್ಕಂದ ಬಹಳ ಆಳವಾಗಿದೆ. ಸರಿಯಾಗಿ ಕೇಳಿದರೆ ನೀವು ಕೊಡುವಂತ 15 ದಿವಸ ಸಪ್ತಮ ಸ್ಕಂದ ಒಂದಕ್ಕೂ ಸಾಕಾಗಲ್ಲ. ಸಪ್ತಮ ಸ್ಕಂದ ಒಂದಕ್ಕೆ ಸಾಕಾಗಲ್ಲ, ಅದ್ಭುತವಾಗಿದೆ. ಅಲ್ಲಿ ಹೇಳುತ್ತಾರೆ, ಅಯ್ಯ ದೇವರಲ್ಲಿ ದ್ವೇಷದಿಂದ ಮನಸ್ಸಿಟ್ಟಷ್ಟು ಪ್ರೀತಿಯಿಂದ ಇಡಲಿಕ್ಕಾಗಲ್ಲ. ಇದು ನಾರದರು ಹೇಳುವ ಮಾತು. ಇದಿಮೇ ನಿಶ್ಚಿತಾಮತಿ. ಎಲ್ಲಾದರೂ ಸರಿ, ದ್ವೇಷದಿಂದ ಒಬ್ಬ ವ್ಯಕ್ತಿಯನ್ನ ನೆನೆದಷ್ಟು ಪ್ರೀತಿಯಿಂದ ಆಗಲ್ಲ. ಹೌದು ಅಲ್ವಾ? ಯಾಕೆ? ಒಬ್ಬನ ಪ್ರೀತಿಯಿಂದ ಎಷ್ಟು, 1 ಗಂಟೆ ನೆನೀತೀರಾ? ಸಾಕಾಗ್ಬಿಡುತ್ತೆ, ಸುಮ್ಮನೆ ಇರ್ತೀರಾ? ಹೌದು, ನಾವು ಅಷ್ಟೇ ಅಲ್ಲ. ರಾಘವೇಂದ್ರ ಸ್ವಾಮಿಗಳ ಮೇಲೆ ತುಂಬಾ ಪ್ರೀತಿ, ನಿಮಗೂ ನಮಗೂ. ನೀವು ಕರಿತೀರಿ, ನಾವು ಬರ್ತೀವಿ, ನಾವು 1 ತಾಸು ಪ್ರವಚನ ಮಾಡ್ತೀವಿ, ನಮಗೂ ಸಾಕಾಗುತ್ತೆ, ನಿಮಗೂ ಸಾಕಾಗುತ್ತೆ. ಆಚಾರ್ಯ ನಿಲ್ಲಿಸಿದ್ರೆ ಊಟಕ್ಕೆ ಹೋಗೋಣ ಅಂತ ಹೇಳ್ತೀವಿ. ಹೌದಲ್ವೋ? ಅದೇ ಯಾರಾದರೂ ವ್ಯಕ್ತಿ ನಿಮಗೆ 1,000,000 ಟೋಪಿ ಹಾಕಿದರೆ ನಾನ್ ಸ್ಟಾಪ್ ಆಗಿ ಬೈತಾ ಇರ್ತೀರಿ. ಹೌದು, ಎಷ್ಟು ನೆನಪು ಬರುತ್ತೆ ಅದರಲ್ಲಿ. ಮತ್ತೆ ಊಟಕ್ಕೆ ಹೋಗೋದಿಲ್ಲ, ಊಟ ಮಾಡ್ತಾ ಬೈತಾ ಇರ್ತೀರಿ, ಅಲ್ಲೇ ನೆನೆಸ್ತಾ ಇರ್ತೀರಿ. ಅದಕ್ಕೆ ಹೇಳಿದರು, ಒಬ್ಬ ವ್ಯಕ್ತಿಯನ್ನ ದ್ವೇಷದಿಂದ ನೆನೆದಷ್ಟು ಪ್ರೀತಿಯಿಂದ ಆಗಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು. ನಿಮ್ಮ ಪ್ರಾರಬ್ಧ ಕರ್ಮ ಹೋಗಬೇಕಾದರೆ ಪ್ರೀತಿಯಿಂದ ದೇವರನ್ನ ನೆನೆದರೆ ನೀವು ಕರ್ಮವೇ ಹೋಗಲ್ಲ, ದ್ವೇಷದ ನೆಪ ಮಾಡಿ ತೀವ್ರವಾಗಿ ನೆನೆದು ಬನ್ನಿ ಅಂತ ಟ್ರೀಟ್ಮೆಂಟ್ ಕೊಟ್ಟಿದ್ದು. ಏನು ದೈತ್ಯರಾಗಿ ಹುಟ್ಟಿ ಅಂತ ಶಾಪ ಅಲ್ಲ, ಅದು ಶಾಪದ ಹೆಸರಿಂದ ಅವರಿಗೆ ಕೊಟ್ಟ ವರ. ಅದಕ್ಕೆ ಸ್ವಾಮಿ ಹೊರಗೆ ಬಂದ ನೋಡಿ, ಸ್ವಾಮಿ ಹೊರಗೆ ಬರ್ತಾನೆ, ಏನ್ ಜಗಳಾಟ ಅಂತ ಕೇಳ್ತಾನೆ. ಇಲ್ಲ ಸ್ವಾಮಿ, ಇವರು ಹೀಗೆ ಮಾಡಿದ್ದಾರೆ, ಶಾಪ ಕೊಟ್ಟಿವೆ ಅಂತ. ದೇವ ಅಂತಾನೆ, ಒಳ್ಳೆ ಕೆಲಸ ಮಾಡಿದ್ದೀರಿ, ನೀವು ಹೋಗ್ರಿ ಅಂತ. ಅಲ್ಲ ದೇವ್ರು ಏನ್ ಮಾಡ್ಬೇಕದು, ಶಾಪ ತೆಗೆದು ಹೋಗ್ಲಿ ಬಿಡಿ, ನನ್ನ ಬಾಗಿಲು ಕಾಯ್ತಾ ಇದ್ದಾರೆ, ಏನ್ ಅಂದುಕೋಬೇಡಿ ಅಂತ. ಏನೋ ಅಡ್ಜಸ್ಟ್ ಮಾಡಬೇಕೋ ಇಲ್ಲೋ ದೇವರು. ಆತನು ಒಪ್ಪಿದ. ಸೀಕ್ರೆಟ್ ಏನು ಅಂತ ಕೇಳಿದ್ರು ಭಾಗವತ ಹೇಳೋರನ್ನ. ಐಕೂರಾಚಾರ್ಯ ಹೇಳ್ತಾರೆ, ಆ ಸನಕಸನಂದನಾದಿಗಳನ್ನ ಕರೆಸಿ ಶಾಪ ಕೊಡಿಸಿದ್ದೇ ಒಳಗಿದ್ದಾತ. ಯಾಕೆ? ಇವ್ರದ್ದು ಪ್ರಾರಬ್ಧ ಕರ್ಮ ಕೂತಿದೆ, ಸ್ವಲ್ಪ ಕಳ್ಕೊಂಡು ಬರಲಿ ಅಂತ ಹೇಳಿ ಆ ಎಲ್ಲ ಋಷಿಮುನಿಗಳನ್ನ ಪ್ರೇರಣೆ ಮಾಡಿ ಕರೆಸಿ ಇವರಿಗೆ ಶಾಪ ಕೊಡಿಸಿ ಹೋಗಿ ಬನ್ರಪ್ಪ ಅಂತ ಕಳಿಸಿದ್ದೆ ಈ ಮಹಾತ್ಮ. ಸೈಲೆಂಟ್ ಆಗಿರ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ ನೋಡಿ. ಒಳಗೆ ಕೂತಿದ್ದ ದ್ವಾರಕೆಯಲ್ಲಿ. ಹೌದಾ? ತನ್ನ ಪಾಡಿಗೆ ತಾನಿದ್ದ, ಸುಮ್ಮನೆ ಆದನ? ಎಲ್ಲ ಋಷಿಮುನಿಗಳ ಕರೆದ, ಸ್ವಲ್ಪ ನಮ್ಮವ್ರಿಗೆ ಶಾಪ ಹಾಕಿ ಹೋಗಿ ಅಂತ ಹೇಳಿದ. ಅದಕ್ಕಾಗಿ ಎಲ್ಲರೂ ಕಟ್ಟ ಬಂದ್ರು, ಎಷ್ಟು ಜನ ಬಂದ್ರು. ಪಾಪ ಅವ್ರ ಪಾಡಿಗಿದ್ರೆ ಇವರು ದುರ್ಬುದ್ಧಿ ಕೊಟ್ಟ, ಸಾಂಬನಿಗೆ ಶ್ರೀವೇಷ ಹಾಕಿಸಿದ, ಶಾಪ ಕೊಡಿಸಿದನಲ್ಲ. ಅಲ್ಲಿ ಹೇಳ್ತಾರೆ, ಅವ್ರು ಶಾಪ ಕೊಟ್ಟದ್ದು ಯಾರಿಗೆ? ಕೃಷ್ಣನ ಮಕ್ಕಳು ಮೊಮ್ಮಕ್ಕಳಿಗೆ. ಯಾರಿಗಾದ್ರೂ ಧೈರ್ಯ ಇರುತ್ತಾ ಕೃಷ್ಣನ ಮಕ್ಕಳಿಗೆ ಶಾಪ ಕೊಡಬೇಕಾದರೆ? ಹೌದಲ್ರಿ, ನಾರ್ಮಲ್ ಆಗಿ ಯಾರೋ VIP ಅಂತಿದ್ರೆ ಅವರ ಮಕ್ಕಳು ಚೂರು ತಪ್ಪು ಮಾಡಿದರೂ ಕೂಡ ಇರಲಿ ಬಿಡಿ ಅಂತ ಹೋಗ್ತಾರೆ. ಹೌದಾ? ಅಂತಹದ್ದು ದೇವರ ಮಕ್ಕಳು ಚೂರು ತಪ್ಪು ಮಾಡಿದ್ರು. ಏನು ಏನ್ರಿ ಈ ಹುಡುಗಿಗೆ ಯಾವ ಕೂಸು ಹುಟ್ಟುತ್ತೋ ಅಂತ ಕೇಳಿದ್ರಪ್ಪ, ಅದಕ್ಕೆ ಇರ್ಲಿ ಬಿಡಂತ ಹೋಗ್ಬೇಕಾ, ಇಂಥ ಶಾಪ ಕೊಡಬೇಕಾ? ಅವಾಗಂದ್ರು, ನಾವು ದೇವರ ಸೇವಾ ಮಾಡ್ಲಿಕ್ಕೆ ಬಂದಿದ್ದೀವಿ, ನಮ್ಮನ್ನ ಕರೆದದೇ ಶಾಪ ಕೊಡ್ಲಿಕ್ಕೆ. ಯಾಕ್ರಿ ಅಂದ್ರೆ, ಇವರು ಬೇಗ ಹೋಗಲ್ಲ, ಇನ್ನೊಬ್ಬರಿಂದ ಸಾವು ಬರಲ್ಲ ಇವರಿಗೆ, ನಾವೇ ಶಾಪ ಕೊಟ್ಟು ಅವರೇ ಬಡ್ಕೊಂಡು ಹೋಗುವಂತೆ ಮಾಡಬೇಕು ಅಂತ ದೇವರೇ ನಮಗೆ ಹೇಳಿದ್ದು. ಒಳಕೂತು ಸ್ವಾಮಿ ಏನೇನು ಮಾಡುತ್ತಿರ್ತಾನೋ ಅದೇ ಭಾಗವತದ ರಹಸ್ಯ ತತ್ವಗಳು ಅಂದ್ರು. ನಾವೇನಂತೀವಿ, ಈ ಸುಮ್ಮನೆ ಹುಡುಗರು ಕೂತಿರಬಾರ್ದ, ಈ ಹುಡುಗನಿಗೆ ಶ್ರೀವೇಷ ಹಾಕಬೇಕು, ಈ ಕೇಳಿದ್ದಕ್ಕೆ ಆಯ್ತು ನೋಡಿ ಅಂತ ನಮ್ದೆಲ್ಲ ವ್ಯಾಖ್ಯಾನಗಳು. ಅದಕ್ಕೆ ಒಬ್ಬನೇ ಮಾಡುತ್ತಾನೆ ಎಲ್ಲ ಕೆಲಸ, ಒನ್ ಮ್ಯಾನ್ ಶೋ, ಅದೇ ಭಾಗವತ, ಇನ್ನೇನಿಲ್ಲ. ಎಲ್ಲರ ಒಬ್ಬನಲ್ಲಿ ನಿಂದಾಡುವನು, ಬೇರೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದೈವನಿವ. ದಾಸರನ್ನ ಕೇಳಿದ್ವಿ, ಸ್ವಾಮಿ ಇದೆಲ್ಲ ಹೇಳ್ತಾ ಇದ್ದೀರಿ, ಎಲ್ಲಿ ಸಿಕ್ತಿದ್ವು? ಭಾಗವತವಯ್ಯ, ಭಾಗವತದ ನೋಡೇ ಹೇಳ್ತಾ ಇದ್ದೀನಿ, ಒಬ್ಬನೇ ಎಲ್ಲರಲ್ಲಿ ಮಾಡಿದ್ದೇ ಹರಿಕಥಾಮೃತ ಸಾರದಲ್ಲಿ ಹೇಳಿದರು. ಸರಿ, ನಂತರ ವಿಶೇಷವಾಗಿ ಸಪ್ತಮ ಸ್ಕಂದದಲ್ಲಿ ಬರತಕ್ಕಂಥ ಪ್ರಧಾನ ಭಾಗವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅಯ್ಯ, ಅವರೇ ಕಳಗೆ ಬಂದಿರತಕ್ಕಂಥ ಶಿಶುಪಾಲ ದಂತವಕ್ರರು, ಅವರೇ ಹಿರಣ್ಯಾಕ್ಷ ಹಿರಣ್ಯಕಶಿಪು, ತಮ್ಮನನ್ನ ಕೊಂದದ್ದಕ್ಕೆ ಹರಿಯ ಮೇಲೆ ದ್ವೇಷದಿಂದ ತನ್ನವರಿಗೆಲ್ಲ ಹೇಳಿ, ನೀವೆಲ್ಲ ವೇದಗಳನ್ನ ಯಜ್ಞಗಳನ್ನ ಗೋವುಗಳನ್ನ ಎಲ್ಲ ಧ್ವಂಸ ಮಾಡಿ ಅಂತ ಹೇಳಿದ ಹಿರಣ್ಯಕಶಿಪು, ತಾಯಿ ತಮ್ಮನ ಹೆಂಡತಿ ಎಲ್ಲರೂ ಅಳತಾ ಇದ್ದಾರೆ, ಅಳಬೇಡಿ ಅಳಬೇಡಿ ಅಂತ ಹೇಳಿದ ಅಲ್ಲವೇ ಅವ್ರು, ನಾವು ಅಳ್ತೇ ಅಳ್ತೀವಿ ಅಂದ್ರು ಅವರು. ಇಷ್ಟೇ ಅಲ್ಲಿ ಸಂವಾದ, ಅಳಬಾರದು ಅಳಬೇಕು, ಅಳಬಾರದು ಅಳಬೇಕು. ಅವರಂದ್ರು, ನಾವು ಅಳ್ತೀವಿ, ನಿಂಗೇನು, ಅಳಬೇಡಿ ಅಮ್ಮ, ಅಲ್ಲ ಬಿಟ್ಟೋದ ಅದಕ್ಕೆ ಅಳುತ್ತೀವಿ, ಅಲ್ಲ ಬಿಟ್ಟು ಹೋಗೋದು ಮೊದಲೇ ನಿಶ್ಚಯ ಆಗಿದೆ, ನಾವು ಹುಟ್ಟೋ ಕಾಲಕ್ಕೆ ಎಲ್ಲರೂ ಬಿಟ್ಟೋಗ್ತೀವಿ ಅಂತಾನೆ ದೇವ್ರು ಹುಟ್ಟಿಸಿದ್ದು, ಮತ್ತೆ ಬಿಟ್ಟೋದಕ್ಕೆ ಯಾಕೆ ಅಳತೀರಾ? ಅಲ್ಲ, ಅವನು ಸತ್ತೇ ಹೋದ ಅದಕ್ಕೆ ಅಳತೀವಿ, ಅವನು ಸತ್ತಿಲ್ಲ, ಇದ್ದೇ ಇದ್ದಾನೆ, ಅವನಲ್ಲಿ ಜೀವನಿಗೆ ಸಾವೇ ಇಲ್ಲ, ಕಾಣಿಸಿದ್ರೆ ಹೆದರ್ಕೊಳ್ತೀರಾ, ಆದ್ದರಿಂದ ಅವನು ಬರ್ತಾ ಇಲ್ಲ ಎದುರಿಗೆ. ಯಾರಾದರೂ ಸತ್ತ ಮೇಲೆ ಮನೆಯಲ್ಲಿ ಪಾಪ ಎಲ್ಲ ಅಳತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಸತ್ತ ವ್ಯಕ್ತಿ ಎದುರಿಗೆ ನಿಂತರೆ ಅಲ್ವೇ ಓಡಿ ಹೋಗಲವೇ ಎಲ್ಲರೂ? ಅಲ್ಲ, ಒಂದು ವೇಳೆ ಆ ಸತ್ತ ವ್ಯಕ್ತಿ, ಇಫ್ ಇಟ್ ಆಲ್, ನಾನು ಹೇಳೋದಿಷ್ಟೇ, ಆ ಸತ್ತ ವ್ಯಕ್ತಿ ನಿಮ್ಮ ಮುಂದೆ ಬಂದು, ನಾನು ದೇವ್ರನ್ನ ಕೇಳ್ಕೊಂಡು ಬಂದಿದ್ದೇನೆ, ನಾನು ಮೇಲಕ್ಕೆ ಹೋಗಲ್ಲ, ಮನೆಯಾಗೆ ಇರ್ತೇನೆ ಅಂದರೆ, ನೀವು ಸರಿ ಇಲ್ಲೇ ಇರಪ್ಪ, ಊಟಕ್ಕೆ ಹಾಕ್ತೀವಿ ಅಂತ ಹೇಳ್ತೀರಾ? ದಯವಿಟ್ಟು ಹೋಗಿ ಬಾ ಅಂತ ಹೇಳ್ತೀರಿ, ಹೌದಲ್ವೇ? ಇಲ್ಲಿ ಕೂತ್ರೆ ಕಾಟ ಕೊಡ್ತೀಯ, ನಿಂಗೆ ಹೊತ್ತೊತ್ತಿಗೆ ಊಟಕ್ಕೆ ಹಾಕಬೇಕು, ನಿಂಗೆ ಸೇರಲ್ಲ, ಸರಿಯಲ್ಲ, ಬರಲ್ಲ, ನಮಗೆಲ್ಲ ಉಪದ್ರವ ಕೊಡ್ತೀಯ, ಏನೋ ಈ ಜನ್ಮದಲ್ಲಿ ಸೇರಿದ್ದೀವಿ, ದಯವಿಟ್ಟು ಹೋಗಿ ಬಾ ಅಂತ ಹೇಳ್ತೀವಿ. ಹೌದು ತಾನೇ, ಯಾಕೆ ಅಳುತ್ತೀರಾ ಈ ಭಾಗ್ಯಕ್ಕೆ? ಅದರಲ್ಲಿ ಹೇಳುತ್ತಾರೆ, ಇವರನ್ನ ನಾವು ಯುದ್ಧಕ್ಕೆ ಬಿಟ್ಟಿವಿ, ಅದಕ್ಕೆ ಸತ್ತ. ಅದಕ್ಕೆ ಅಂದ್ರು, ದೇವ ಕೊಲ್ಲುವವ ನೀವು ಕಾಡಲ್ಲಿ ಇಟ್ಟರು ಚೆನ್ನಾಗಿರ್ತಾನೆ, ಮನೆಯಲ್ಲಿ ಬಚ್ಚಿಟ್ಟರು ಸತ್ತು ಹೋಗ್ತಾನೆ, ಗೃಹೇಪಿ ಗುಪ್ತೋಸ್ಯ ಹತೋನ ಜೀವತಿ ಹೇಳ್ತಾರೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ, ಯಾವನಾದರೆ ನಮ್ಮನ್ನ ಗರ್ಭದಲ್ಲಿ ರಕ್ಷಣೆ ಮಾಡಿದ್ದಾನೋ ಅವನೇ ಹೊರಗೂ ರಕ್ಷಣೆ ಮಾಡುತ್ತಾನೆ. ನಮ್ಮ ವಸ್ತುವಾಗಿದ್ದರೆ ದೇವರದನ್ನು ರಕ್ಷಣೆ ಮಾಡಬೇಕು ಅಂತಿದ್ರೆ, ಪತಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ, ಸ್ವಾಮಿ ರಕ್ಷಣೆ ಮಾಡಿದ್ದು ಹಾದಿಯಲ್ಲಾದರೂ ಚೆನ್ನಾಗಿರುತ್ತೆ, ನಮ್ಮದಲ್ಲವ, ಮನೆಯಲ್ಲಿಟ್ಟರೂ ನಮಗೆ ಸಿಗಲ್ಲಯ್ಯ, ಆದ್ದರಿಂದ ದೇವರೇ ಇವನನ್ನ ಕೊಂದದ್ದು. ಕೊನೆಗೆ ತತ್ವಜ್ಞಾನದ ಉಪದೇಶ ಆಯಿತು. ತಾಯಿಗೆ ಅದ್ಭುತವಾದ ಭಗವಂತನ ಚಿಂತನೆ ಬಂದು ಭಗವಂತನಲ್ಲಿ ಮನಸ್ಸಿಟ್ಲು. ಪುತ್ರ ಶೋಕಂ ಕ್ಷಣತ್ಯಕ್ತ್ವ, ಕ್ಷಣದಲ್ಲಿ ಬಿಟ್ಲಂತೆ ಅಂತ ಹಿರಣ್ಯಕಶಿಪು ತಪಸ್ಸಿಗೆ ಹೊರಟ. ಸಾವಿಗೆ ಹೆದರಿದ, ಸಾವನ್ನ ಕಳ್ಕೊಳ್ಳಿಕ್ಕೆ ತಪಸ್ಸನ್ನು ಮಾಡಿದ, ಬ್ರಹ್ಮದೇವರನ್ನ ಕೇಳಿದ, ಸಾವೇ ಬೇಡ ಅಂದರೆ ವರ ಕೊಡಲ್ಲ ಅವರು, ಅದಕ್ಕೆ ಹಾಗೆ ಬೇಡ ಹೀಗೆ ಬೇಡ ಅಂತೆಲ್ಲ ಕೇಳಿದ. ಹೊರಗೂ ಬೇಡ, ಹೊರಗೂ ಬೇಡ, ಮೇಲೂ ಬೇಡ, ಕಳಗೂ ಬೇಡ, ರಾತ್ರಿ ಬೇಡ, ಹಗಲೂ ಬೇಡ, ಸಂಜೆ ಬೇಡ ಅಂತ ಕೇಳಿಲ್ಲ ಅಲ್ವಾ? ಸಂಜೆ ಅವನಿಗೆ ನೆನಪಿಲ್ಲ, ಪಾಪ ಸ್ವಾಮಿ ತೆಗೆದುಬಿಟ್ಟ, ಅವನು ಸಂಧ್ಯಾನ ಮಾಡ್ತಿದ್ದ. ಹಿರಣ್ಯಕಶಿಪು ಅಂದರೆ ದೈತ್ಯ ಅಂದಷ್ಟು ಮಾತ್ರಕ್ಕೆ ಏನು ಮಾಡದೇ ಇರುವವ ಅಂತ ತಿಳ್ಕೋಬೇಡಿ, ನಿಜವಾಗಿ ದೈತ್ಯರು ಅಂದ್ರೆ ಏನು ಗೊತ್ತಾ, ಸಕಾಲಕ್ಕೆ ಸಂಧ್ಯಾ ವಂದನೆ ಮಾಡ್ತಾರೆ. ಅದಕ್ಕೆ ಅಮೃತ ಕುಡಿಯಲಿಕ್ಕೆ ಕೂಡಬೇಕಾದರೆ ದೇವತೆಗಳೆಲ್ಲ ಮಂಗಳ ಸ್ನಾನ ಮಾಡಿಕೊಂಡು ಪುಣ್ಯಾಹ ವಾಚನ ಮಾಡಿಕೊಂಡು ಜಪಗಳು ಮಾಡಿ ಕೂತರೆ ದರ್ಭೆಗಳ ಮೇಲೆ. ದೈತ್ಯರು ಸ್ನಾನ ಮಾಡದೆ ಕೂತಿಲ್ಲ, ಅವರು ಮಂಗಳ ಸ್ನಾನ ಮಾಡಿಕೊಂಡು ಜಪಗಳು ಮಾಡಿ ಕೂತರವರು. ಅವರಿಗೂ ಅಸ್ತ್ರ ಪ್ರಯೋಗ ಗೊತ್ತು, ಅವರಿಗೆ ಮಾಯೆಗಳು ಗೊತ್ತು, ಅವರಿಗೂ ಮಂತ್ರಗಳು ಗೊತ್ತು. ಅದಕ್ಕೆ ತಪಸ್ಸುಗಳು ಮಾಡಿದ್ರವರು. ತಪಸ್ಸು ಅಂದ್ರೆ ಸ್ನಾನ ಮಾಡದೇ ಮಾಡಿದ್ನ ಹಿರಣ್ಯಕಶಿಪು, ಸಂಧ್ಯಾ ವಂದನೆ ಮಾಡದೆ ಮಾಡಿದ್ನ, ಎಲ್ಲವೂ ಮಾಡಿದ್ದ. ಆದರೆ ಸಂಧ್ಯಾಕಾಲ ಮರ್ತೋಗಿದ್ದ. ಕೊನೆಗೆ ಎಲ್ಲ ವರ ಕೊಟ್ರು, ಸೊಕ್ಕು ಬಂತು, ಎಲ್ಲರಿಗೆ ತೊಂದರೆ ಕೊಟ್ಟ. ನಂತರ ಮಗನಾದ ಹಿರಣ್ಯಕಶಿಪುವನ್ನ ಶಾಲೆಗೆ ಬಿಟ್ಟರೆ ಅಲ್ಲಿ ಮೂರೇ ಪಾಠ. ಯಾವುದು? ಧರ್ಮ, ಅರ್ಥ, ಕಾಮ. ಮೂರದ್ದೇ ಪಾಠ, ತ್ರಿವರ್ಗ ಪಾಠ ಹೇಳುತ್ತಾ ಇದ್ದರೆ ಪ್ರಹ್ಲಾದರಾದರಿಗೆ ಹಿಡಿಸಿಲ್ಲಂತೆ. ಶುಶ್ರುವೇ ನ ಪಪಾಠ ಅಂದ್ರು, ಅಂದ್ರೆ ಕೇಳಿದ್ರಂತೆ ತಲೆಗೆ ತಂದುಕೊಂಡಿಲ್ಲ ಆ ಹೇಳುವ ಪಾಠವನ್ನ ಅಂದ್ರು. ಪ್ರಾಯಶಃ ನಾವು ಭಾಗವತ ಕೇಳಿದ್ದೀರಾ ಅಂದ್ರೆ ಉತ್ತರ ಕೊಡೋದು, ತುಂಬ ಸಲ ಕೇಳಿಬಿಟ್ಟಿವಿ, ಅರ್ಥ ಆಗಿಲ್ವ? ಕೇಳಿ ಬಿಟ್ಟಿವಿ. ಪ್ರಹ್ಲಾದರಾದರು ಕೇಳಿ ಬಿಟ್ರವರು. ನಾವೊಂದು ಯಾಕ್ರಿ ಕೇಳಿಬಿಡ್ತೀರಿ, ಅದು ಪ್ರಹ್ಲಾದರಾದ್ರ ಸಂಪ್ರದಾಯ ಹೇಳ್ಕೊಟ್ರವರು. ಅವರು ಕೂಡ ಏನು ಶಾಲೆಗೆ ಹೋದವರು ಕೇಳಿದ್ರು ಬಿಟ್ರು, ಅದಕ್ಕೆ ನಾವು ಪುರಾಣ ಕೇಳ್ತೀವಿ ಬಿಡ್ತೀವಿ. ಇಲ್ಲ, ನೀವೆಲ್ಲ ಹಾಗಲ್ಲ, ತಮಾಷೆಗೆ ಹೇಳಿದೆ. ಸಾಮಾನ್ಯವಾಗಿ ನಮ್ಮ ಶಬ್ದ ಪ್ರಯೋಗ ಆಗಲ್ವಾ, ಕೇಳೋದು ಬಿಡೋದು. ಅಲ್ಲ, ನಾನು ಹೇಳೋದು ಸರಿಯಲ್ಲ ಅಂತೀರಾ? ಯಾಕೆ? ಕೇಳಿದ್ದೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಮನೆಗೆ ಹೋಗಿ ಅಭ್ಯಾಸ ಮಾಡಿ ಮಾರನೇ ದಿನಕ್ಕೆ ಬರೋದು ನಮ್ಮಲ್ಲಿ ಸಂಪ್ರದಾಯ ಇದೆಯಾ? ಅಲ್ಲ, ಗೊತ್ತಿಲ್ಲ, ಕೇಳಿದೆ. ನೀವೇನ್ ಮಾಡ್ತಿರೋ, ನಾ ಸುಮ್ಮನೆ ಕಾಮೆಂಟ್ ಮಾಡಿ ನಿಮ್ಮಿಂದ ಬಯಸ್ಕೊಳ್ಳೋದು ನಂಗೆ ಯಾಕೆ? ನೀವೆಲ್ಲ ಪುರಾಣ ಕೇಳಿದ ಕೂಡಲೇ ಅದೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಮನೆಗೆ ಹೋಗಿ ವಿಮರ್ಶೆ ಮಾಡಿ ಅದನ್ನೆಲ್ಲ ಚಿಂತನೆ ಮಾಡಿ ಅನುಷ್ಠಾನ ಕೆಟ್ಟು ಮಾರನೇ ದಿನಕ್ಕೆ ಬಂದು ಮತ್ತು ಅನುಷ್ಠಾನ ಮಾಡುವಂತಹ ಜ್ಞಾನಿಗಳಾಗಿದ್ರೆ ನಾನು ಸುಮ್ಮನೆ ನಿಮ್ಗೆ ಎಲ್ಲ ತೊಂದರೆ ಕೊಟ್ಟರೆ ಏನಾಗುತ್ತೆ? ಸಾಮಾನ್ಯವಾಗಿ ನೋಡಿದ್ದೇನು, ಪುರಾಣದಲ್ಲಿ ಕೇಳಿದ್ದು ಅಲ್ಲೇ ತ್ಯಾಗ. ಅಲ್ಲೇನ್ರಿ ಕೇಳಿದ್ದೆ ನಾನು? ಕೇಳಿ ಬಿಡೋರು ಅಭ್ಯಾಸ ಆಗಿದೆ ನಮಗೆ. ಯಾರು ಮನೆವರೆಗೂ ಹೊತ್ತುಕೊಂಡು ಹೋಗೋರು ಬಹಳ ಕಡಿಮೆ. 1, 2, 3, 4 ಹೌದು. ಅದನ್ನೇ ಪ್ರಹ್ಲಾದರಾದರು ವಿಶೇಷ ಅಂದ್ರೆ ಹಾಗಲ್ಲ. ಪ್ರಹ್ಲಾದರಾದರಿಗೆ ಮೊದಲೇ ಅದ್ಭುತ ತತ್ವಜ್ಞಾನ. ಒಂದಲ್ಲ, ಎರಡಲ್ಲ, 36,000 ವರ್ಷಗಳ ಕಾಲ ಗುರುಗಳಿಂದ ಪಾಠ ಕೇಳಿದ ಅದ್ಭುತ ವ್ಯಕ್ತಿ ನಮ್ಮ ಪ್ರಹ್ಲಾದರಾದರು. ಆ ರೀತಿಯಾಗಿ ಪ್ರಹ್ಲಾದರಾದರು ಶಾಲೆಗೆ ಬಂದರು, ಅಲ್ಲಿ ಹೇಳಿದ್ದನ್ನೇ ಹೇಳಬೇಕು ಅಂತ ಗುರುಗಳು ಕರ್ಕೊಂಡು ಬಂದರೆ ಅಪ್ಪ ಕೇಳಿದರೆ 2 ಸಲ ಕರ್ಕೊಂಡು ಬಂದು 1 ಸಲ ಕೇಳಿದಾಗ ಹೇಳಿದ್ರು, ಈ ಮನೆ ಹಾಳು ಮಾಡುತ್ತೆ ನಮ್ಮನ್ನ, ಅದು ಬಿಟ್ಟು ಕಾಡಿಗೆ ಹೋಗಿ ದೇವರ ಪಾದ ಹಿಡಿಯೋದು ಒಳ್ಳೇದು ಅಂದ್ರು. ಸಿಟ್ಟು ಬಂದಿಲ್ಲ ಅಂದ್ರೆ ಅಲ್ಲಿ ತುಂಬಾ ಅರ್ಥಗಳಿವೆ. ಮನೆಯೇ ಯಾವುದು ಬಂಧಕವಲ್ಲ, ಅಂಧಕೂಪ ಅಲ್ಲ, ನಮ್ಮ ದುರಭಿಮಾನವೇ ಬಂಧನ. ಅದನ್ನ ಬಿಟ್ಟು ದೇವರ ಪಾದ ಹಿಡಿಯಬೇಕು ಅಂದಾಗ ನಕ್ಕು ಕಳಿಸಿದರೆ ಪುನಃ ಕರಕೊಂಡು ಬಂದರೆ ಶ್ರವಣಂ ಕೀರ್ತನಂ ವಿಷ್ಣೋಹೋ ಅಂತ ಪುನಃ 9 ಲಕ್ಷಣಗಳಿಂದ ಕೂಡಿದ ಭಕ್ತಿ ಯಾವ ಅಧ್ಯಯನದಿಂದ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ ಅಂದಾಗ ಸಿಟ್ಟಿನಿಂದ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿ ಕೊಲ್ಲಲಿಕ್ಕಾಗದೆ ಪುನಃ ಪ್ರಹ್ಲಾದರನ್ನ ಗುರುಕುಲಕ್ಕೆ ಕಳಿಸಿಕೊಟ್ಟು ಕಟ್ಟಿ ಹಾಕಿದಾಗ ಮಕ್ಕಳಿಗೆಲ್ಲ ಉಪದೇಶ ಕೊಟ್ಟದ್ದು. ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಅಯ್ಯ, ಚಿಕ್ಕ ಹುಡುಗರಾಗಿದ್ದಾಗಲೇ ಎಲ್ಲ ಸಾಧನೆ ಮಾಡಿಕೊಳ್ಳಿ, ರಿಟೈರ್ ಆದ್ಮೇಲೆ ಆಗಲ್ಲ ಅಂತ ಹೇಳಿದ್ದೆ ಪ್ರಹ್ಲಾದರಾದರು ಓದ್ತಾನೆ. ನಾವು ಶುರು ಮಾಡೋದೇ ಆಫ್ಟರ್ ರಿಟೈರ್ಮೆಂಟ್. ಯಾಕೆ ತುಂಬಾ, ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೇನೆ? ಭಾಗವತದಲ್ಲಿ ಹೀಗಲ್ಲಿ ಯಾಕೆ ಹೇಳ್ತೀರಿ ಅಂದರೆ ನಾನು ಮಿಕ್ಕದ್ದು ಹೇಳಲ್ಲ, ಇದು ಹೇಳ್ತೇನೆ. ಯಾಕೆ? ಮನೆಯಲ್ಲಿ ಮಕ್ಕಳು ಯಾರಾದರೂ ಚೂರು ಹೊತ್ತು ದೇವರ ಹತ್ರ ಕೂತರೆ ನಮ್ಮಲ್ಲಿ ತಂದೆ ತಾಯಿಯಂದರು ಈಗಲೂ ಇದ್ದಾರೆ, ಸಾಕು. ಮಕ್ಕಳಾಗಿ ಮಕ್ಕಳ ರೀತಿ ಇಲ್ಲದೆ ಒಂದು ಬರಬೇಕು, ನಮಸ್ಕಾರ ಸ್ಯಾಲ್ಯೂಟ್ ಮಾಡಿ ಹೋಗ್ತಾ ಇರಬೇಕು, ಓದ್ತಾ ಇರಬೇಕು, ಉದ್ಯೋಗ ಪಡೀಬೇಕು, ಇದೆಲ್ಲ ಮೂಲೆ ಕೂತು ಮಾಡೋದೆಲ್ಲ ರಿಟೈರ್ಮೆಂಟ್ ಆದ ಮೇಲೆ ಅಂತ ಉಪದೇಶ ಕೊಡುವ ಮಹಾತ್ಮರು ನಮ್ಮಲ್ಲಿ ಇನ್ನೂ ಉಳಿದಿದ್ದಾರೆ. ನಾವು ಚಿಕ್ಕ ಹುಡುಗರಿದ್ದಾಗ ಅಂಥ ಉಪದೇಶಗಳನ್ನ ಪಕ್ಕದವರು ಕೊಡೋದು ಕೇಳಿದ್ವಿ, ಈಗಲೂ ಇದ್ದಾರೆ. ಅಂಥ ಉಪದೇಶಗಳು ಪಡೆದಂತಹ ಮಕ್ಕಳು ನನ್ನ ಹತ್ರ ಬಂದು ಅಳೋದು ನಾನು ನೋಡ್ತಾ ಇದ್ದೇನೆ. ಮನೆಯಲ್ಲಿ ಕೂಡ್ಲಿಕ್ಕೆ ನಮ್ಮ ಅಪ್ಪ ಬಿಡಲ್ಲ, ಅಮ್ಮ ಬಿಡಲ್ಲ, ಜಪ ಮಾಡ್ಲಿಕ್ಕೆ ಬಿಡಲ್ಲ, ಓದು ಓದು ಅಂತಾರೆ. ನಾನು ಓದೋದೇನು ಬಿಡ್ತಾ ಇಲ್ಲ, ದೇವರ ಹತ್ರ ಕೂಡಬಾರದಂತೆ ಅಂತ ಅಳುವ ಮಕ್ಕಳು ಇದ್ದಾರೆ. ಅದಕ್ಕೆ ಚೂರು ಹೇಳ್ತಾ ಇದ್ದೇನೆ. ಗಯಾದಲ್ಲಿ ಶ್ರಾದ್ದ ಮಾಡುತ್ತಾ ಇದ್ರು ಎಲ್ಲರೂ ಸೇರಿಕೊಂಡು. ಆ ಶ್ರಾದ್ದ ಮಾಡುವಾಗ ಒಬ್ಬ ವ್ಯಕ್ತಿ, ಮಕ್ಕಳು ಬಂದು ಕೂತ್ರೆ ಮಕ್ಕಳಲ್ಲಿ ಕೊಡಬಾರ್ದು ಹೋಗ್ರಿ ಎಂದು. ಅವಾಗಲೇ ಗಯಾ ರಾಮಾಚಾರ್ಯ ಇದ್ರವರು, ಅವರೇ ಕೊಡ್ಬೇಕಾಗಿದ್ದು. ನೀವು ಶ್ರಾದ್ದ ಮಾಡೋದು ನೋಡಿದ್ರೆ ನಿಮ್ ಶ್ರಾದ್ದ ಅವ್ರು ಮಾಡ್ಬೇಕಲ್ಲ, ಆದ್ದರಿಂದ ಅವ್ರು ಕೂಡಬೇಕು ಮಕ್ಕಳು ಅಂತ. ಆ ರೀತಿಯಲ್ಲಿ ವಿಶೇಷವಾಗಿ ಪ್ರಹ್ಲಾದರಾದರು ಹೇಳಿದ್ದಕ್ಕೆ ಎಲ್ಲ ದೈತ್ಯ ಬಾಲಕರಿಗೆ ಜ್ಞಾನೋದಯ ಆಯಿತು. ಅಯ್ಯ ಪ್ರಹ್ಲಾದ, ನಿನಗೆಲ್ಲಿಂದ ಬಂತು? ನನ್ನ ತಾಯಿಯ ಹೊಟ್ಟೆಯಲ್ಲಿರುವಾಗ ನಾರದರ ಉಪದೇಶದಿಂದ ಬಂತು ಅಂತ ಎಲ್ಲವನ್ನ ತಿಳಿಸಿಕೊಟ್ಟಾಗ ಸಿಟ್ಟು ಬಂದು, ನಿನ್ನ ಕಾಯುವ ದೇವ ಎಲ್ಲಿದ್ದಾನೋ ಹೇಳೋ, ಈ ಕಂಬದಲ್ಲಿದ್ದಾನೇನು ಅಂತ ಕಂಬ ಬಡದಾಗ ಹೊರಗೆ ಬಂದು ಭೀಕರ ಶಬ್ದ ಮಾಡಿ ಹೊರಗೆ ಬಂದು, ಮಧ್ಯಾಹ್ನ ಬಂದವ ಸಂಜೆ ಪರ್ಯಂತ ಯುದ್ಧ ಮಾಡಿ ಬಗದು ಹಾಕಿ ಭಕ್ತನಿಗೆ ಅನುಗ್ರಹ ಮಾಡಿ, ಅಯ್ಯ ವರ ಕೇಳು ಪ್ರಹ್ಲಾದ ಅಂತ ಹೇಳಿದರೆ, ಸ್ವಾಮಿ ನಿನ್ನ ವರ ಕೇಳುವವ, ವ್ಯಾಪಾರಿ ಭಕ್ತನಲ್ಲ, ನನ್ನ ಮನಸ್ಸಿನಲ್ಲಿ ಏನಾದರೂ ಕಾಮನೆಗಳಿದ್ರೆ ತೆಗೆದು ಹಾಕು ಹರಿಯೇ ಅಂತ ಕೇಳಿದ. ನಮ್ಮ ಪ್ರಹ್ಲಾದ ರಾಜರಿಗೆ ನರಸಿಂಹ ಪೂರ್ಣ ಅನುಗ್ರಹ ಮಾಡಿದ. ಅವನೇ ತ್ರಿಪುರಾಸುರ ಸಂಹಾರಿ, ಅವನೇ ನಿಮ್ಮೆದುರಿಗಿರುವ ಕೃಷ್ಣ, ಪೂಜಾ ಮಾಡಿ ಅಂತ ನಾರದರು ಹೇಳಿದಾಗ ಧರ್ಮರಾಜ ಪೂಜಾ ಮಾಡಿದ್ದನ್ನ ಚೆನ್ನಾಗಿ ತಿಳಿಸಿಕೊಟ್ರು. ನಂತರ ಮೊಸಳೆ ಬಾಯಿಗೆ ಸಿಕ್ಕಿ ದೇವರನ್ನ ಕೂಗಿ ಕರೆದ ಆನೆಗೆ ಒಲಿದು ಓಡಿ ಬಂದ ಸ್ವಾಮಿ ಚಕ್ರದಿಂದ ನಕ್ರ ಕತ್ತರಿಸಿ ಆನೆಗೆ ಅನುಗ್ರಹ ಮಾಡಿದರೆ, ಆನೆ ಯಾರು ಅಂತ ಪ್ರಶ್ನೆ ಬಂದರೆ, ಭೃಗು ಋಷಿಗಳ ಅಪರೂಪದ ಶಿಷ್ಯ ಇಂದ್ರದ್ಯುಮ್ನ ಮಹಾರಾಜ ಪ್ರಾರಬ್ಧ ಕರ್ಮಾನುಸಾರ ಅಗಸ್ತ್ಯರಿಂದ ಶಾಪಕ್ಕೆ ತುತ್ತಾಗಿ ಹೀಗೆ ಬಂದ ಅಂತ ತಿಳಿಸಿಕೊಟ್ರು. ನಂತರ ದೇವ ದೈತ್ಯರ ಸಂಗ್ರಾಮ, ಅಲ್ಲೂ ನೋಡಿ ಗುರುಗಳ ಅಪಮಾನ ಪರಾಜಯಕ್ಕೆ ಕಾರಣ. ದೂರ್ವಾಸರಿಗೆ ಅಪಮಾನ ಮಾಡಿದ ಇಂದ್ರಾದಿ ದೇವತೆಗಳಿಗೆ ಅಪಮಾನ ಕಾದಿದ್ದರೆ ಸಂಪತ್ತೆಲ್ಲವೂ ನಾಶ ಆದರೆ ಪಡ್ಕೊಳ್ಳಿಕ್ಕೆ ಕ್ಷೀರ ಸಾಗರ ಮಥನ ಮಾಡಿ ಅಂತ ಹೇಳಿದಾಗ, ದೈತ್ಯರಿಂದ ವಿಶೇಷ ಸಂಧಿ ಮಾಡಿಕೊಂಡು ಮಥನ ಮಾಡಲಿಕ್ಕೆ ಹೋಗಿ ಮಂಧರ ಪರ್ವತ ತರಲಾರದೆ ಒದ್ದಾಡಿದರೆ ದೇವ ಒಂದೇ ಕೈಲಿ ಗರುಡನ ಮೇಲಿಟ್ಟು ತರಿಸಿ ಸಮುದ್ರಕ್ಕೆ ಹಾಕಿಸಿ ಮುಳುಗತಾ ಇರುವಾಗ ತಾನೇ ಬೆನ್ನಲ್ಲಿ ಹೊತ್ತು ಮೇಲೆ ಒತ್ತಿ ಎಲ್ಲರೊಳಗೆ ಸೇರಿ ತಾನೇ ಕಡಿಸಿ ಅಮೃತ ತರಿಸಿ ತಾನೇ ದೇವತೆಗಳಿಗೆ ಬಡಿಸಿ ಅವರಿಂದ ದೈತ್ಯರನ್ನ ಬಡಿಸಿ ತಾನೇ ಪ್ರತ್ಯಕ್ಷನಾದ, ಸ್ವಾಮಿ ಅನುಗ್ರಹ ಮಾಡಿದ. ರುದ್ರದೇವರಿಗೆ ಕೇಳಿದ್ರು, ಸ್ವಾಮಿ ನಿನ್ನ ಒಂದು ಸಲ ಹೆಣ್ಣಿನ ರೂಪ ನೋಡಬೇಕೆಂತಿದೆಯ್ಯ ಅಂದಾಗ, ಸ್ವಾಮಿ ಅಂತಾನೆ, ನಿನಗೆ ಯಾಕೂ ಅದರ ತಂಟೆ, ಚಿಕ್ಕ ಹುಡುಗ ಮೊಮ್ಮಗ ನಿನಗೆ ಯಾಕೆ ಇಲ್ಲ, ನೋಡಿಸು ತುಂಬ ಚೆನ್ನಾಗಿದೆಯಂತೆ. ದೇವ ಅಂದ, ಸ್ವಲ್ಪ ಕಾಲ ಆಗಲಿ ನೋಡಿಸ್ತೇನೆ ಅಂತ. ಈತ ಮಹಾ ಕಿಲಾಡಿ, ಏನು ರುದ್ರದೇವರನ್ನ ಏನೋ ಸಪರೇಟ್ ಆಗಿ ವೈಕುಂಠದಲ್ಲಿ ಒಂದು ಕೋಣೆ ಕರೆದು ತೋರಿಸಿದ್ರೆ ಚೆನ್ನಾಗಿರ್ತಾಯ್ತಪ್ಪ. ಇಲ್ಲ, ಏನು ಮಾಡಿದ್ದು, ಪಕ್ಕದಲ್ಲಿ ಹೆಂಡತಿ ಮಕ್ಕಳು ಪರಿವಾರ ಇದ್ದಾಗ ಕಾಣಿಸಿದ, ಕಾಣಿಸಿ ಮನಸ್ಸು ಸೆಳೆದು ಬಿಟ್ಟ, ಎಲ್ಲರೂ ಇದ್ದ ಎಚ್ಚರ ಕಳಕೊಂಡು ಆತನ ಹಿಂದೆ ಓಡಿದ್ದೆ, ಕೊನೆಗೆ ಶಂಖಚಕ್ರಧಾರಿಯಾಗಿ ದರ್ಶನ ಕೊಟ್ಟ. ಅವಾಗ ಸ್ವಾಮಿ, ಹೀಗ್ ಮಾಡಿದ್ರೆ ಹೆಂಡತಿ ಎಲ್ಲ ಬಿಟ್ಟೋದ್ರೆ ಗತಿ ಏನಪ್ಪ, ಹೆಣ್ಣಿನ ಹಿಂದೆ ಓಡಿದ ಗಂಡ ಅಂತ ನನ್ನ ಬಿಟ್ಟರೆ ಗತಿ ಏನು ಅಂದ್ರೆ, ಹೇಳುತ್ತಾರೆ, ಇಂಥ ಹೆಣ್ಣಿನ ಹಿಂದೆ ಬಿದ್ದ ಗಂಡ ಅಂತ ನಿನಗೆ ಸಂಪೂರ್ಣ ಶರಣಾಗತಳಾಗ್ತಾಳೆ. ರುದ್ರದೇವರು ಎಂಥವರು, ಪರಮ ವಿರಕ್ತರು, ಅವರಿಗೆ ಮೋಹಿನಿ ಹಿಂದೆ ಬಿದ್ದದ್ದಕ್ಕೆ ಕೀರ್ತಿ ಬಂತು, ಅಪಕೀರ್ತಿ ಬರಲಿಲ್ಲ. ಈ ಹೆಣ್ಣಿಗೆ ಮಾತ್ರ ಅವರ ಮನಸ್ಸು ಕರಗಿತು, ಇನ್ಯಾವ ಹೆಣ್ಣನ್ನು ನೋಡಿ ಅವರ ಮನಸ್ಸು ಕರಗಲ್ಲ ಅಂತ ಭಾಗವತ ಪ್ರಿಂಟ್ ಹಾಕಿ ಹೇಳುತ್ತಾ ಇದೆ. ಆ ರೀತಿಯಲ್ಲಿ ಭಗವಂತನ ಅನುಗ್ರಹ ಪಡೆದ ದೇವತೆಗಳ ಪೆಟ್ಟು ತಿಂದ ಬಲಿಮಹಾರಾಜನ ಪ್ರಾಣತ್ಯಾಗ ಆದರೆ, ಬದುಕಿಸಿದ ಗುರುಗಳಿಗೆ ಸರ್ವಸ್ವವನ್ನ ಕೊಟ್ಟ ಶಿಷ್ಯನಿಗೆ ಒಳ್ಳೆ ವಿಶ್ವಜಿತ್ ಯಾಗ ಮಾಡಿಸಿ ಸ್ವರ್ಗ ಸಿಗುವಂತೆ ಮಾಡಿದರೆ, ಅದಿತಿ ದೇವಿಯ ಪ್ರಾರ್ಥನೆಗೆ ಪಯೋವ್ರತಕ್ಕೆ ಮೆಚ್ಚಿ ಚಿಕ್ಕ ವಟುವಾಗಿ ತಾನೇ ಬಂದು ಉಪನಯನ ಮಾಡಿಸಿಕೊಂಡು ಬಲಿಯ ಯಜ್ಞವಾಟಕ್ಕೆ ನಡೆದು ಮೂರು ಪಾದ ಭೂಮಿ ಬೇಡಿ ಎರಡಕ್ಕೆ ಎಲ್ಲ ಅಳದು ಒಂದಕ್ಕಿಲ್ಲ ಅಂತ ಕಟ್ಟಿ ಹಾಕಿದ ಸ್ವಾಮಿ ಸುತಲ ಲೋಕಕ್ಕೆ ಕೊಟ್ಟ. ಎಂಥದ್ದು ಗೊತ್ತಾ, ಸುತಲಂ ಸ್ವರ್ಗವೇ ಪ್ರಾರ್ಥ್ಯಂ ಅಂದ್ರು. ಸ್ವರ್ಗದಲ್ಲಿರುವವರು ಕೇಳ್ತಾರಂತೆ, ಸ್ವಾಮಿ ಒಂದು ಸಲ ಹೋಗಿ ಬರ್ತೀವಿ ಅಲ್ಲಿಗೆ, ಅಷ್ಟು ಚೆನ್ನಾಗಿರುತ್ತೆ ಅಂತ. ಅಂಥ ಸುತಲೋಕವನ್ನು ಕೊಟ್ಟು ತಾನೇ ಬಲಿಯ ಬಾಗಿಲು ಕಾಯ್ದ ಪ್ರಹ್ಲಾದನನ್ನ ಮುಂದಿಟ್ಟುಕೊಂಡು, ನಾನಲ್ಲಿ ಕಾಯ್ತಾ ಕೂತಿದ್ರೆ ನನಗೊಂದು ಯಾರಾದ್ರೂ ಒಬ್ರು ಜೊತೆಗಿರ್ಬೇಕಲ್ಲ, ಯಾರು ಬೇಕು ಅಂದ್ರೆ ಪ್ರಹ್ಲಾದ ಬೇಕು ಅಂತ ಸ್ವಾಮಿಯೇ ತನ್ನ ಮುಂದೆ ಇಟ್ಟುಕೊಂಡಂತ ಅಪರೂಪದ ವ್ಯಕ್ತಿ ನಮ್ಮ ಪ್ರಹ್ಲಾದರಾದರು. ಅಲ್ಲಿ ತುಂಬಾ ಸುಂದರವಾದ್ದು ಬಲಿಮಹಾರಾಜನ ಚರಿತ್ರೆಯಲ್ಲಿ ನಮಗೆ ಗೊತ್ತಾಗೋದೇನಯ್ಯ ಅಂದ್ರೆ ಹೇಳ್ತಾರೆ, ದೇವರ ಸ್ವತ್ತು, ದೇವರು ಕೊಟ್ಟದ್ದು, ದೇವರಿಗೆ ಕೊಡುವಾಗ ನಂದು ಅಂತ ಕೊಡಬೇಡಿ. ಅದು ಮಾಡಿದ್ದೇ ಬಲಿಮಹಾರಾಜ. ಕಟ್ಟಿ ಹಾಕ್ತಾನಲ್ಲ ಸ್ವಾಮಿ, ಅವಾಗ ಬ್ರಹ್ಮದೇವರು ಬರ್ತಾರೆ, ಸ್ವಾಮಿ ಎಲ್ಲ ಕೊಟ್ಟ ಅನುಗ್ರಹ ಮಾಡು. ಪ್ರಹ್ಲಾದರಾದರು ಬರ್ತಾರೆ, ನೀನೇ ಕೊಟ್ಟದ್ದು ಇಂದ್ರ ಪದವಿ, ನೀನೇ ತೆಗೆದೀಯ, ಕೊಟ್ಟದ್ದು ಒಳ್ಳೆದೆ ತೆಗೆದದ್ದು ಒಳ್ಳೆದೆ ಹೇಳಿದ್ರು. ಎಲ್ಲರೂ ಹೇಳ್ತಾನೆ ಇದ್ದಾರೆ. ಹೆಂಡತಿ ಬಂದು ಒಂದು ಮಾತು ಹೇಳಿದ್ದು, ನೀ ಕೊಟ್ಟದ್ದಯ್ಯ, ನಿನಗೆ ಕೊಟ್ಟ, ಕೊಡುವ ಕಾಲಕ್ಕೆ ನಂದು ಅಂತ ಕೊಟ್ಟ, ತಪ್ಪಾಯಿತು ದೇವ ಅಂದ, ಅದಕ್ಕೆ ಕಟ್ಟಿ ಹಾಕಿದೆ. ನನ್ನ ಸ್ವತ್ತನ್ನ ನನಗೆ ಕೊಡುವಾಗ ತನ್ನದು ಅಂತ ಕೊಟ್ಟರೆ ದೋಷ ಅಲ್ವೇ? ಅರ್ಥ ಆಗಿಲ್ವಾ? ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗ, ಯಾರಾದರೂ ನಮ್ಮನೆಗೆ ಬಂದು ನಮ್ದೇ ಯಾವುದೋ ಒಂದು ಬೆಳ್ಳಿ ಕೊಡನೋ ಏನೋ ಇಟ್ಟಿದ್ವಿ, ಅಭಿಷೇಕ ಮಾಡಿ ಅಲ್ಲೇ ಇಟ್ಟಿದ್ದೀವಿ, ಕೇಳದೆ ಬಂದು ಕೊಡ ತಗೊಂಡು ದುಡ್ಡು ತಗೊಂಡು ನಮ್ದೇ ತುಳಸಿದಳ ಅಲ್ಲೇ ಮುರಿದು ನಮ್ದೇ ನಮ್ಮ ಕೈಯಲ್ಲೇ ಇಟ್ಟು ಕೃಷ್ಣಾರ್ಪಣ ಅಂದು ನಮ್ಮ ಮುಖ ನೋಡಿ ನಾನೇ ದಾನ ಕೊಟ್ಟೆ ನಂದು ಅಂತ ಹೇಳಿದ್ರೆ ಹೊಟ್ಟೆ ಉರಿಯಲ್ವಾ? ಅದೇ ಥರ ದೇವರ ವಸ್ತು ದೇವರಿಗೆ ಕೊಡುವಾಗ ನಂದು ಅಂತ ಕೊಟ್ಟರೆ ಏನಾಗುತ್ತೆ? ಕದ್ದ ದೋಷ ಬರುತ್ತೆ. ಆ ರೀತಿಯಲ್ಲಿ ಅದು ನಮಗೆ ಇಲ್ಲ ಅಂತೀರಾ? ಮೈ ತುಂಬದೆ ಕೂತಿದೆ. ರಾಯರಿಗೊಂದು ಪಂಚಾಮೃತ ಮಾಡಿಸಿದಾಗಲಿಂದ ರಾಯರ ಕಡೆ ನೋಡಿದ್ದೇ ನೋಡಿದ್ದು, ನಾನು ಎಷ್ಟು ಮಾಡಿಬಿಟ್ಟೆ ನಿಮಗೆ ಅಂತ ಹೇಳಿ ಹೋಗ್ತಾನೆ. ರಾಯರನ್ನ ಏನು ಮೋಕ್ಷಕ್ಕೆ ಕಳಿಸಿದಷ್ಟು ಆನಂದ ಆಗ್ತಾ ಇರುತ್ತೆ ನಮಗೆ. ಅವರಿಗೆ ಬಂಗಾರ ಕವಚ ಹಾಕ್ಬಿಟ್ರೆ ನಮ್ಮ ಹೆಸರಲ್ಲಿ ಮುಗದೇ ಹೋಯ್ತು, ಇಲ್ಲೇ ಕೂತು ನೋಡ್ತಾ ಇರ್ತೀವಿ ರಾಯರನ್ನ. ರಾಯರಿನ ಅಪ್ಪ ಯಾಕಾದ್ರೂ ಹಾಕಿದ್ಯೋ ಕವಚ, ಪಕ್ಕಕ್ಕೆ ಹೋಗೋ ಅಂತ ಹೇಳಬೇಕು. ಆ ಥರ ರಾಯರ್ ನೋಡ ಅಲ್ಲ, ರಾಯರು ಅಪ್ಪ ನಿನ್ ಕವಚ ನಾನು ಯಾಕಾದ್ರೂ ಹಾಕೊಂಡು ಇಂಥ ಪರಿ ನೋಡ್ತಾ ಇದ್ದೀವಿ ಅಲ್ವೇ. ನಮ್ಮೊಳಗೆ ನಾ ಮಾಡಿದೆ ಎಂಬ ಅಹಂಕಾರದಿಂದ ಬರುವಷ್ಟು ತೃಪ್ತಿ ದೇವರನ್ನ ಕಂಡ್ರೂ ಬರಲ್ಲ. ಆದ್ದರಿಂದ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ತದನಂತರ ವಿಶೇಷವಾಗಿ ಈ ಸ್ವಾಮಿಯೇ ವಾಮನನೇ ಸುಂದರ ರೂಪಿ, ಅವನೇ ಮೀನಾಗಿ ಬಂದ ಪ್ರಳಯ ಕಾಲದಲ್ಲಿ ಸಪ್ತರ್ಷಿಗಳು ಕೂತಂಥ ನಾವೆಯಲ್ಲಿ ಮನುಗಳಿಗೆ ವಿಶೇಷವಾಗಿರತಕ್ಕಂಥ ತತ್ವಜ್ಞಾನ ಉಪದೇಶ ಕೊಟ್ಟ ಮತ್ಸ್ಯನ ಚರಿತ್ರೆ ಹೇಳಿ. ಸೂರ್ಯದೇವರ ಮಕ್ಕಳೇ, ವಿಶೇಷವಾಗಿ ವೈವಸ್ವತ ಮನುಗಳು, ವೈವಸ್ವತ ಮನುಗಳ ವಂಶವನ್ನು ವಿಸ್ತಾರ ಮಾಡುತ್ತಾರೆ. ಮಗನನ್ನು ಪಡೆಯಲಿಕ್ಕೆ ಯಜ್ಞ ಮಾಡಿದರೆ ಹೆಂಡತಿ ಬಯಕೆಯಿಂದ ಮಗಳು ಹುಟ್ಟಿದ್ಲು. ನೋಡಿ ಪುರೋಹಿತರು ಏನು ಮಾಡಿದರು, ಗಂಡನಿಗೆ ಗಂಡು ಬೇಕು, ಹೆಂಡತಿಗೆ ಹೆಣ್ಣು ಬೇಕು, ಯಾರು ಮಾತು ಕೇಳಬೇಕು ಪುರೋಹಿತ? ಅದಕ್ಕೆ ಎರಡೂ ಆಗಲಿ ಅಂತ ಕೊಟ್ಟರು, ಅದು ಎರಡೂ ಆಯಿತು ನೋಡಿ. ಆದ್ದರಿಂದ ಹುಟ್ಟಿದ್ದು ಹೆಣ್ಣು, ದೇವರಿಗೆ ತಪಸ್ಸು ಮಾಡಿ ಗಂಡು ಮಾಡಿದರೆ ಮತ್ತು ಕರ್ಮಾನುಸಾರ ಹೆಣ್ಣಾದರೆ ಮತ್ತು ಒಂದು ತಿಂಗಳು ಗಂಡು ಒಂದು ತಿಂಗಳು ಹೆಣ್ಣು ಅಂತಾದರೆ, ಆದರೂ ಹೆಣ್ಣಾದಾಗೂ ಗಂಡಾದಾಗೂ ಮಕ್ಕಳನ್ನು ಪಡೆದ ಅದ್ಭುತ ಆ ಭಗವಂತನ ಒಂದು ಶಕ್ತಿಯನ್ನು ಪರಿಚಯ ಮಾಡಿಕೊಟ್ರು. ಅವರಿಗೆ ಇಕ್ಷ್ವಾಕು ಮೊದಲಾದಂತಹ ಅನೇಕ ಜನ ಮಕ್ಕಳಾದರೂ ಆ ವಂಶದಲ್ಲಿ ಬಂದವರೇ ನಮ್ಮ ರಾಮಚಂದ್ರ. ಆತನ ವಂಶವನ್ನು ವಿಸ್ತಾರ ಮಾಡಿ ನಂತರ ಬ್ರಹ್ಮದೇವರ ಮಕ್ಕಳೇ ಅತ್ರಿ ಮಹರ್ಷಿಗಳು, ಅತ್ರಿ ಮಹರ್ಷಿಗಳ ಕಣ್ಣಿಂದ ಬಂದವರೇ ಚಂದ್ರ, ಚಂದ್ರನ ಮಗನೇ ಬುಧ, ಬುಧನ ಮಗನೇ ಪುರೂರವ, ಅಲ್ಲಿ ಬಂದವರೇ ನಹುಷ, ಯಯಾತಿ, ಅವರ ಮಗನಾಗಿ ಬಂದವನೇ ಯದು, ಅವರ ವಂಶದಲ್ಲಿ ಬಂದವರೇ ಯಾದವರು, ಅಲ್ಲಿ ಬಂದವನೇ ಶ್ರೀಕೃಷ್ಣ. ಹೌದಲ್ಲವೇ? ಅಂಥ ಕೃಷ್ಣನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡುತ್ತಾರೆ. ವಿಶೇಷವಾಗಿರತಕ್ಕಂಥ ದೇವತೆಗಳ ಮೂಲಕ ದೆವ್ವಗಳೆಲ್ಲ ಭೂಮಿ ಮೇಲೆ ರಾಜರಾಗಿ ಬಂದಿದ್ದಾರೆ ಅಂತ ಕೇಳಿಕೊಂಡ ತಾಯಿಯ ಮಾತಿಗೆ ದೇವರು ಆಕಾಶವಾಣಿಯ ಮೂಲಕ ಹೇಳಿ ನಾನು ಬರ್ತಾ ಇದ್ದೇನೆ, ನೀವೆಲ್ಲರೂ ಹೋಗಿ ಅಂತ ಹೇಳಿದಾಗ ವಿಶೇಷವಾಗಿ ದೇವಕಿ ವಸುದೇವರ ಮದುವೆ ಮಾಡಿ ಕರ್ಕೊಂಡು ಬರತಕ್ಕಂಥ ಕಂಸ ಸ್ವಲ್ಪ ಇರುತ್ತೆ, ಯಾಕಂದರೆ ನನಗೆ ಟ್ರೈನ್ ಫಾಸ್ಟ್ ಆಗಿ ಹೋಗಲೇಬೇಕು. ನಾನು ಟ್ರೈನ್ ಫಾಸ್ಟ್ ಆಗಿ ಹೋಗುವಾಗ ಏನು ಬರುತ್ತೆ? ಒಳ್ಳೆ ನಿದ್ದೆ ಬರುತ್ತೆ, ಹೌದಲ್ವೋ? ಟ್ರೈನ್ ಫಾಸ್ಟಾಗಿ ಹೋಗ್ತಾ ಇದ್ರೆ ಎಂಥವರೆಗೂ ಒಳ್ಳೆ ನಿದ್ದೆ ಬರುತ್ತೆ. ಪ್ರಾಯಶಃ ಹಾಗೇ ಆಗ್ತಾ ಇರ್ಬೋದು, ನಿಮಗೆ ತೂಕಡಿಕೆ ಬರದಂತೆ ನೋಡಿಕೊಳ್ಳಿ. ಯಾಕೆ ಸ್ವಲ್ಪ ಹೊತ್ತಿಗೆ ಬಿಟ್ಟು ಬಿಡ್ತೇನೆ ಅಲ್ಲ, ತೂಕಡಿಕೆ ಬರುವುದು ಸಹಜ. ನಾನು ಕೂತರು ಬರುತ್ತೆ, ಹೇಳೋ ಕಾಲಕ್ಕೆ ನಂಗೆ ಬರಲ್ಲಷ್ಟೆ. ಅದು ನಂಗೆ ಅನುಭವ ಆಯಿತು. ಒಂದು ಸಲ ಪ್ರವಚನಕ್ಕೆ ಅಂತ ಹೋಗಿತ್ತು. ಅದು ನಾವು ಪಂಡಿತರು ಅಂತಲ್ವಾ, ನಮ್ಮನ್ನು ಕಳಕ್ಕೆ ಕೂಡಿಸಲ್ಲ, ಮೇಲೆ ಕೂಡಿಸಿದರು, ಸ್ಟೇಜ್ ಮೇಲೆ ಕೂಡಿಸ್ತಾರೆ. ಅಲ್ಲಿ ನೋಡಿದರೆ 10 ಜನ ಸ್ವಾಮಿಗಳು ಕೂತಿದ್ದಾರೆ, 30 ಜನ ಪಂಡಿತರು. ಅಲ್ಲಿ 30 ಆದರೆ 31ನೇವ ನಂದು ಉಪನ್ಯಾಸ, ಎಲ್ಲರ ಉಪನ್ಯಾಸ ನಾನು ಕೇಳಬೇಕು. ಹೌದು ಹೌದಲ್ವಾ? ಅದು ಕೇಳುವಾಗ ಬೆಳಿಗ್ಗೆ ಹೋಗಿದ್ದೇವೆ, ರಾತ್ರಿ ಎಲ್ಲ ಪ್ರಯಾಣ ಮಾಡಿದ್ದು, ಆ ಎಲ್ಲದರ ಎಫೆಕ್ಟು ಏನಾಗಿದೆ? ನಿದ್ದೆ ಬರ್ತಾ ಇದೆ, ಮಾಡಲಿಕ್ಕಿಲ್ಲ, ಕೆಳಗೆಲ್ಲ ನಮ್ಮನ್ನು ನೋಡ್ತಾರೆ, ಮೇಲಿನವರು ನೋಡ್ತಾ ಇದ್ದಾರೆ. ಅವಾಗ ಅರ್ಥ ಆಯಿತು, ಓಹೋ, ನಮ್ಮ ಪ್ರವಚನ ಕಾಲಕ್ಕೆ ಜನ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂತ ಆಗ ಅರ್ಥ ಆಯಿತು. ತಪ್ಪಿದ್ದಲ್ಲ, ಸ್ವಲ್ಪ ಹೊತ್ತು ಎಚ್ಚರದಲ್ಲಿ ಇದ್ಬಿಡಿ. ಇಲ್ಲ ಒಳ್ಳೆ, ಇಲ್ಲೆಲ್ಲ ಟಿ ಬ್ಲಾಕಲ್ಲಿ ಒಳ್ಳೆ ಗರಡಿಯಲ್ಲಿ ತಯಾರಾದಂಥ ವ್ಯಕ್ತಿಗಳೇ, ಒಳ್ಳೆ ಚೆನ್ನಾಗಿ ಕೇಳುವ ಪಳಗಿದವರೇ ಇಲ್ಲಿದ್ದಾರೆ, ನನ್ಗೆ ಗೊತ್ತು, ಮೊದಲಿಂದ ನೋಡಿದ್ದೇನೆ ಎಲ್ಲರನ್ನ. ಸರಿ, ನಂತರ ದೇವಕಿ ವಸುದೇವರನ್ನು ಕರ್ಕೊಂಡು ಬರತಕ್ಕಂಥ ಕಂಸನಿಗೆ ಆಕಾಶವಾಣಿ ಆಯಿತು. ದಡ್ಡ, ನಿನ್ನ ತಂಗಿಯ 8ನೇ ಮಗ ನಿನ್ನ ಕೊಲ್ತಾನೋ ಅಂತ ಹೇಳಿದರೆ ತಂಗಿಯನ್ನೇ ಕೊಲ್ಲಲಿಕ್ಕೆ ಹೋಗಿ ಬಿಟ್ಟು ಬಿಡಯ್ಯ, ಮಕ್ಕಳನ್ನು ಕೊಡುತ್ತೇನೆ ಅಂತ ಹೇಳಿ ಮೊದಲನೆಯ ಮಗನಾದ ಕೀರ್ತಿಮಂತನನ್ನು ಕೊಡಲಿಕ್ಕೆ ಹೋದಾಗ ಬೇಡ ಅಂತ ಹೇಳಿದ ಕಂಸನಿಗೆ ನಾರದರು ಬಂದು, ಅಯ್ಯ ಬಿಡಬೇಡ, ಇವರೆಲ್ಲ ದೇವತೆಗಳು, ನೀ ದೇವ ಅಂತ ಹೇಳಿದಾಗ ಕೊಂದೇ ಹಾಕಿದ 6 ಜನ ಮಕ್ಕಳನ್ನು ದೇವ ರಹಸ್ಯದಿಂದ ನಾರದರು ಹೇಳಿದರು. ನಂತರ 7ನೇವನಾದ ಬಲರಾಮ ಒಬ್ಬ ತಾಯಿಯ ಹೊಟ್ಟೆಯಲ್ಲಿ ಸ್ವಲ್ಪ ಕಾಲ, ಇನ್ನೊಂದು ತಾಯಿಯ ಹೊಟ್ಟೆಯಲ್ಲಿ ಸ್ವಲ್ಪ ಕಾಲ ಇದ್ದು ಹೊರಗೆ ಬಂದ ಅಪರೂಪದ ಚಿತ್ರ ವ್ಯಕ್ತಿ ಆದರೆ ತುಂಬ ಇದೆ ಭಾಗವತದಲ್ಲಿ. ಗಂಡಿಗೆ ಗರ್ಭ ಬಂದು ಹಡದದ್ದು ಒಂದಾದರೆ ಒಂದೇ ಕೂಸು ಇಬ್ಬರು ತಾಯಿಯಂದ್ರ ಹೊಟ್ಟೆಯಲ್ಲಿ ಬಿಡದದ್ದು ಇದೊಂದು ವಿಚಿತ್ರ. ನಂತರ ವಿಶೇಷವಾಗಿ ತಾನು ವಸುದೇವನ ಮನಸ್ಸಿಗೆ ಬಂದು ಅಲ್ಲಿಂದ ತಾಯಿ ಹೊಟ್ಟೆಗೆ ಸೀದಾ ಒಳಗೆ ಹೋಗಿ ಅಲ್ಲಿ ಕೂತು ಬ್ರಹ್ಮದೇವರಿಂದ ಸ್ತೋತ್ರ ಮಾಡಿಸಿಕೊಂಡು ಹೊರಗೆ ಬಂದು ನಿಂತು ನಿಮ್ಮ ಹಿಂದಿನ ಜನ್ಮದಲ್ಲಿ ಹೀಗೆ ದರ್ಶನ ಕೊಟ್ಟಿದ್ದೆ ಅಂತ ಹೇಳಿ ಚಿಕ್ಕ ಮಗುವಾಗಿ ಮಲಗಿ ಗೋಕುಲಕ್ಕೆ ಹೋಗಿ ತಾಯಿ ಮಡಲಲ್ಲಿ ಮಲಗಿ ತುಂಬ ಆಟಗಳನ್ನು ತೋರಿ ಎಲ್ಲರ ಮನಸ್ಸನ್ನು ಸೆಳೆದು ತುಂಬ ದೈತ್ಯರನ್ನು ಕೊಂದು ಕಂಸನ ಕೊಂದು ನಂತರ ವಿಶೇಷವಾಗಿ ರಾಜಸೂಯ ಯಾಗವನ್ನು ಮಾಡಿಸಿದಂಥ ಸ್ವಾಮಿ ಜರಾಸಂಧನ ಸಂಹಾರ ಮಾಡಿದ, ನರಕಾಸುರನ ಸಂಹಾರ ಮಾಡಿಸಿದ, ಏನು 16,108 ಜನರನ್ನು ಮದುವೆಯಾದ ಸ್ವಾಮಿ, ವಿಶೇಷವಾಗಿರತಕ್ಕಂಥ ಬಲರಾಮದೇವರಿಂದ ಅನೇಕ ತೀರ್ಥಯಾತ್ರಾದಿಗಳು ಮಾಡಿಸಿದ, ತಾನು ಕೊನೆಗೆ ಪಿಂಡಾರಕ ಕ್ಷೇತ್ರಕ್ಕೆ ಋಷಿಮುನಿಗಳೆಲ್ಲ ಬರುವಂತೆ ಮಾಡಿ ಶಾಪ ಕೊಡಿಸಿದ. ಇಷ್ಟಾದ ಮೇಲೆ ಋಷಿಮುನಿಗಳು ಬಂದು ಶಾಪ ಕೊಟ್ಟ ಮೇಲೆ ಇತ್ತ ವಸುದೇವ ನಾರದರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮನೆಗೆ ಬಂದ ನಾರದರನ್ನ ದೇವರು ತಾನಾಗಿ ದೇವರನ್ನ ಕೇಳಿದ್ರು, ಸ್ವಾಮಿ ನೀನು ನಂಗೆ ಬೇಕಾದ್ರೆ ಏನಾದರೂ ಉಪಾಯ ಇದ್ರೆ ಹೇಳು, ನೀನೇ ಹೇಳು, ನೀನು ಸಿಗುವ ಉಪಾಯ ನೀನೇ ಹೇಳು, ಅದೇ ಭಾಗವತ ಧರ್ಮ ಅಂತಾರೆ. ಆ ಭಾಗವತ ಧರ್ಮಗಳನ್ನ ಅನುಷ್ಠಾನ ಮಾಡೋದಲ್ಲ, ಕೇಳಿದರೆ ಸಾಕು ದೇವರು ತನ್ನನ್ನು ತಾನೇ ಕೊಟ್ಟುಬಿಡ್ತಾನೆ, ಅಂಥ ಭಾಗವತ ಧರ್ಮಗಳನ್ನ ತಿಳಿಸಿಕೊಡಿ ಅಂತ ಹೇಳಿದಾಗ ನಾರದರು ಹೇಳ್ತಾರೆ, ನಿಮಿ ಚಕ್ರವರ್ತಿ ಮಾಡಿದ ಸತ್ರಯಾಗದಲ್ಲಿ ಅದ್ಭುತವಾದ ತತ್ವಜ್ಞಾನವನ್ನ ಭಾಗವತ ಧರ್ಮಗಳನ್ನ ಉಪದೇಶ ಕೊಟ್ರಯ್ಯ, 9 ಜನ ಜಯಂತೇಯರು ಅಂತ ತಿಳಿಸಿಕೊಟ್ರು. ಅದರಲ್ಲಿ ಒಂದು ನೋಡೋಣ, ನಿತ್ಯ ನಾವು ಬಳಸೋದೇ ನೋಡಿದ್ರೆ ಆಯ್ತಲ್ಲ, ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಬುದ್ಧ ಆತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಅಲ್ಲಿ ಬಂದದ್ದು ಹೀಗೆ, ನಾವು ಚೂರು ಬಳಸಿ ಸಮರ್ಪಯಾಮಿ ಅಂತ ಮಾಡುತ್ತೀವಿ. ಹೌದು, ಏನ್ ತಾತ್ಪರ್ಯ ನೋಡಿ, ಪ್ರಧಾನವಾದ ಭಾಗವತ ಧರ್ಮ. ನಮಗೆ 3 ಅವಸ್ಥೆಗಳು, ಜಾಗ್ರದ ಅವಸ್ಥ, ಸ್ವಪ್ನಾವಸ್ಥ, ಸುಷುಪ್ತ ಅವಸ್ಥ. ಮಧ್ಯದಲ್ಲಿ ಉಭಯಾವಸ್ಥ ಮೋಹಾವಸ್ಥ ಅಂತ ಈ ಐದನ್ನ ಸಂಗ್ರಹ ಮಾಡಿದ್ದು ಕಾಯೇನ ವಾಚ ಮನಸ ಇಂದ್ರಿಯೈಹಿ ಅಂತ ಹೇಳಿದ್ದು ಜಾಗ್ರದ ಅವಸ್ಥ, ವಾ ಅಂತ ಹೇಳಿದ್ದು ಉಭಯಾವಸ್ಥ, ಮನಸ ಅಂತ ಹೇಳಿದ್ದು ಸ್ವಪ್ನಾವಸ್ಥ, ಮತ್ತು ವಾ ಅಂತ ಹೇಳಿದ್ದು ಮೋಹಾವಸ್ಥ, ನಂತರ ಆತ್ಮನ ಅಂತ ಹೇಳಿದ್ದು ಸುಷುಪ್ತ್ಯವಸ್ಥ. ಈ ರೀತಿ ಐದು ಅವಸ್ಥೆಗಳಲ್ಲಿ ಭಗವಂತ ಏನೇನು ಮಾಡಿಸ್ತಾನೆ ಪ್ರಶ್ನೆ? ಜಾಗೃತ ಅವಸ್ಥೆಯಲ್ಲಿ ಮಾಡಿಸ್ತಾನೆ, ಸ್ವಪ್ನಾವಸ್ಥೆಯಲ್ಲಿ ಮನಸ್ಸಲ್ಲೇ ಎಲ್ಲ ಮಾಡಿಸ್ತಾನೆ, ಅದು ಸಮರ್ಪಣೆ ಮಾಡೋಣ. ಸುಷುಪ್ತಿ ಅವಸ್ಥೆಯಲ್ಲಿ ನಾವು ಮಾಡೋದೇನಿದೆ, ಏನು ಅರ್ಪಣೆ ಮಾಡಬೇಕು? ಏನು ಮಾಡಿದ್ದೀರಾ ಸ್ವಾಮಿ ಸುಷುಪ್ತಿಯಲ್ಲಿ? ಏನೋ ಮಾಡಿಬಿಟ್ಟೆ, ಕೃಷ್ಣಾರ್ಪಣ ಅಂದಿದ್ದೀರಾ ಈವರೆಗೆ? ಇಲ್ಲಲ್ಲ, ಅರಣ್ಯಕಾಚಾರ ಹೇಳಿಕೊಡ್ತಾರೆ, ಸುಪ್ತಿಗಂ ಸುಖಮಸ್ತುತೆ. ಸುಷುಪ್ತಿಯಲ್ಲಿ ಏನು ನನಗೆ ಸುಖ ಕೊಟ್ಟಿಯಲ್ಲ, ಆ ಸುಖ ಪಟ್ಟದ್ದೆಲ್ಲ ನಿನ್ನ ಪೂಜಾಹರಿಯೇ ಅಂತ ಸಮರ್ಪಣೆ ಮಾಡಬೇಕು. ಈ ಸೀಕ್ರೆಟ್ಟೇ ಅಲ್ಲಿ ವಾ ವಾ ಅಂತ ಎರಡು ಶಬ್ದಗಳಿಂದ ಹಾಕ್ತಾರೆ. ಈ ರೀತಿಯಲ್ಲಿ ಅದ್ಭುತವಾದ ಪ್ರಪಂಚ ಯಾವುದು? ಹನ್ನೊಂದನೆಯ ಸ್ಕಂಧ. ಅದರಲ್ಲಿ ಜಯಂತೆಯ ಉಪಾಖ್ಯಾನ, ಅದನ್ನು ಪೂರ್ಣಗೊಳಿಸಿ ನಂತರ ವಿಶೇಷವಾಗಿ ಉದ್ಧವನಿಗೆ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ. ಅಯ್ಯ, 24 ಗುರುಗಳು ಅಂತ ಅವಧೂತ ಹೇಳಿದ ಯದುಮಹಾರಾಜನಿಗೆ. ಯಾರ್ಯಾರು ಗುರುಗಳು? ನೀರು ಗುರುವೆ, ಬೆಂಕಿ ಗುರುವೆ, ಗಾಳಿ ಗುರುವೆ, ಎಲ್ಲ ಗುರುವೆ, ಅದೇನು ಗುರು ಗುರು ಅಂತ ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ಅಂದರು, ಅಲ್ಲ ಮಣ್ಣು ಗುರುವಾಗುತ್ತೇನಯ್ಯ, ಮಣ್ಣು ಗುರುವ ಹೇಳಿದ ಅವಧೂತ. ನಾವು ಗುರುವೇ ಅಂದ್ವಿ, ಮತ್ತೆ ಆತನಿಗೆ ಬಂದ ಉಪದೇಶ ನಮಗ್ಯಾಕೆ ಬರ್ತಾ ಇಲ್ಲ? ದಿನಾಗೂ ಮಣ್ಣು ನೋಡ್ತಾನೆ ಇದ್ದೀವಿ, ಗಾಳಿ ನೋಡ್ತಾನೆ ಇದ್ದೀವಿ. ಅದಕ್ಕೆ ಒಳಗಿನ ರಹಸ್ಯ ಹೇಳುತ್ತಾರೆ. ಏನದು ನೋಡಿ, ಅವಧೂತ ಭೂಮಿಯ ಕಡೆ ನೋಡಿದಾಗ ನೋಡಿಸಿದ್ಯಾರು? ಒಳಗಿರುವ ದೇವರು. ಹೌದಾ? ಒಳಗಿರುವ ದೇವರೇ ಭೂಮಿಯ ಕಡೆ ತೋರಿಸಿ ಭೂಮಿಯ ಲಕ್ಷಣ ಸಹನ ಶಕ್ತಿಯನ್ನ ತೋರಿಸಿ ಕಲಿತುಕೋ ಅಂತ ಹೇಳಿದ್ದು. ಮತ್ತೆ ಪಾಠ ಮಾಡಿದ ಗುರುಗಳ್ಯಾರು? ಮಣ್ಣ ದೇವರ, ಒಳಗಿರುವ ಬಿಂಬಮೂರ್ತಿ. ಮತ್ತೆ 24 ಜನ ಗುರುಗಳು ಅಂದ್ರಲ್ಲ, 24 ಕಡೆ 24 ರೂಪದಿಂದ ಭಗವಂತ ನಿಂತು 24 ಗುಣಗಳನ್ನ ಹೊರಗೆ ಹಾಕಿ ಆ ಗುಣಗಳನ್ನ ಬಿಂಬನಾಗಿ ಉಪದೇಶ ಕೊಟ್ಟ. ಇಷ್ಟು ರಹಸ್ಯ ವಿಶೇಷವಾಗಿ ಅಲ್ಲಿ ಕೂತಿದೆ. ನಂತರ ವಿಶೇಷವಾಗಿ ಇನ್ನೊಂದು ಗೀತ ಬರ್ತಾ ಇದೆ. ಯಾವ ಗೀತ ಅಂದರೆ ಐಲ ಗೀತ. ಇಲಾದೇವಿಯ ಮಗ ಅಪ್ಸರಾ ಸ್ತ್ರೀಗಾಗಿ ತುಂಬಾ ಓಡಾಡಿ ಸಾಕಯ್ಯ ನಂತರ ನೀವು ಓಡಾಡಬೇಡಿ ಅಂತ ಉಪದೇಶ ಕೊಟ್ಟದ್ದು. ನಂತರ ಭಿಕ್ಷು ಗೀತ, ಬದುಕಿದಷ್ಟು ಕಾಲ ಎಲ್ಲರಿಗೂ ತೊಂದರೆ ಕೊಟ್ಟ, ನಂತರ ಪೆಟ್ಟು ತಿಂದ, ನಂತರ ಒಳ್ಳೆ ಸನ್ಯಾಸಿ ಆದ, ಬಂದ, ಯಾರೂ ಅವನನ್ನು ನಂಬಲಿಲ್ಲ, ಇದೊಂದು ವೇಷ ಅಂತ ತಿಳ್ಕೊಂಡ್ರು. ತಿಳ್ಕೊಂಡು ಅವನ ಕಮಂಡಲು ಒಡೆದರು, ಜಪಮಾಲೆ ಹರಿದರು, ಕೊನೆಗೆ ಅವನ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದರು. ತಡಕೊಂಡ, ಹರೇ ನಿನ್ನ ಸಂಕಲ್ಪ ಅಂತ ಹೇಳುವ ಹಂತಕ್ಕೆ ಬಂದ. ಒಳ್ಳೆ ಹಾಡು ಹೇಳಿದ, ಆ ಹಾಡನ್ನ ದೇವರು ಹಾಡಿದರು. ನೋಡಪ್ಪ ಅವನು ಎಷ್ಟು ಚೆನ್ನಾಗಿ ಹೇಳಿದ್ದಾನೆ, ಅಲ್ರಿ ಅಂಥ ಕಚಡ ಅವನು, ಅವನು ಹಾಡು ನೀ ಹೇಳ್ತೀಯಾ ಅಂದರೆ ಒಳಗೆ ಸ್ವರೂಪ ಒಳ್ಳೆಯದಯ್ಯ, ಕರ್ಮಾನುಸಾರ ಕೆಟ್ಟದ್ದು ಮಾಡಿದ್ದ, ಒಳ್ಳೆಯವ ಅಂತ ಹೇಳ್ತಾರೆ. ಆ ಹಾಡು ಸ್ವಲ್ಪ ಹೇಳ್ತೀರಾ ಅಂದರೆ ದೊಡ್ಡದು, ಸಂಸ್ಕೃತದಲ್ಲಿ ಹೇಳಿದ್ದು ಯಾವುದು? ಭಿಕ್ಷು ಗೀತ. ಅದಕ್ಕೆ ಜಗನ್ನಾಥದಾಸರು ಬಂದರು, ನಾನು ಹೇಳ್ಕೊಡ್ತೇನೆ ಅಂದರು. ಏನದು? ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನಾನು. ದಾಸರಲ್ಲ, ಭಿಕ್ಷುವಿನ ಕುರಿತು ಹೇಳಿದ. ಅವನು ಹೇಳಿಕೊಂಡದ್ದು ಏನು? ವಿತ್ತ ಬಿದ್ದವರ ಬೆನ್ನತ್ತಿ ದೂತರ ಕಳುಹಿ ಕುತ್ತಿಗೆಯ ನಾ ಕೊಯಿಸಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇನ್ನ ವೃತ್ತಿಯ ಕಳೆದೆ ಮತ್ತೆ ಮದುವೆ ಮುಂಜಿ ಸಮಯಕ್ಕೆ ನಾ ಹೋಗಿ ಸತ್ತ ಸುದ್ದಿಯ ಹೇಳಿದೆ. ಕರೆಕ್ಟ್ ಫೋನ್ ಮಾಡಿ ಹೇಳೋದು ಮಾಂಗಲ್ಯ ಕಟ್ಟೋ ಕಾಲಕ್ಕೆ, ನೋಡ್ರಿ ಇಂಥವ್ರು ಹೋದ್ರು ಅಂತ. ಕೃಷ್ಣಾರ್ಪಣ ಹೌದು, ಈ ತರ ಹಾಳು ಮಾಡಿದೆ. ನಿತ್ಯ ಜನ ಎನ್ಹೆಣಕ್ಕೆ ಕಲ್ಲು ಹೊಡೆಯುತ್ತೀರೆ, ಮೃತ್ಯು ದೇವತೆ ಎನಿಸಿದೆ ಸ್ವಾಮಿ. ಯಾವುದದು ಭಿಕ್ಷುಗೀತೆಯೇ, ಅವನೇ ಮಾಡಿದ್ದಿದೆಲ್ಲ ಅದನ್ನು ಮಾಡುತ್ತಾರೆ. ನಂತರ ವಿಶೇಷವಾಗಿ ಉಪದೇಶ ಕೊಟ್ಟು ನಂತರ ಪ್ರಭಾಸ ಕ್ಷೇತ್ರಕ್ಕೆ ಎಲ್ಲರನ್ನ ಕಳಿಸಿಕೊಟ್ಟ ಕೃಷ್ಣ, ಅಲ್ಲಿ ಯಾದವರ ವಂಶ ಸಮಾಪ್ತಿಯಾಗ್ತಾ ಇದೆ. ಇತ್ತ ಜರಾನಾಮಕ ವ್ಯಾಧ ಬಂದು ದೇವರ ಪಾದಕ್ಕೆ ಬಾಣ ಬಿಟ್ಟರೆ, ನೋಡಿ ಪಾದಕ್ಕೆ ಬಾಣ ಹಾಕಿ ಹೊಡೆದವನಿಗೆ ಅನುಗ್ರಹ ಮಾಡಿ ಸ್ವರ್ಗದಿಂದ ವಿಮಾನ ಬರುವಂತೆ ಮಾಡಿ ಕಳಿಸಿಕೊಟ್ಟದ್ದು ದೇವರು. ಇದೇನ್ರಿ ಅಂದರೆ ಆ ಸ್ವರೂಪ ಅಂಥದ್ದು ಅಂದರು. ಭೃಗು ಮಹರ್ಷಿಗಳೇ ಬಂದಿದ್ರು, ಅವರಿಗೆ ಸ್ವಾಮಿ ಪರಮಾನುಗ್ರಹ ಮಾಡಿ ಕಳಿಸಿಕೊಟ್ಟ. ನಂತರ ಬ್ರಹ್ಮಾದಿ ದೇವತೆಗಳು ಬಂದು, ಸಾಕಯ್ಯ ಸ್ವಾಮಿ ನೀನಿದ್ರೆ ಈ ಭೂಮಿಯೇ ವೈಕುಂಠ ಆಗಿಬಿಡುತ್ತೆ, ಆದ ಕಾರಣ ಬೇಗ ಬಂದು ಬಿಡು. ಅವಾಗ ಸಂಶಯ ಬರಲ್ವಾ, ಅಂದರೆ ವೈಕುಂಠದಲ್ಲಿ ಪೋಸ್ಟ್ ಖಾಲಿ ಇತ್ತ, ದೇವರು ಇದ್ದೇ ಇದ್ದಿಲ್ವಾ ಆ ಹಾಸಿಗೆ ಏನು ಶೇಷಣ ತಲ್ಪದ ಮೇಲೆ, ದೇವರು ಇಲ್ಲೇ ಇಲ್ವಾ, ಇಲ್ಲೇ ಇದ್ನ ಅಂದರೆ ಇಲ್ಲ, ನಿನ್ನ ರೂಪ ಇಲ್ಲಿರಬಾರದು, ಬೇಗ ಬಾ ಅಂತ ಹೇಳಿದ್ದಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿ ದೇವರು ಪರಂಧಾಮಕ್ಕೆ ಹೊರಡಬೇಕು, ಎಲ್ಲರೂ ಕಾದ್ಕೊಂಡಿದ್ದಾರೆ, ಏನು ಆಕಾಶದಲ್ಲಿ ಇವನು ಹೇಗೆ ಹೊರಡುತ್ತಾನೆ ನೋಡಬೇಕು ಅಂತ. ಎರಡು ಸಲ ಕಾದ್ಕೊಂಡಿದ್ರು, ಒಂದು ವಾಮನನಾಗಿ ಹೇಗೆ ಬೆಳೀತಾನ ಅಂತ ಸುತ್ತು ನೋಡುತ್ತಾ ಇದ್ರು, ಅವರು ಕಣ್ಣು ತೆಗೆಯೋದ್ರೊಳಗೆ ಬೆಳೆದ್ಬಿಟ್ಟಿದ್ದ, ಎಲ್ಲರಿಗೂ ಆಶ್ಚರ್ಯ. ಇಲ್ಲೂ ಅಷ್ಟೇ, ಇವನು ಹೇಗೆ ಹೊರಡುತ್ತಾನ ಅಂತ ಎಲ್ಲರೂ ಹೀಗೆ ನೋಡೋದ್ರೊಳಗೆ ಹೊರಟಾಯಿತು. ಎಲ್ಲರೂ ಹೇಳುತ್ತಾರೆ, ದೇವತೆಗಳೆಲ್ಲ ವಿಸ್ಮಯಪಟ್ಟರಂತೆ, ಹೇಗೆ ಹೋದ ಸ್ವಾಮಿ ಅಂತ. ಆದರೆ ದಡ್ಡರಿಗೆ ಮೋಹ ಕೊಡಲಿಕ್ಕೆ ಒಂದು ಪ್ರಾಕೃತ ದೇಹ ಸೃಷ್ಟಿ ಮಾಡಿ ಹೊರಟು ಹೋದ. ಆ ದೇಹವನ್ನು ಅರ್ಜುನ ದಹನ ಮಾಡಿದ ಅಂತ ಹೇಳುತ್ತಾರೆ. ನಂತರ ವಿಶೇಷವಾಗಿ ಶುಕಾಚಾರ್ಯರು ಕಲಿಯುಗದಲ್ಲಿ ಬರತಕ್ಕಂಥ ರಾಜರ ವಂಶಗಳನ್ನು ಕುರಿತು ಹೇಳ್ತಾರೆ. ಕ್ಷತ್ರವಂಶ ನಿಂತು ಹೋಗಿ ನಂತರ ಪ್ರಜೆಗಳೇ ಪ್ರಜೆಗಳನ್ನು ಪಾಲನೆ ಮಾಡುವ ಸ್ಥಿತಿ ಬರುತ್ತೆ ಎಲ್ಲ ಹೇಳಿ ಕಲಿಯುಗದ ಪರಾಕಾಷ್ಠ ವರ್ಣನ ಮಾಡುತ್ತಾರೆ ಭೀಕರ. ಅದರಲ್ಲಿ ಸ್ವಾಮಿ ಶಂಬಲ ಗ್ರಾಮದಲ್ಲಿ ಕಲ್ಕಿಯಾಗಿ ಬಂದು ಎಲ್ಲ ದುಷ್ಟರ ಸಂಹಾರ ಮಾಡಿ ಕೃತಯುಗ ಸ್ಥಾಪನೆ ಮಾಡುತ್ತಾನೆ ಅಂತ ತಿಳಿಸಿಕೊಡುತ್ತಾರೆ. ಅಷ್ಟೇ ಅಲ್ಲ, ನಾವು ಹೇಳಿ ಹಾರಿಸಿ ಹೋಗೋದು ಯಾವ ಸ್ಕಂದ ಅಂದರೆ ದ್ವಾದಶ ಸ್ಕಂದ. ಕೊನೆಗೆ ಉಪ್ಪಿನಕಾಯಿ ಥರ ತಿನ್ನಬಹುದು ಇಲ್ಲ ಬಿಡಬಹುದು, ಎಲೆ ಕೊನೆಗೆ ಹಾಕಿರ್ತಾರೆ. ಬರೋದೇ ಶುರುವಲ್ಲಿ ಹುಳಿ, ಅವಸರದಲ್ಲಿ ಮಜ್ಜಿಗೆ ಬರುತ್ತೆ, ಮಧ್ಯದಲ್ಲಿ ಉಪ್ಪಿನಕಾಯಿ ತಿನ್ನಬೇಕಾ ಇಲ್ಲ ಅಂತ ನೋಡೋದ್ರೊಳಗೆ ಬಿಟ್ಟಿರ್ತೀವಿ. ಅಂಥದ್ದೇ ದ್ವಾದಶ ಸ್ಕಂದ. ಅದಕ್ಕೆ ಆ ದ್ವಾದಶ ಸ್ಕಂದದಲ್ಲಿ ಅದ್ಭುತವಾದ್ದು ಹೇಳ್ತಾ ಇದ್ದಾರೆ. ದೇವರ ಆಭರಣ ಆಯುಧ ಅದರ ರಹಸ್ಯ ಹೇಳ್ತಾ ಇದ್ದಾರೆ. ಏನದು? ಅವನ ಆಭರಣ ಅವನೇ, ಅವನ ಆಯುಧಗಳು ಅವನೇ, ಅವನ ವಸ್ತ್ರ ಅವನೇ ಅಂತ ಚಿಂತನೆಯನ್ನು ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ನಂತರ ಶುಕಾಚಾರ್ಯರು ಕೇಳುತ್ತಾ ಇದ್ದಾರಪ್ಪ, ಸಮಯ ಆಗ್ತಾ ಇದೆ ಪರೀಕ್ಷಿತ, 12:10 ಆಗ್ತಾ ಇದೆ, ಆದ್ದರಿಂದ ಇನ್ನೇನು ಬೇಕು ಅಂತ ಕೇಳಿದ. ಸಾಕು ಸ್ವಾಮಿ, ವಿಶೇಷವಾಗಿ ಹೇಳಿದ್ದೆಲ್ಲ ಅನುಷ್ಠಾನಕ್ಕೆ ಇಟ್ಟಿದ್ದೇನೆ, ಹೇಳಿದಂತೆ ಅನುಷ್ಠಾನಕ್ಕೆ ಬಂದಾಯಿತು, ನೀವು ಅಪ್ಪಣೆ ಕೊಟ್ಟರೆ ನಾನಾಗಿ ಶರೀರ ತ್ಯಾಗ ಮಾಡುತ್ತೇನೆ ಅಂತ ಹೇಳಿದ. ತಥಾಸ್ತು ಅಂತ ಹೊರಟರು. ಯೋಗದಲ್ಲಿ ಕೂತುಕೊಂಡು ಧ್ಯಾನದಲ್ಲಿ ಶರೀರವನ್ನು ತ್ಯಾಗ ಮಾಡೋದು, ತಕ್ಷಕ ಬಂದು ಕಚ್ಚುವುದು, ಒಂದೇ ಸಮಯ ಆಯಿತು, ಶರೀರ ದಹನ ಆಗಿ ಬಿಡ್ತಾ ಇದೆ, ಜಗತ್ತಿಗೆಲ್ಲ ಕಾಣತಾ ಇದೆ. ಭಾಗವತ ಕೇಳಿದವರಿಗೆ ಸದ್ಗತಿ. ನಂತರ ಕೇಳುತ್ತಾರೆ, ನಮ್ಮ ವಂಶದವರ ಕುರಿತು ಸ್ವಲ್ಪ ಹೇಳಿ. ಯಾರು? ಮಾರ್ಕಂಡೇಯರ ಕುರಿತು ಅಂತ ಹೇಳಿದರು. ನರನಾರಾಯಣರ ಕುರಿತು ತಪಸ್ಸನ್ನು ಮಾಡಿದರೆ ದೇವರೇ ಎದುರಿಗೆ ಬಂದು ಏನು ಬೇಕಯ್ಯ ಅಂತ ಕೇಳಿದರೆ, ಸ್ವಾಮಿ ನೀನು ನೋಡ್ಬೇಕನ್ಸಿತ್ತು ಅದಕ್ಕೆ ತಪಸ್ಸು ಮಾಡಿದ್ವಿ. ಏನು, ಒಂದಲ್ಲ ಎರಡಲ್ಲ ಸಾವಿರಾರು ವರ್ಷಗಳ ತಪಸ್ಸು ಮಾಡಿದರು. ಅಲ್ಲಯ್ಯ, ನೋಡ್ಲಿಕ್ಕೆ ಇಷ್ಟು ಕಾಲ ಮಾಡಿದ್ಯಾ, ಏನಾದರೂ ಇದ್ರೆ ಕೇಳು. ಅಲ್ಲ ಸ್ವಾಮಿ, ನಿನ್ನ ನಾಮಸ್ಮರಣೆ ಎಂಥದ್ದು ಅಂದರೆ ನನ್ನ ಮನಸ್ಸಿನಲ್ಲಿರುವ ಬಯಕೆಗಳೆಲ್ಲ ಬತ್ತಿ ಹೋಗಿದೆ. ತಪ್ತ ಲೋಹಕ್ತವಾರವತ್ತು ಅಂದರೆ ಒಳ್ಳೆ ಬಾಣಲಿ ಕಾದಾಗ ಒಂದು ತೊಟ್ಟು ನೀರು ಹಾಕಿದರೆ ಹೇಗೆ ನಾಮ ನಿಶಾನಿಲ್ಲದೆ ಹೋಗ್ಬಿಡುತ್ತೋ ಹಾಗೆ ನನ್ನ ಬಯಕೆಗಳೆಲ್ಲ ಹೋಗಿಬಿಟ್ಟಿವೆ. ಹೌದಾ? ನೋಡಿಕೊ, ಇನ್ನೇನಾದರೂ ಬಯಕೆ ಉಳಿದಿದೆಯೇನೋ. ಅವಾಗಂದ್ರು, ಒಂದಿದೆ ಸ್ವಾಮಿ. ಏನು? ಪ್ರಳಯ ಕಾಲದಲ್ಲಿ ನೀನು ನೋಡಬೇಕು ಅಂತಿದೆ ಸ್ವಾಮಿ. ಅಲ್ಲಯ್ಯ, ಇನ್ನ ನಡೀತಾ ಇದೆ. ಇವಾಗ ಪ್ರಳಯ ತಂದ್ರೆ ಎಲ್ಲರೂ ಹೋಗ್ತಾರಲ್ಲ ಅಂತ ಹೇಳಿಲ್ಲ. ಯೋಗ ಶಕ್ತಿಯಿಂದ ಅದೇನು ಮೆಸ್ಮರೈಸ್ ಮಾಡಿಲ್ಲ, ನಿಜವಾದ ಪ್ರಳಯ ತಂದ, ಎಲ್ಲರೂ ಇರುವಂತೇನೆ ಪ್ರಳಯ ತಂದ, ಪ್ರಳಯದಲ್ಲಿ ತನ್ನ ರೂಪ ದರ್ಶನ ಕೊಟ್ಟ ಅದ್ಭುತ ವ್ಯಕ್ತಿ ನಮ್ಮ ಸ್ವಾಮಿ. ಯೋಗಶಕ್ತಿನ ಹೇಳ್ತಾರೆ, ಅಂಥ ಭಗವಂತನ ದರ್ಶನ ಮಾಡಿದರು. ಹೇಳ್ತಾರೆ ಆ ಪ್ರಳಯ ಜಲಧಿಯಲ್ಲಿ ಈಜಾಡ್ತಾ ಇದ್ದಾರಂತೆ, ಹರಿವಂಶದಲ್ಲಿ ಬರುತ್ತೆ, ಈಜಾಡ್ತಾ ಇದ್ದಾರಂತೆ ಎಲ್ಲ ಜಲಚರ ಪ್ರಾಣಿಗಳು. ಆ ಕತ್ತಲಲ್ಲಿ ಅವರು ಹಿಂದೆ ಬಿದ್ದು ಕಚ್ತಾ ಇವೆ, ತಪ್ಪಿಸಿಕೊಡ್ತಾ ಈಜಾಡ್ತಾ ಇದ್ದಾರಂತೆ. ಅಂಥ ಕಾಲಕ್ಕೆ ದೂರದಲ್ಲಿ ಬೆಳಕು, ಏನಪ್ಪ ಅಂತ ಹೋಗ್ತಾರೆ, ದೊಡ್ಡ ಆಲದೆಲೆ, ಅದರ ಮೇಲೆ ಯೋಜನಗಳಷ್ಟು ಉದ್ದ ಅಗಲ ಇರತಕ್ಕಂಥ ಚಿಕ್ಕ ಮಗು ಮಲಗಿತ್ತು. ಮಗು ಏನೋ ಚಿಕ್ಕದೆ, ಆಕಾರ ದೊಡ್ಡದು ಮಲಗಿತ್ತು. ನೋಡ್ತಾರೆ ಅದು ತಾಮ್ರ ಪ್ರತಿಮಾ ಅಲ್ಲ, ನಮ್ಮ ದೇವ್ರ ಪೆಟ್ಟಿಗೆಯಲ್ಲಿದ್ದಂತೆ ಹಿತ್ತಾಳೆ ಪ್ರತಿಮಾ ಅಲ್ಲ, ನಾವು ಆಲದೆಲೆ ಕೃಷ್ಣ ಅಂತ ಇಟ್ಕೊಂಡಿರ್ತೀವಿ, ಕದಲೋ ಕೃಷ್ಣ ಕೂತಿದ್ದಾನೆ ನೋಡ್ತಾ ಇದ್ದಾರೆ. ಅವನ ಕುಂಗುರು ಕೂದಲು ಅದ್ಭುತವಾಗಿದೆ, ಹತ್ತಿರ ಹೋಗ್ತಾರೆ ಈಜಾಡ್ತಾ. ಅವ ಸುಮ್ಮನೆ ಇರ್ಬೇಕಾ, ಉಸಿರಾಡ್ತಿದ್ದಾನೆ, ಅವನಿಗೆ ಉಸಿರಿದೆ ನೋಡಿ, ಅವನು ಉಸಿರಾಡ್ತಾ ಇದ್ದಾನೆ. ಅವನ ಉಸಿರು ಅಂದ್ರೆ ಯಾವ ಗಾಳಿ, ಅವನದ್ದೇ ರೂಪ ಅವನಿಗೆ ಉಸಿರು, ಅದನ್ನ ಹೇಳ್ತಾರೆ. ಅವನ ರೂಪವೇ ಅವನಿಗೆ ಉಸಿರು, ಆ ಒಳಗೆ ಇವರು ಹೋಗ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡ, ತಮ್ಮ ಆಶ್ರಮ ಎಲ್ಲ ನೋಡ್ತಾ ಇದ್ದಾರೆ. ಇನ್ನ ನೋಡಬೇಕೆಂಬುದ್ರೊಳಗೆ ಸಾಕು, ಇನ್ನ ಹೊರಗ್ ಬಾ ಅಂತ ಉಸಿರು ಬಿಟ್ಟ. ಹೊರಗ್ ಬಂದ್ರು ಮತ್ತು ಹತ್ತಿರ ಹೋಗೋದ್ರೊಳಗೆ ಸಾಕು ಅಂತ ಎಲ್ಲ ಅದೃಶ್ಯ ಮಾಡಿದ. ತಮ್ಮ ಆಶ್ರಮದಲ್ಲೇ ಇದ್ದಾರೆ. ಆ ರೀತಿ ಇವಾಗೇನೆ ಪ್ರಳಯಕಾಲದ ಭಗವಂತನ ದರ್ಶನ ಮಾಡಿ ನಂತರ ಅವರ ತಪಸ್ಸನ್ನು ನೋಡಿ ಮೆಚ್ಚಿ ವರಕೊಳ್ಳಲಿಕ್ಕೆ ಬಂದಂತ ಪಾರ್ವತಿ ಪರಮೇಶ್ವರರು ಎದುರಿಗೆ ನಿಂತರು. ನೋಡೋ ಹಂತದಲ್ಲಿ ಇವರಿಲ್ಲ, ಒಳಗೆ ದೇವರು ಚಿಂತನೆ ಮಾಡ್ತಾ ಇದ್ದಾರೆ. ಅವಾಗ ಅವರ ನಾಸಾಪುಟದ ಮೂಲಕ ಹೃದಯಕ್ಕೆ ಹೋಗಿ ನಿಲ್ತಾರೆ ರುದ್ರದೇವರು. ನಿಂತಾಗ ಆಶ್ಚರ್ಯ ಅವರಿಗೆ, ಕಣ್ಣು ತೆಗೆದರೆ ರುದ್ರದೇವರು ಎದುರಿಗೆ, ಸ್ವಾಮಿ ಬಂದ ಕಾರಣವೇನು? ನಮಸ್ಕಾರ ಮಾಡಿ ಕೇಳಿದರೆ ನಿನಗೆ ವರ ಕೊಡಬೇಕಂತ ಯಾ ಪಾರ್ವತೀ ದೇವಿಗೆ ತುಂಬಾ ಆಸೆ ಬಂದಿದೆ. ಅವಾಗ ಹೇಳ್ತಾರೆ ತುಂಬಾ ಕಷ್ಟ ಆಯ್ತು ಸ್ವಾಮಿ, ಏನು ಕೇಳಲಿ, ಮನಸ್ಸಿನಲ್ಲಿ ಒಂದೂ ಭಯಕ್ಕೆ ಇಲ್ಲವೇ ಇಲ್ಲ, ಸಾರಿಸಿ ಬಳದಂತೆ ಹೋಗಿಬಿಟ್ಟಿದೆ. ನನಗೇನು ಬೇಕೋ ನೀವೇ ಕೊಡಿ, ನನಗೇನು ಗೊತ್ತಾಗ್ತಾ ಇಲ್ಲ. ಕಲ್ಪಾಂತ ಆಯುಷ್ಯ ಬರಲಿ, ಸಾರ್ಥಕ ಆಯುಷ್ಯ ಬರಲಿ, ನಂತರ ಪುರಾಣ ಪ್ರವರ್ತಕನಾಗು, ನಿನ್ನನ್ನು ಈ ಥರ ನೆನೆದವರಿಗೆ ಆಯುಷ್ಯ ಬೆಳೆಯಲಿ ಅಂತ ಆಶೀರ್ವಾದ ಮಾಡಿದರು. ಅಂಥ ಭಗವಂತ ಇವರೆಲ್ಲರಲ್ಲಿ ನಿಂತು ಆಟ ಆಡಿಸಿದ ಸ್ವಾಮಿ, ಅವನನ್ನೇ ಹೇಳುತ್ತಾರೆ ಉಪಚಿತ ನವಶಕ್ತಿವಿಹಿ. ತನ್ನದೇ ಆದ ಒಂಬತ್ತು ಶಕ್ತಿ ಅಂದ್ರೆ ಏನು ಅಂದರೆ ತನ್ನದೇ ರೂಪ, ಯೋಗ, ಕ್ರಿಯಾ, ಪ್ರಹ್ವಿ, ಈಶಾನ ಅಂತ ಮೊದಲಾದ ಅದ್ಭುತವಾದ ತನ್ನದೇ ರೂಪಗಳಿಂದ ಸ್ವೇ ಆತ್ಮನಿ ಉಪರಚಿತ ಜಂಗಮ ಪಾಲ ಸ್ಥಿರ ಜಂಗಮ ಪಾಲನಾಯ, ತನ್ನದೇ ಆದ ವಿರಾಟ್ ರೂಪದ ಒಳಗೆ ರಚನೆ ಮಾಡಿದ ಬ್ರಹ್ಮಾಂಡದೊಳಗಿರುವ ಜೀವರನ್ನ ರಕ್ಷಣೆ ಮಾಡಲಿಕ್ಕೆ ಎಲ್ಲಾ ರೂಪಗಳು ಧಾರಣೆ ಮಾಡಿ ಬಂದ. ಹೇಳುತ್ತಾರೆ ಸುರ ಋಷಭಾಯ ನಮ ಸನಾತನಾಯ, ದೇವಶ್ರೇಷ್ಠನಾಗಿರತಕ್ಕಂಥ ಸರ್ವ ವಿಲಕ್ಷಣನಾದ ಬಿಂಬಮೂರ್ತಿಯೇ ಸನಾತನ. ಸನಾತನ ಶಬ್ದ ಬಿಂಬನಿಗೆ ಹೇಳ್ತಾ ಇದ್ದಾರೆ. ನಾದೇನ ಸಹವರ್ತತೆ, ತನ್ನ ಎರಡೂ ಅಂದರೆ ವಿಶೇಷವಾಗಿರತಕ್ಕಂಥ ಕಡೆಗಳಿಂದ ವೇದ ನಾದದಿಂದ ಬರ್ತಾನೆ ತತ್ವಜ್ಞಾನ ಕೊಡತಕ್ಕಂಥ. ಹೇ ಹರೇ ನಿನಗೆ ನಮಸ್ಕಾರ ಅಂದರು. ಆ ಹೇಳೋದ್ರೊಳಗೆ ಹೇಳಿದರು ಮೊದಲು ಜಕಾರ ನಂತರ ಯಕಾರ ಸೇರಿಸಿದರೆ ಜಯ. ಆದ್ಯಂತಗಳು ಸೇರಿಸಿ ಹೇಳೋದು ನಮ್ಮಲ್ಲಿ ಚಾಲ್ತಿಯಲ್ಲಿದೆ. ಏನು ಆಚಾರ್ಯರ ಗ್ರಂಥಗಳದ್ದು ಆದ್ಯಂತ ಶ್ಲೋಕಗಳು ಮಾಡಿದ್ದೀವಿ, ಆದರೆ ಆದ್ಯಂತ ಅಕ್ಷರ ಸೇರಿಸಿಲ್ಲ. ಸೇರಿಸಿದ್ದೀರಾ? ಆಚಾರ್ಯರ ಎಲ್ಲ ಗ್ರಂಥಗಳ ಆದ್ಯಂತ ಶ್ಲೋಕಗಳು ಸೇರಿಸಿ ಪುಸ್ತಕಗಳು ಪ್ರಿಂಟ್ ಆಗಿದೆ, ಆದರೆ ಪ್ರತಿಯೊಂದು ಗ್ರಂಥದ್ದು ಆದ್ಯಂತ ಅಕ್ಷರಗಳು ಸೇರಿಸಿ ಮಾಡಲಿಲ್ಲ. ಹೇಳ್ತಾರೆ ಅಕ್ಷರಗಳು ಸೇರಿಸಿ ಹೇಳಿದರೂ ಗ್ರಂಥ ಹೇಳಿದ ಪುಣ್ಯ ಬರುತ್ತೆ. ಯಾರಾದರೆ ಭಕ್ತಿಯಿಂದ ಜಯ ಅಂತ ಉಚ್ಚಾರ ಮಾಡಿದರೆ ಇಡೀ ಭಾಗವತ ಪಾರಾಯಣ ಮಾಡಿದ ಫಲ ಬರುತ್ತೆ. ಯಾಕೆ? ಈ ಗ್ರಂಥ ಪ್ರತಿಪಾದ್ಯ ಭಗವದ್ ರೂಪನ ಹೆಸರು ಜಯ. ಅವನು ಯಾರೋ ಅಲ್ಲ, ನಮ್ಮ ಬಿಂಬಮೂರ್ತಿಯೇ, ಅವನ ಹೆಸರೇ ಜಯ ಅಂತ ವಿಶೇಷವಾಗಿ ಆದಿಯಲ್ಲೇ ಹೇಳುತ್ತಾರೆ. ಆಧ್ಯಾತ್ಮ ದೀಪಂ ಅತಿಥಿ ತೀರ್ಷತಾಂ ತಮೋಂಧಂ ಅಂತ ಜೀವರಾಶಿಗಳ ಹೃದಯ ಗುಹೆಯಲ್ಲಿರುವ ದೀಪವನ್ನೇ ತೋರಿಕೊಟ್ಟವರು ಶುಕಾಚಾರ್ಯರು ಭಾಗವತದ ಮೂಲಕ. ಆ ದೀಪ ಯಾವುದು ಅಂದರೆ ಬಿಂಬಮೂರ್ತಿ. ಇಡೀ ಭಾಗವತ ಹೇಳಲಿಕ್ಕೆ ಹೊರಟದ್ದೇ ನಿಮ್ಮ ಹೃದಯ ಗುಹೆಯಲ್ಲಿ ಭಗವಂತ ಇದ್ದಾನೆ, ಅವನ ಕಡೆ ಮುಖ ಮಾಡದಿದ್ದರೆ ನಿಮ್ಮ ದುಃಖವೇ ಹೋಗಲ್ಲ ಅಂತ ಹೇಳಿದ್ದಾರೆಂಬಲ್ಲಿಗೆ ವಿಶೇಷವಾದ ಭಾಗವತ. 13 ದಿನಗಳ ಕಾಲ ಭಾಗವತ. ಈ ಸಲ 15 ಇಲ್ಲ, 13 ದಿನ ಅಂತ ಕಾಣುತ್ತೆ. 13 ಹೌದಲ್ವ? 2 ದಿನ ಮಧ್ಯದಲ್ಲಿ ತಿಥಿಗಳು ಒಂದರ ಮೇಲೆ ಒಂದು ಬಂದಿದೆ. ಈ ರೀತಿಯಾಗಿರತಕ್ಕಂಥ ಆ ಭಾಗವತ ರಾಘವೇಂದ್ರ ಸ್ವಾಮಿಗಳು ಅಯ್ಯ ಸ್ವಲ್ಪ ಹೇಳು ಅಂತ ನಿಮ್ಮಲ್ಲಿ ನಿಂತು ಪ್ರೇರಣೆ ಮಾಡಿದ್ದಕ್ಕೆ, ಹೌದಲ್ವೋ, ರಾಯರೇ ನಿಂತು ಹೇಳಿಸಿದ್ದಕ್ಕೆ ಆ ಗುರುಗಳಂತರ್ಯಾಮಿ ರಾಘವೇಂದ್ರ ಗುರುವಂತರ್ಗತ, ವಾದಿರಾಜ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಆ ಸೀತಾಪತಿ ಶ್ರೀರಾಮಚಂದ್ರ ವಿಶ್ವೋತ್ತಮ ಕರಾರ್ಚಿತ ರಾಮಚಂದ್ರ ಇಲ್ಲಿ ನಿಂತಿದ್ದಾನೆ. ಅವರು ಪೂಜಾ ಮಾಡಿದಂಥ